ಎಲ್ಲರಿಗೂ ನಮಸ್ಕಾರ. ಬುಕ್ ಬ್ರಹ್ಮ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ ಕನ್ನಡ ಪುಸ್ತಕಗಳನ್ನು ಹೆಚ್ಚು ಜನರಿಗೆ ತಲುಪಿಸುವ, ಪ್ರಕಾಶಕರಿಗೆ ಮತ್ತು ಲೇಖಕರ ಮಧ್ಯೆ ಕೊಂಡಿಯನ್ನು ಬೆಸೆಯುವಂತಹ ಒಂದು ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. ಅದ್ರ ಪರಿಚಯವನ್ನು ಮಾಡ್ಕೊಳ್ಳೋಣ, ಯಾಕೆಂದರೆ ಇಂಥ ಒಂದು ಸಂಸ್ಥೆಯ ಅವಶ್ಯಕತೆ ನಮಗೆ ತುಂಬ ಇತ್ತು ಅಂತ ಅನಿಸುತ್ತೆ ನನಗೆ. ಅದನ್ನು ಮಾಡಿಕೊಂಡು ಆನಂತರ ತೇಜೋ ತುಂಗಭದ್ರಕ್ಕೆ ಹೋಗೋಣ ಅಂತ. ನಮಸ್ಕಾರ. ಹಾಂ ಸತೀಶ್ ಹೇಳಪ್ಪ, ಏನು ಉದ್ದೇಶಗಳು, ಏನು ಈ ಬುಕ್ ಬ್ರಹ್ಮ ಅಂದರೆ ಸೃಷ್ಟಿಕರ್ತ?
ಉದ್ದೇಶಗಳು ತುಂಬ ಸರಳವಾದದ್ದು ಮತ್ತು ಸ್ಪಷ್ಟವಾದ ಉದ್ದೇಶ ನಮಗಿತ್ತು. ಮೂಲತಃ ಮೂರು ಕನ್ನಡಿಗರು ನಾವು, ಸ್ನೇಹಿತರು, ಸುಮಾರು 15-20 ವರ್ಷದಿಂದ ಸ್ನೇಹಿತರಾಗಿದ್ವಿ. ಒಂದು ಫಬಿಂಡನ್ ಅಂತ ಒಂದು ಕಮ್ಯುನಿಕೇಷನ್ ಕಂಪನಿನ ಸ್ಥಾಪನೆ ಮಾಡಿದ್ವಿ. ಸ್ಥಾಪನೆ ಮಾಡಿ ಇದು 6ನೇ ವರ್ಷ, ಫೆಬ್ರವರಿಗೆ 6 ವರ್ಷ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲರಿಗೂ ಪುಸ್ತಕ ಅಂದರೆ, ಅದು ಎಸ್ಪೆಷಲಿ ಕನ್ನಡ ಪುಸ್ತಕ ಅಂದರೆ ತುಂಬ ಪ್ರೀತಿ. ನಾವು ತುಂಬ ಓದ್ತೀವಿ. ನಮ್ಮ ಕಚೇರಿಯಲ್ಲಿ ಸಹಿತ ಒಂದು ಸಣ್ಣ ಪುಸ್ತಕ ಭಂಡಾರ ಇದೆ, ಮನೆಯಲ್ಲಿದೆ. ಎಲ್ಲರೂ ತುಂಬ ಪುಸ್ತಕ ಪ್ರೀತಿ ತುಂಬ ಇತ್ತು. ಆ ಹಿನ್ನೆಲೆಯಲ್ಲಿ ನಮಗೆ ಈ ಸ್ಟಾರ್ಟಪ್ ಐಡಿಯಾಸ್ಗಳು ಬರ್ತಾ ಹೋಗುತ್ತಲ್ಲ ಈ ಹೊಸ ಜನ್ರೇಷನ್ಗೆ, ಆ ಹಿನ್ನೆಲೆಯಲ್ಲಿ ನಾವು ಇದ್ದಕ್ಕಿದ್ದಾಗೆ ನಮ್ಗೆ ಇದೊಂದು ಐಡಿಯಾ ಬಂತು. ಯಾಕೆ ಕನ್ನಡ ಸಾಹಿತ್ಯ ಲೋಕ ಇದೆಯಲ್ಲ, ಚದುರು ಹೋಗಿಬಿಟ್ಟಿದೆ. ಏನಂತ ಹೇಳಿದ್ರೆ, ಎಲ್ಲೋ ಪಬ್ಲಿಷರ್ ಇದ್ದಾರೆ, ಒಂದಿಷ್ಟು ಲೇಖಕರಿದ್ದಾರೆ, ಓದುಗರಿದ್ದಾರೆ. ಇವರ ನಡುವಿನ ಒಂದು ಸಮಾನ ವೇದಿಕೆಗೆ ಇವ್ರನ್ನೆಲ್ಲ ತರಬೇಕು. ಅದಕ್ಕೆ ಬೆಸ್ಟ್ ವೇದಿಕೆ ಯಾವುದು ಅಂತ ಹೇಳಿದ್ರೆ, ಈ ಯುಗದಲ್ಲಿ, ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ವೇದಿಕೆ
ಮಾಡಬೇಕು ಅಂತ.
ಆ ಹಿನ್ನೆಲೆಯಲ್ಲಿ ಬುಕ್ ಬ್ರಹ್ಮ ಜನ್ಮ ತಾಳ್ತು.
ಅಂದರೆ 3 ಜನ ಇದರಲ್ಲಿ, ಲೇಖಕರಿದ್ದಾರೆ, ಪ್ರಕಾಶಕರಿದ್ದಾರೆ ಮತ್ತು ಓದುಗರಿದ್ದಾರೆ.
5 ಜನ ಇದ್ದಾರೆ ಅಂತ ಹೇಳ್ತೀನಿ.
ಇನ್ಯಾರು?
ಲೇಖಕರು ನಂಬರ್ 1, ಪ್ರಕಾಶಕರು, ಮಾರಾಟಗಾರರು,
ಮಾರಾಟಗಾರರು ಬೇಕು,
ಓದುಗರು, ಆಮೇಲೆ ಕನ್ನಡಿಗರು. ಕನ್ನಡಿಗರನ್ನು ಹೇಗೆ ಮರೆಯೋಕ್ಕಾಗತ್ತೆ
ಅಂದರೆ, ಏನು ಕನ್ನಡಿಗರಿಗೆ ಓದುಗರಿಗೆ ವ್ಯತ್ಯಾಸ ಏನಪ್ಪ
ಏನಂತ ಹೇಳಿದ್ರೆ, ಸಿ ವಸು, ಈಗ ಇಲ್ಲಿ ಬಂದಿರೋರೆಲ್ಲ ನಿಮ್ಮ ಪುಸ್ತಕ, ನಾನು ಎಲ್ಲ ಪುಸ್ತಕ ತೊಗೋಬೇಕು ಅಂತ ಏನಿಲ್ಲ. ಓವರಾಲ್ ಸಂಭ್ರಮ ಇದೆಯಲ್ಲ, ಒಂದು ಸಾಹಿತ್ಯದ ನಡುವಿನ ಒಂದು ಸಂಭ್ರಮದ ಅಲೆ ಹೇಳಬೇಕಲ್ಲ, ಅದು ಈಗ ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಸಾಹಿತ್ಯ, ಅಖಿಲ ಕರ್ನಾಟಕ ಸಾಹಿತ್ಯ ಇದು ಸಮ್ಮೇಳನ ನಡೀತಾ ಇದೆ. ಅಲ್ಲಿ ಬಂದವರೆಲ್ಲ ಪುಸ್ತಕ ತಗೋತಾರೆ, ಇಲ್ಲ ಬರೀತಾರೆ ಅಥವಾ ಮಾರಾಟಗಾರರಾಗಿದ್ದಾರೆ ಅಂತ ಏನಿಲ್ಲ. ಆ ಸಂಭ್ರಮದ ನಡುವೆ ತಾವು ಒಬ್ಬರಾಗಿ ಭಾಗವಹಿಸೋದಿದೆಯಲ್ಲ, ಅದು ಐ ಥಿಂಕ್ ಸಾಹಿತ್ಯದ ಮೂಲವೇ ಅದು ಅಂತಂದ್ರೆ, ಆ ಸಂಭ್ರಮ, ಭಾಗವಹಿಸುವಿಕೆ. ಅದಕ್ಕೆ ನನಗೆ ಕನ್ನಡಿಗರು ಇಂಪಾರ್ಟೆಂಟ್ ಆಗ್ತಾರೆ.
ಸೊ ಹೇಗೆ ಮುಂದುವರಿಸ್ಬೇಕು ಅಂದ್ಕೊಂಡಿದ್ದೀರಿ ಅಂದರೆ, ಯಾವ ಥರ, ಯಾವ ರೀತಿಯಲ್ಲಿ ನಿಮ್ಮ ಈ ಕೆಲಸಗಳನ್ನು ಓದುಗರಿಗೆ ಅಥವಾ ಜನರಿಗೆ ತಲುಪಿಸೋದಕ್ಕೆ ಆಸಕ್ತಿ ಇದೆ?
ಬುಕ್ ಬ್ರಹ್ಮ ಒಂದು ಓಪನ್ ಪ್ಲಾಟ್ಫಾರ್ಮ್. ಯಾಕಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಇವತ್ತು ತೇಜೋ ತುಂಗಭದ್ರ, ಇವತ್ತು ನಾಳೆ ಇನ್ನೊಂದು, ನನ್ನ ಪ್ರಕಾರ ನೀವು ಒಂದು ವಾರದಲ್ಲಿ ಓದ್ಬಿಡ್ತೀರ ಎಲ್ಲರೂ, ಅಷ್ಟು ಚೆನ್ನಾಗಿದೆ ಆ ಪುಸ್ತಕ. ಅದು ಓದಿದ ನಂತರ ನಿಮ್ಗೆ ಏನೋ ಹೇಳಬೇಕು ಅನಿಸ್ತು. ಮೊದಲು ಅಂದರೆ ಒಬ್ಬ ಸಾಮಾನ್ಯ ಓದುಗನಿಗೆ ಸಹಿತ ಏನೋ ಹೇಳಬೇಕು ಅನಿಸುತ್ತೆ, ಈ ಬುಕ್ ಪುಸ್ತಕದ ಬಗ್ಗೆ ಏನೋ ಹೇಳಬೇಕು ಅಂತ. ನಿಮಗೆ ಮೊದಲಾದರೆ ಯಾವ ಪತ್ರಿಕೆ ಕಳಿಸ್ಬೇಕು, ಎಲ್ಲಿ, ಹೇಗೆ, ಈ ಥರದ ಪ್ರಶ್ನೆಗಳು ಬರ್ತಾ ಇತ್ತು. ಆಮೇಲೆ ಕೆಲವು ಪತ್ರಿಕೆಗಳಲ್ಲಿ ಜಾಗವೂ ಕಮ್ಮಿ ಆಗಿಬಿಟ್ಟಿದೆ ಈಗ. ಸೊ ಆ ಹಿನ್ನೆಲೆಯಲ್ಲಿ ನೀವು ನೇರವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಬುಕ್ ಪ್ರಮಾಣದಲ್ಲಿ ನೀವೇ ಅಪ್ಲೋಡ್ ಮಾಡ್ಬೋದು. ನಾವು ಅದಕ್ಕೆ ಏನೂ ಇಲ್ಲದೆ ನಾವು ಒಂದು ಸ್ವಲ್ಪ ನೋಡ್ತೀವಿ, ತಿದ್ದೋದಿದ್ರೆ ತಿದ್ದೀವಿ, ತಿದ್ದುಬಿಟ್ಟು ಮತ್ತೆ ಪಬ್ಲಿಷ್ ಮಾಡ್ತೇವೆ. ಅದು ಯಾವುದೇ ಅಂದರೆ ಒಂದು ಡಿಜಿಟಲ್ ಡೆಮೋಕ್ರಸಿ ಅಂತ ಏನಿದೆಯಲ್ಲ, ಯಾರು ಬೇಕಾದರೂ ತೇಜೋತುಂಗ, ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ತೇಜೋತುಂಗಭದ್ರ ಬಗ್ಗೆ ಹೇಳ್ಬೋದು, ಆವರಣ ಬಗ್ಗೂ ಹೇಳ್ಬೋದು, ಅಥವಾ ಇಂದಿರಾಬಾಯಿ ಬಗ್ಗೂ ಹೇಳ್ಬೋದು.
ಅಂದರೆ ಏನು ಹೇಳ್ತೀಯ, ಬಹುತೇಕ ಕನ್ನಡದ ಪುಸ್ತಕಗಳು ಏನು ಬರ್ತಾ ಇದೆಯೋ ಅದರದ್ದೆಲ್ಲದು ಒಂದು ಡಿಕ್ಷನರಿ ಅಥವಾ ರೆಪಾಸಿಟ್ರಿ ಅಥವಾ ಒಂದು ಸಂಗ್ರಹ ನಿಮ್ಮ ಪೋರ್ಟಲ್ನಲ್ಲಿ ಇರುತ್ತೆ, ಜೊತೆಗೆ ಇಂಟರಾಕ್ಷನ್ ಮಾಡುವಂಥ ಒಂದು ಅವಕಾಶ ಕೂಡ ಇರುತ್ತೆ ಅಂತ. ಇವಾಗ ಸದ್ಯಕ್ಕೆ ಎಷ್ಟು ಪುಸ್ತಕಗಳಿವೆ ಬುಕ್ ಬ್ರಹ್ಮದಲ್ಲಿ?
6,000 ಪುಸ್ತಕಗಳಿದ್ದಾವೆ ಈಗ.
6,000
ಪುಸ್ತಕಗಳಿದೆ. ಮತ್ತು ಒಂದು ವಿಷಯ ಏನಂತ ಹೇಳಿದ್ರೆ, ಕಳೆದ ವರ್ಷದ ಇಂದ ಈ ಮಾರ್ಚ್ವರೆಗೆ ಬಂದಂಥ ಎಲ್ಲ ಪುಸ್ತಕಗಳನ್ನು ಬುಕ್ ಬ್ರಹ್ಮದಲ್ಲಿ ಲಭ್ಯ ಇದೆ ಮಾಹಿತಿ.
ಇದು ಬೇಕಿತ್ತು ಅನಿಸುತ್ತೆ, ಯಾಕೆಂದರೆ ನಮಗೆ ಕನ್ನಡದವರಿಗೆ ಒಂದು ಸ್ಥಳದಲ್ಲಿ ಕನ್ನಡದಲ್ಲಿ ಪ್ರಕಟವಾದಂಥ ಎಲ್ಲ ಪುಸ್ತಕಗಳ ಒಂದು ಮಾಹಿತಿ, ಬರೀ ಕವರ್ ಪೇಜ್ ಅಲ್ಲ, ಅದ್ರ ಕುರಿತಾದಂಥ ಒಂದು ಚಿಕ್ಕದಾದಂಥ ಒಂದು ಟಿಪ್ಪಣಿ, ಅದ್ರ ಲೇಖಕರು ಯಾರು, ಅನುವಾದಕರು ಯಾರು, ಅದ್ರ ಹಿನ್ನೆಲೆ ಏನು, ಅದ್ರದ್ದು ವಿಷಯಗಳು ಬೇಕಿತ್ತು ಅನಿಸುತ್ತೆ. ಆ ದೃಷ್ಟಿಯಿಂದ
ಅದು ಮಾತ್ರ ಅಲ್ಲ, ಒಂದು ಪುಸ್ತಕದ ಬಗ್ಗೆ ಒಂದು ವಿವರ ಇರುತ್ತೆ, ಆಮೇಲೆ ಲೇಖಕರ ಬಗ್ಗೆ ಸವಿವರ ಇರುತ್ತೆ. ಅದನಂತರ ಆ ಪುಸ್ತಕದ ಬಗ್ಗೆ ಬಂದಂಥ ಆಡಿಯೋ ಅಥವಾ ವಿಡಿಯೋ ಅಥವಾ ಬರವಣಿಗೆಯಲ್ಲಿ ಬಂದಂಥ ಎಲ್ಲ ರಿವ್ಯೂಸ್ಗಳಲ್ಲಿ ಸಿಗುತ್ತೆ. ಆಮೇಲೆ ಆ ಪುಸ್ತಕ ನಿಮಗೆ ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ, ಆಫ್ಲೈನಲ್ಲಿ ಎಲ್ಲಿ ಸಿಗುತ್ತೆ, ಆ ಮಾಹಿತಿ ಕೂಡ ಅಲ್ಲಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಕಸ್ಮಾತ್ ನಿಮಗೆ ಆ ಪುಸ್ತಕ ನೋಡಿದ್ರಿ, ಆ ಲೇಖಕ ಇಷ್ಟ ಆದರೂ ಪುಸ್ತಕ ತುಂಬ ಇಷ್ಟ ಆಯಿತು ತೊಗೋಬೇಕು ಅನಿಸಿದ್ರೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ನಮ್ದು ಏನಾಗುತ್ತೆ ಅಂತಂದರೆ ಇದು ಆ ಬೈಯಿಂಗ್ ಹ್ಯಾಬಿಟ್ ಇದೆಯಲ್ಲ, ಇಷ್ಟ ಆದ್ಕೊಳ್ಳಿ ಕೈ ಸಿಕ್ಕಿದ್ರೆ ಬೇಗ ತೊಗೊಂಡ್ಬಿಡ್ತೀವಿ ನಾವು, ಇಲ್ಲ ನಾಳೆ
ಇಂಪಲ್ಸಿವ್
ಬೈಯಿಂಗ್ ಇದೆಯಲ್ಲ ಅದಕ್ಕೆ ಲೀಡ್ ಮಾಡ್ತೀವಿ ನಾವು.
ಹೌದು, ಪುಸ್ತಕ ಹಾಗೆ ತೊಗೊಳ್ಬೇಕು ಅಂತ ಅನ್ಸುತ್ತೆ. ಸೊ ಅವರೇನು ಜಸ್ಟ್ ಬುಕ್ ಬ್ರಹ್ಮ ಡಾಟ್ ಕಾಮ್ ಹೋದ್ರೆ ಸಿಗುತ್ತಾ ನಿಮ್ಮೆಲ್ಲ ಮಾಹಿತಿಗಳು?
ಹೌದು, ಅಲ್ಲಿ ಏನಂತ ಹೇಳಿದ್ರೆ ನಾನು ದಯವಿಟ್ಟು ನಮ್ಮ ಕಡೆಯಿಂದ ಒಂದು ಮನವಿ ಅಂತ ಹೇಳಿದ್ರೆ ಬುಕ್ ಬ್ರಹ್ಮ ಡಾಟ್ ಕಾಮ್ ನೋಡಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಬ್ಸ್ಕ್ರೈಬಲ್ಲಿ ನೀವು ಏನು ಮಾಡಬೇಕು, ದುಡ್ಡು ಕೊಡಬೇಕಾಗಿಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಏನಂತಂದರೆ ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಕಿದರೆ ನಿಮಗೆ ಎಲ್ಲ ತಿಂಗಳಿಗೆ ಎರಡು ಸರಿ ನಿಮಗೆ ಒಂದು ಸಣ್ಣ ಏನು ನ್ಯೂಸ್ ಲೆಟರ್ ಬರುತ್ತೆ. ಅದರಲ್ಲಿ ಯಾವ್ಯಾವ ಪುಸ್ತಕಗಳು ಹೊಸದಾಗಿ ಬಂದಿದ್ದಾವೆ, ಅದರಲ್ಲಿ ಯಾವ್ಯಾವ ಪುಸ್ತಕಗಳು ಹೇಗೇಗಿದ್ದಾವೆ, ಯಾವ್ಯಾವ ಆಥರ್ಸ್ ಬಂದಿದ್ದಾವೆ ಅಥವಾ ಯಾರಿಗೆ ಅವಾರ್ಡ್ ಬಂದಿದೆ, ಈ ಥರದ ಎಲ್ಲ ಕನ್ನಡ
ಸಾಹಿತ್ಯದ ಪತ್ರಿಕೆ ಆದರೆ ಡಿಜಿಟಲ್ ರೂಪದಲ್ಲಿ ಅದನ್ನ ನೋಡಿದ್ದೀನಿ. ಎರಡು ಸಲ ಎರಡು ಮೂರು ಸಲದಿಂದ ಬಂದಿದೆ, ಬರ್ತಾ ಇದೆ. ಅದು ಅದೊಂದು ಒಳ್ಳೆ ಒಳ್ಳೆ ಪತ್ರಿಕೆ ಅನ್ಸುತ್ತೆ. ಯಾಕೆಂದರೆ ನಮಗೆಲ್ಲ ಏನೇನು ಪುಸ್ತಕಗಳೆಲ್ಲ ಬಂತು, ಸಾಹಿತ್ಯ ಲೋಕದಲ್ಲಿ ಯಾವ ಥರನಾದಂಥ ಒಂದು ಮಾತುಕತೆ ನಡೀತಾ ಇದೆ, ಏನು ಹೊಸ್ತು, ಯಾವುದು ಚರ್ಚೆಯಲ್ಲಿದೆ ಅನ್ನುವಂಥ ಸಂಗತಿಗಳು ಅದರಲ್ಲಿ ಗೊತ್ತಾಗೋದ್ರಿಂದ ಅದು ಭಾರಿ ಒಂದು ಒಳ್ಳೆ ಪತ್ರಿಕೆ ಅಂತ ಅನ್ನಿಸ್ತು. ಯಾಕೆಂದರೆ ನಮಗಿರಲಿಲ್ಲ ಕನ್ನಡದಲ್ಲಿ ಆ ಥರದ್ದು ಯಾವುದೂ ಇರಲಿಲ್ಲ ಒಂದು ವೇದಿಕೆ. ಅದು ಇನ್ನೊಂದೇನೆಂದರೆ ಅನ್ಬಯಾಸ್ಡ್ ಇದೆ, ಸೊ ವಿಚ್ ಇಸ್ ಪೂರ್ವಗ್ರಹ ಇಲ್ಲದೆ ಅಂತ ಹೇಳ್ತೀವಲ್ಲ ಅದು, ಅಂದರೆ ಯಾವುದು ನಮ್ಮ ಪಂಥದವ್ರದಷ್ಟೇ ನಾವು ಪ್ರಕಟ ಮಾಡ್ಕೊಳ್ತೀವಿ ಅನ್ನೋ ಮನೋಭಾವ ಇಲ್ಲದೆ ನಿಮ್ಮದು ಯಾವ ಪುಸ್ತಕವಾದರೂ ಕೊಡಿಪ್ಪ, ನಾವು ಅದರಲ್ಲಿ ಇದು ಮಾಡಿ ಅದರ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳುವಂಥ ಒಂದು ಪೂರ್ವಗ್ರಹವಿಲ್ಲದಂಥ ಒಂದು ಮನೋಭಾವ ಇರೋದು ಭಾಳ ವಿಶೇಷ ಅನಿಸುತ್ತೆ.
ನಮಗೂ ಒಂದು ಪಂಥ ಇದೆ, ನಮಗೂ ಒಂದು ಧರ್ಮ ಇದೆ, ನಮಗೂ ಒಂದು ಇದೆ. ಅದು ಪುಸ್ತಕ ಮಾತ್ರ ನಮ್ಮ ಪಂಥ, ಪುಸ್ತಕ ಮಾತ್ರ ನಮ್ಮ ಧರ್ಮ,
ಹೊತ್ತಿಗೆ ಧರ್ಮ,
ಹೊತ್ತಿಗೆಯ ಧರ್ಮ ನಮ್ಮದು. ಸೊ ಆದ್ರಿಂದ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಎಲ್ಲರೂ ತಗೊಳ್ಳಿ, ನಿಮ್ಮ ಬರವಣಿಗೆ ಅಥವಾ ನನ್ನ ಬರವಣಿಗೆ ಹೆಚ್ಚಿನ ಯಾರು ಬರಹಗಾರರಿದ್ದಾರೆ, ನಮ್ದೆಲ್ಲ ಬರವಣಿಗೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ ಒಂದು ವಾಚಕರ ವಾಣಿಗೆ ಒಂದು ಪತ್ರ ಬರೆಯೋ ಮೂಲಕ. ಮೋಸ್ಟ್ ಆಫ್ ಅಸ್
ಕೆಲವರಿಗೆ ಹುಡುಗಿಗೆ ಪದ್ಯ ಬರೆಯೋದ್ರ ಮೂಲಕ ಆಗಿರುತ್ತೆ,
ಅದು ನನಗೆ ಗೊತ್ತಿಲ್ಲ, ಅವಕಾಶ ಸಿಗಲಿಲ್ಲ. ಸೊ ಆ ಹಿನ್ನೆಲೆ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಬರೆಯುವ ತುಡಿತ ಇರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ಆರಂಭ ಆಗೋದ್ರಿಂದ ಬೇರೆಯವರು ಒಂದು ಪುಸ್ತಕದ ಬಗ್ಗೆ ಅಥವಾ ಇದ್ರ ಅಂದರೆ ಒಂದು ಘಟನೆಯ ಬಗ್ಗೆ ಕಮೆಂಟ್ ಮಾಡುವ ಮೂಲಕ ಬರವಣಿಗೆ ಸ್ಟಾರ್ಟ್ ಆಗೋದು. ನಮ್ಮಲ್ಲಿ ಏನಂತಂದರೆ ನೀವು ಪುಸ್ತಕದ ಬಗ್ಗೆ ಯಾರು ಏನೇ ಬರೀರಿ, ನಾವು ಮುಕ್ತ ಮನಸ್ಸಿಗೆ ಅದಕ್ಕೆ ವೇದಿಕೆ ಕಲ್ಪಿಸ್ಕೊಡ್ತೀವಿ. ನಾವು ಯಾರು ಬೇಕಾದರೂ ಬರೀಬಹುದು, ಅದಕ್ಕೆ ಏಜ್ ಲಿಮಿಟ್ ಇಲ್ಲ, ಧರ್ಮದ ಲಿಮಿಟ್ ಇಲ್ಲ, ಆ ಲಿಮಿಟ್ ಇಲ್ಲ, ಯಾವುದೇ ಲಿಮಿಟ್ ಇಲ್ಲ, ಪುಸ್ತಕ ಪ್ರೀತಿ ಇದ್ರೆ ಸಾಕು.
ಸೀಮಾತೀತವಾಗಿ ಯಾರಾದರೂ ಆಗಿರ್ಬೋದು ಪುಸ್ತಕದ ಬಗ್ಗೆ ಮಾತಾಡ್ಬೋದು ಮಾತಾಡ್ಬೋದು ಅನ್ನುವಂಥದ್ದು.
ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಇಡೀ ಪ್ರಪಂಚ ಈಗ ಡಿಜಿಟಲ್ ಲೋಕಕ್ಕೆ ಪ್ರಯಾಣ ಮಾಡ್ತಾ ಇದೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಕನ್ನಡ ಪುಸ್ತಕೋದ್ಯಮ ಇದೆಯಲ್ಲ, ಅದನ್ನು ಡಿಜಿಟಲ್ ಲೋಕಕ್ಕೆ ರೆಡಿ ಮಾಡೋದು, ಅಲ್ಲಿ ಕರ್ಕೊಂಡು ಹೋಗೋದು, ಅಲ್ಲಿ ಆ ಇಡೀ ಪುಸ್ತಕೋದ್ಯಮ ಅಥವಾ ಪ್ರಕಾಶಕರು, ಲೇಖಕರು, ಮಾರಾಟಗಾರರು, ಕ್ರಿಟಿಕ್ಸು, ಆಮೇಲೆ ಓದುಗರು ಎಲ್ಲರನ್ನೂ ಒಂದು ಕಡೆ ತಂದುಬಿಟ್ಟು ಅವ್ರಿಗೊಂದು ಡಿಜಿಟಲ್ ಲೋಕದಲ್ಲಿ ಕನ್ನಡ ಸಾಹಿತ್ಯವನ್ನು ಪರಿಚಯ ಮಾಡಿಕೊಡೋದು ನಮ್ಮ ಉದ್ದೇಶ.
ಇದು ಭಾರಿ ಒಳ್ಳೆ ಕೆಲಸ. ಯಾಕೆಂದರೆ ಸತೀಶ್, ಬಹುತೇಕ ಪ್ರಕಾಶಕರಿಗೆ ಕನ್ನಡ ಗೊತ್ತು, ಪುಸ್ತಕೋದ್ಯಮ ಗೊತ್ತು, ಆದರೆ ಡಿಜಿಟಲ್ ಲೋಕ ಗೊತ್ತಿಲ್ಲ. ಅದನ್ನು ಹೇಗೆ ಬಳಸ್ಕೋಬೇಕು, ಡಿಜಿಟಲ್ ಮೂಲಕ ಹೇಗೆ ಪ್ರಚಾರ ಮಾಡಬೇಕು, ಅಥವಾ ಈ ಪುಸ್ತಕವಾಗಿ ಹೇಗೆ ಕನ್ವರ್ಟ್ ಮಾಡಬೇಕು, ಅದು ಅವ್ರಿಗೆ ಸಾಕಷ್ಟು ಜನ ಗೊತ್ತಿಲ್ಲದ್ರಿಂದ ನೀವು ಆ ಕೆಲಸ ಮಾಡ್ತಿರೋ ತುಂಬ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಬಹುಶಃ ಇಲ್ಲಿ ಎಷ್ಟೊಂದು ಜನ ಸ್ವಂತ ಪ್ರಕಾಶಕರು ಇರ್ತಾರೆ, ಅಂದರೆ ತಮ್ಮ ಪುಸ್ತಕವನ್ನು ತಾವೇ ಪ್ರಕಟ ಮಾಡಿಕೊಂಡವರು ಇರ್ತಾರೆ, ಅವರು ಕೂಡ ನಿಮ್ಮ ಜೊತೆಲಿ ಕೈ ಜೋಡಿಸ್ಬೋದಲ್ವಾ?
ಅಲ್ಲ, ಯಾಕಂದರೆ ಹೇಳಿದ್ರೆ ಈ ಸ್ಲೋಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ ಸೆಲ್ಫ್ ಪಬ್ಲಿಷಿಂಗು ಒಂದು ಹೊಸ ಮಾಧ್ಯಮ ಹೊರ, ನನ್ನ ಪುಸ್ತಕ ನಾನೇ ಪ್ರಿಂಟ್ ಮಾಡ್ಕೋತೀನಿ, ಯಾರಿಗೂ ಕೊಡಲ್ಲ. ಅಂಥವ್ರಿಗೆ ನಮ್ಮ ಬಾಗಿಲು ಯಾವತ್ತೂ ತೆರೆದಿದೆ, ಯಾಕಂದರೆ ಅವ್ರಿಗೆ ನಮ್ಮ ಅಗತ್ಯ ನಮ್ಮ ಎಸ್ಟಾಬ್ಲಿಷ್ ಪಬ್ಲಿಷರ್ಗಿಂತ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೀವಿ ನಾವು. ಯಾರು ಬೇಕಾದರೂ ಬರ್ಬೋದು, ಅಥವಾ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಿಮ್ಮ ಪುಸ್ತಕವನ್ನು ಮಾಡಬೇಕು, ಸಲಹೆ ಹೇಗೆ ಪುಸ್ತಕ ಮಾಡ್ಬೋದು ಅಥವಾ ಅದಕ್ಕೆ ಏನು ಸಲಹೆ ಬೇಕು ಅನ್ನೋದನ್ನು ಬುಕ್ ಬಮ್ಮ ಟೀಮ್ ಕೊಡುತ್ತೆ ನಿಮಗೆ.
ಸರಿ, ಹಾಗಿದ್ರೆ ಸೊ ಮತ್ತೇನು ಆಲೋಚನೆಗಳಿವೆ, ಏನು ಯೋಜನೆಗಳಿದೆ ಬುಕ್ ಬ್ರಹ್ಮದಿಂದ? ಈ ಹೆಸರು ವಿಚಿತ್ರವಾಗಿದೆ ಅಲ್ಲ, ಬುಕ್ ಬ್ರಹ್ಮ ಅಂತಂದು ಹೇಳಿ ಏನು ಸೃಷ್ಟಿ ಮಾಡುವಂಥದ್ದ, ಬ್ರಹ್ಮ ಯಾಕೆ ಬಂತಿಲ್ಲಿ?
ಸರಿ, ಇದೊಂದು ಇಟ್ಸ್ ಎ ವೆರಿ ಟ್ರಿಕಿ ಕ್ವೆಶನ್ ಆಯಿತಾ. ಯಾಕೆಂತ ಹೇಳಿದ್ರೆ, ನಾವು ಮೂರು ಜನ ಮೂಲತಃ ಇಬ್ಬರು ಪತ್ರಕರ್ತರಾಗಿದ್ವಿ, ಒಬ್ಬರು ಈಗ ಗಿರೀಶ್ ಇಲ್ಲೆಲ್ಲ ಕೂತಿದ್ದಾರೆ, ಅವರು ಪತ್ರಕರ್ತರಾಗಿದ್ದರು ಡೆಕ್ಕನ್ ಹೆರಾಲ್ಡ್ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ. ನಾನು ಪ್ರಜಾವಾಣಿಯಲ್ಲಿ 10 ವರ್ಷ ಇದ್ದೆ, ಆಮೇಲೆ ಮುಂದೆ ಹಾಗೆ ಮುಂದುವರೆಸಿದೆ. ಇನ್ನೊಬ್ಬರು ಒಬ್ಬ ನಮ್ಮಲ್ಲಿ ಇಬ್ಬರಿಗಿಂತ ಚಿಕ್ಕವರು, ಹಾರ್ಡ್ ಕೋರ್ ಈಗ ಆಂಟ್ರಪ್ರನರ್, ಅವರು ಸ್ಟಾರ್ಟಪ್ ಲೋಕದಿಂದ ಬಂದಂಥ ವ್ಯಕ್ತಿ. ನಾವು ಹೇಗೆ ಅಂತ ಹೇಳಿದ್ರೆ, ತುಂಬ ಇಮಿಡಿಯೇಟಾಗಿ ಏನು ಹೆಸರು ಹುಡುಕ್ತೀವಿ ನಾವು. ಒಂದಿನ ಹೀಗೆ ಕೂತಿದ್ವಿ, ಯಾವುದೋ ಒಂದು ಪಬ್ಲಿಕೇಶನ್ಗೆ ಒಂದು ಹೆಸರು ಬೇಕಿತ್ತು, ಎದುರುಗಡೆ ಸ್ವಿಚ್ ಇತ್ತು, ವಿ ಸೆಟ್ ಸ್ವಿಚ್ ಪಬ್ಲಿಷಿಂಗ್. ಅದೇ ರೀತಿ ಬುಕ್ ಬ್ರಹ್ಮ ನಾವು ಈ ಕಾನ್ಸೆಪ್ಟ್ ಬಂದಿದ್ದು ಯಾವುದೋ ನಡುಮಧ್ಯಾಹ್ನ ಈ ಥರದೊಂದು ಎಲ್ಲ ಕನ್ನಡಿಗರನ್ನು ಒಂದು ವೇದಿಕೆಗೆ ಡಿಜಿಟಲ್ ವೇದಿಕೆಗೆ ತಂದು ನಿಲ್ಲಿಸಬೇಕು ಅಂತ. ಹೆಸರು ಏನಿಡೋದು? ಸಾಯಂಕಾಲದೊಳಗೆ ಹೆಸರು ಸಿಕ್ಕಿತ್ತು, ಡೊಮೈನ್ ಸಹಿತ ಬುಕ್ ಮಾಡಿದ್ವಿ ನಾವು.
ಸರಿ, ಹಾಗಿದ್ರೆ ಅಂದರೆ ಮುಂದಿನ ಯೋಜನೆಗಳೊಂದಿಷ್ಟು ಹೇಳಿದ್ರೆ ಚೆನ್ನಾಗಿರುತ್ತೆ. ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮುಂದೆ? ಹೇಗಿದಾಗುತ್ತೆ ಇದು, ನಿಮ್ಮ ಉದ್ದೇಶ ಇನ್ನು ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅಂತ?
ಅಲ್ಲ, ನಂದೊಂದು ಏನಂದರೆ ಈ ನಮ್ಮ ಈ ಜನರೇಷನ್, ಇಲ್ಲಿ ಕೂತಿರೋ ಜನರೇಷನ್ ಮೋಸ್ಟ್ಲಿ ನಮಗೆ ಪುಸ್ತಕ, ಆ ಪುಸ್ತಕದ ಹೊಸ ಪುಸ್ತಕದ ಒಂದು ಸುಮಧುರವಾದ ಒಂದು ಆ ಸುವಾಸನೆ, ಆಮೇಲೆ ಅದರಲ್ಲಿ ಇರೋವಂಥ ಅಕ್ಷರಗಳ ಜೊತೆ ನಮ್ಮ ಒಂದು ಮಾನಸಿಕವಾಗಿ ಅದನ್ನು ಬೆಸ್ಕೊಂಡು ಹೋಗೋಂಥದ್ದು ನಾವು ನಮಗೆ ಜೆನೆಟಿಕಲಿ ಬಂದುಬಿಟ್ಟಿದೆ. ಆದರೆ ನೆಕ್ಸ್ಟ್ ಜನ್ರೇಷನ್ ಇದೆಯಲ್ಲ, ಅಕಸ್ಮಾತ್ ಈ ಕನ್ನಡ ಸಾಹಿತ್ಯ ಉಳಿಬೇಕು ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಜನ್ರೇಷನ್ಗೂ ಅದನ್ನು ತೊಗೊಂಡೋಗಬೇಕಾಗತ್ತೆ. ಮೋಸ್ಟ್ ಆಫ್ ದಮ್ ಈಗಲೇ ಐಪ್ಯಾಡು, ನಮ್ಮ ಮಕ್ಕಳು ನಮ್ಮ ಮೊಮ್ಮಗಳು ಇರ್ಬೋದು, ನನ್ನ ಮೊಮ್ಮಗಳು ಇದ್ದಾಳೆ, ಸೊ ಇದು ಐಪ್ಯಾಡು ಫೋನು ಎಲ್ಲಿ ಸಿಕ್ತಲ್ಲಿ ಓದ್ತಾರೆ ಅವರು, ಎಲ್ಲಿ ಅವರಿಗೆ ಟೆಕ್ನಿಕಲಿ ಅವರು ಅಷ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಆ ಲೆವೆಲ್ಗೆ ಹೋಗಿ ತಲುಪಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇಲ್ಲೇ ಒಂದು ಕಡೆ ನಿಂತು ಬಿಡ್ತೀವಿ ಅನ್ನೋ ಹೆದರಿಕೆ ಇದೆ. ಬುಕ್ ಬ್ರಹ್ಮದ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ನಿಂತ ನೀರಾಗಬಾರ್ದು. ಅಂದರೆ ಟೆಕ್ನಿಕಲಿ ನಾನು ಹೇಳ್ತಾ ಇರೋದು, ತಾಂತ್ರಿಕವಾಗಿ ಕನ್ನಡ ಸಾಹಿತ್ಯ ಮುಂದಿನ ಡಿಜಿಟಲ್ ಯುಗಕ್ಕೆ ಸೇರ್ಕೋಬೇಕು, ಬೆಳೀಬೇಕು. ಮತ್ತು ಇನ್ನೊಂದು ತುಂಬ ಈ ಡಿಜಿಟಲ್ ಪ್ರಪಂಚದ ಒಂದೇನಂದರೆ, ಫಾರ್ ಎಕ್ಸಾಂಪಲ್ ಈಗ ಈ ಇವತ್ತೀಗ ಆಗ್ತಾ ಇರೋ ಕಾರ್ಯಕ್ರಮ ನ್ಯೂಯಾರ್ಕಲ್ಲಿ ಇಲ್ಲ ವಾಷಿಂಗ್ಟನ್ನಲ್ಲಿದ್ದಾನೆ ವಿನಯಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ ಈಗ. ಯಾಕಂದರೆ ಅವ್ರು ತಪ್ಪೇನಾದ್ರು ಅದನ್ನೆಲ್ಲ ಬೆಳಿಗ್ಗೆ ನಮ್ಮ ಕ್ಲಾಸ್ ತೊಗೋಬೋದಲ್ಲ ಅಂತ ಎಲ್ಲ ಇರ್ಬೋದು ಅವರು ವಿನಯ್. ಹಾಗೆ ಇಲ್ಲಿ ಕೂತಿದ್ರು ಇಡೀ ಪ್ರಪಂಚಕ್ಕೆ ಕನೆಕ್ಟ್ ಮಾಡೋಕ್ಕೆ ಅಥವಾ ಪ್ರಪಂಚದಲ್ಲಿ ಯಾರೋ ಇಬ್ಬರು ಕನ್ನಡಿಗರು ಅವ್ರನ್ನ ನಾವು ಕನೆಕ್ಟ್ ಮಾಡಲಿಕ್ಕಾಗತ್ತೆ. ಡಿಜಿಟಲ್ ಯುಗದ ಶಕ್ತಿ ಅದು, ಆ ಶಕ್ತಿಯನ್ನು ಕನ್ನಡ ಸಾಹಿತ್ಯ ಬಳಸ್ಕೊಳ್ಳಬೇಕು ಅಂತ. ಅದಕ್ಕೆ ನಾವು ಯಾವ ಥರದಲ್ಲಿ ಬುಕ್ ಬ್ರಹ್ಮ ಕಡೆಯಿಂದ
ಸಾಧ್ಯನೋ
ಅದೆಲ್ಲ ಅಂದರೆ ತಾಂತ್ರಿಕವಾಗಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದೆಲ್ಲ ಮಾಡೋಕ್ಕೆ ಬುಕ್ ಬ್ರಹ್ಮ ಸಿದ್ಧವಾಗಿದೆ.
ಅಲ್ಲ, ಒಂಥರ ಖುಷಿಯಾಯಿತು, ಬೇಕಾಗತ್ತೆ ನಾವು ತಾಂತ್ರಿಕಜ್ಞಾನದಿಂದ ಮುಂದುವರಿಬೇಕಾಗತ್ತೆ. ಬಟ್ ಒಂದು ಸ್ವಲ್ಪ ವಿಷಾದ ಏನಿದೆ ನನಗೆ ಅಲ್ಲಿ ಅಂದರೆ, ಐಪ್ಯಾಡ್ನ ಮೊಮ್ಮಕ್ಕಳಿಗೆ ಕೊಡಿಸೋದು ಅಥವಾ ಈ ಬುಕ್ಕ ಕನ್ವರ್ಟ್ ಮಾಡೋರಿಗೆ ತಲುಪಿಸೋದು ಇವೆಲ್ಲ ಸುಲಭ, ಈ ಕನ್ನಡ ತಲುಪಿಸೋದು ಹೆಂಗೆ ಅನ್ನೋದೇ ಸಮಸ್ಯೆ. ಆ್ಯಕ್ಚುಲಿ ಕನ್ನಡವನ್ನು ಓದೋದಕ್ಕನ್ನು ಕಲಿಸೋದಪ್ಪ ಹೆಂಗಪ್ಪ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅನಿಸುತ್ತೆ ಮುಂದಿನ ಜನ್ರೇಷನ್ಗೆ. ಇರಲಿ, ಅದು ಇನ್ನೊಂದು ಚಾಲೆಂಜ್, ನಾವು ಇದು ಮಾಡುವಂಥದ್ದಲ್ಲ ಅಂತ ಅನಿಸುತ್ತೆ.
ಸೊ ಈಗ ಬುಕ್ ಬ್ರಹ್ಮ ಬಗ್ಗೆ ನಾವು ನಮ್ಮ ಹತ್ರ ಏನಾದರೂ ಕೇಳೋದಿದ್ರೆ ನೇರವಾಗಿ ಕೇಳ್ಬೋದು,
ಅದು ಬೆಟರ್ ಅನ್ಸುತ್ತೆ. ಯಾರಿಗೆಲ್ಲ ಅನುಮಾನಗಳಿತ್ತು ಅಂದರೆ ಬುಕ್ ಬ್ರಹ್ಮ ಬಗ್ಗೆ
ನೀವು ಈಗಲ್ಲ, ಈ ವೇದಿಕೆ ಅದಕ್ಕಲ್ಲ, ನೀವು ನೇರವಾಗಿ ಕೇಳ್ಬೋದು. ಈ ವೇದಿಕೆ ವಸುಧೇಂದ್ರದ್ದು, ಈ ವೇದಿಕೆ ತೇಜೋ ತುಂಗಭದ್ರದ್ದು. ಇನ್ನು ಒಂದು ಗಂಟೆ ಕಾಲ ನಾನು ನನ್ನ ಸ್ನೇಹಿತ ಆಮೇಲೆ ನಮ್ಮ ಬುಕ್ ಬ್ರಹ್ಮದ ಸಂಪಾದಕರಾದ ದೇವಪತಾರವ್ರನ್ನ ಈ ಕಾರ್ಯಕ್ರಮ ನಡೆಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ.
ನಮಸ್ಕಾರ. ತೇಜೋ ತುಂಗಭದ್ರ ಎನ್ನುವ ಮಧ್ಯಕಾಲೀನ ಭಾರತ ಅಥವಾ ಮಧ್ಯಕಾಲೀನ ದಕ್ಕನ್ ಅಥವಾ ಮಧ್ಯಕಾಲೀನ ಜಗತ್ತು ಅಂತ, ಅಂದರೆ ಬರೀ ದಕ್ಕನ್ಗೆ ಮಾತ್ರ ಸೀಮಿತವಾದ ಕಥೆಯೇನಲ್ಲ ಇದು. ಇದೊಂದು ವಿಶಿಷ್ಟವಾದ ವಿಭಿನ್ನವಾದ ಕಥಾವಸ್ತುವನ್ನು ಒಂದು ಜಾಗತಿಕ ಮಟ್ಟದ ಜಗತ್ತಿನ ಪೂರ್ವ ಮತ್ತು ಪಶ್ಚಿಮ ಎರಡು ದೇಶಗಳನ್ನು, ಪೋರ್ಚುಗೀಸ್ ಮತ್ತು ಭಾರತವನ್ನು ಎರಡರ ಮಧ್ಯದ ಜರ್ನಿಯನ್ನು ಕಟ್ಟಿಕೊಡುವಂಥ ಒಂದು ಕಾದಂಬರಿ ಇದು. ಇದೊಂದು ಓದಬಹುದಾದ ಕಾದಂಬರಿ. ಹಾಗಂದರೆ ಹಾಗೆ ನೋಡಿದರೆ ಓದಬಾರದ ಪುಸ್ತಕ ಅಂತ ಇರೋದೇ ಇಲ್ಲ. ವಾಸ್ತವವಾಗಿ ಓದಲಿಕ್ಕಾಗದ ಪುಸ್ತಕ ಇರ್ಬೋದು. ಓದಲು ಪುಸ್ತಕ ಎತ್ಕೊಳ್ತಿದ್ದಂಗೆ ನಮಗೆ, ನಾವು ಏನು ಓದ್ತೀವಿ, ಏನು ಓದಬೇಕಂತ ಮಾಡೀವಿ, ಅದು ನಮ್ಗೆ ಸಿಗ್ತಾ ಹೋಗ್ತದೆ. ಪುಸ್ತಕ ಅದರ ಮೂರ್ತ ರೂಪವನ್ನು ನಮಗೆ ಕಟ್ಟಿಕೊಡ್ತದೆ. ಈ ಕಾದಂಬರಿ ಬಗ್ಗೆ ಇದು ಬರೆಯುತ್ತಿದ್ದ ಹಂತದಲ್ಲೇ ವಸು ಜೊತೆಗೆ ನಾನು ಮಾತಾಡಿದ್ದೆ. ಅದರ ಬಗ್ಗೆ ನನಗೆ ಒಂದು ವಿಶೇಷ ಕುತೂಹಲ ಇತ್ತು. ಅದಕ್ಕೆ ಕಾರಣವೂ ಇದ್ದವು ಮತ್ತು ಇವೆ. ದಕ್ಕನ್ ಇದೆಯಲ್ಲ ಮತ್ತು ಮಧ್ಯಕಾಲೀನ ದಕ್ಕನ್ ನನ್ನ ಅಧ್ಯಯನದ ಮತ್ತು ಆಸಕ್ತಿಯ ಕ್ಷೇತ್ರ. ಅದು ಭಾರತಕ್ಕೆ ಸೌಹಾರ್ದ ಮತ್ತು ಸಹಿಷ್ಣುತೆಯನ್ನು ಮತ್ತು ಜೊತೆಗೂಡಿ ಬಾಳುವ ಸಂಸ್ಕೃತಿಯನ್ನು ಕಲಿಸಿಕೊಟ್ಟದ್ದು ದಕ್ಕನ್. ಇಂಥ ದಕ್ಕನ್ ಎಂದೆಂದಿಗೂ ದೆಹಲಿಯ ಗುಲಾಮಾಗಿರಲಿಲ್ಲ. ಕೇಂದ್ರಕ್ಕೆ ಮತ್ತು ದೆಹಲಿಗೆ ತನ್ನ ಪ್ರತಿರೋಧವನ್ನು ಅದು ತೋರಿಸ್ತಲೇ ಇತ್ತು. ತನ್ನ ತನದ ಅಸ್ಮಿತೆಗಾಗಿ ಅದು ಯಾವಾಗಲೂ ಹೆಣಗಾಡ್ತಾನೆ ಇತ್ತು. ಈ ಅನನ್ಯ ಗುಣ ವಿಭಿನ್ನ ಮತ್ತು ವಿಶಿಷ್ಟ ಸಂಸ್ಕೃತಿ, ಭಾಷೆ ಮತ್ತು ಜೀವನ ವಿಧಾನವನ್ನು ರೂಪಿಸಿಕೊಳ್ಳಲಿಕ್ಕೆ ಕಾರಣ ಆಯಿತು. ಅದಿರಲಿ, ಈ ಕಾದಂಬರಿಯನ್ನು ಓದುವಾಗ ಅದರ ಕ್ಯಾನ್ವಾಸ್ ನನಗೆ ತುಂಬ ಇಷ್ಟ ಆಯಿತು. ಅದರ ಭಿತ್ತಿಯಲ್ಲಿ ಬರುವ ಚಿತ್ರಗಳು, ಅಂತರದಿಂದ ನೋಡುವ ಲಿಬ್ರಲ್ ಆದ ನೋಟಕ್ರಮ ತುಂಬ ಇಷ್ಟವಾದ ಸಂಗತಿ. ಕಥಾನಾಯಕ ಒಂದು ಕಡೆ ಹೇಳ್ತಾನೆ, ಬದುಕಿನ ಎಲ್ಲ ಸಂಗತಿಗಳನ್ನು ಬರೆಯಬಾರದು, ಅದಕ್ಕೆ ಬೆಲೆ ಇರುವುದಿಲ್ಲ. ಮನಸ್ಸು ಅರಳುವ ಸಂಗತಿಗಳನ್ನು ದಾಖಲಿಸೋಣ ಅಂತ. ಸೊ ಇದು ಬಹುಶಃ ವಸು ನಿಲುವು ಕೂಡ. ಅಂದರೆ ವಸುವೇ ಕಾದಂಬರಿಯ ನಾಯಕನ ಬಾಯಿಂದ ಆ ಥರ ಮಾತಾಡಿಸಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಈ ಕಾದಂಬರಿಗೆ ಕ್ಲಾಸಿಕ್ ಆಗಬಹುದಾದ ಎಲ್ಲ ಗುಣಗಳು ಇವೆ. ಆದಿಕವಿ ವಾಲ್ಮೀಕಿಯೇ ತೂಕಡಿಸಿದ್ದಾನೆ, ಅಂಥದ್ರಲ್ಲಿ ವಸು ಕೂಡ ಅದರಿಂದ ತಪ್ಪಿಸ್ಕೊಳ್ಳಿಕ್ಕಾಗಿಲ್ಲ. ಈ ಎರರ್ಗಳ ಮಧ್ಯನೂ ಇದೊಂದು ಸುಂದರವಾದ ಓದಿಗೆ ಅನುವು ಮಾಡಿಕೊಡುವಂಥ ಪುಸ್ತಕ. ಈ ಚರ್ಚೆ ಯಾವ ರೀತಿ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕನ್ಫ್ಯೂಷನ್, ಗೊಂದಲ ಇತ್ತು ನನಗೆ. ಅಂದರೆ ಇದನ್ನ ಹೆಂಗೆ ಅಂದರೆ, ಕತೆ ಬಗ್ಗೆ ಮಾತಾಡಬಾರ್ದು, ಕಥೆಯನ್ನು ಚರ್ಚೆ ಮಾಡೋ ಹಂಗಿಲ್ಲ, ಆದರೆ ಪುಸ್ತಕದ ಬಗ್ಗೆ ಮಾತಾಡಬೇಕು. ಇದು ಹೆಂಗೆ ಮಾಡೋದು ಅಂತ ಮಾಡುವ ಯೋಚನೆ ಮಾಡ್ತಿದ್ದ ಟೈಮ್ನೊಳಗೆ ನಿನ್ನೆ ಸತೀಶ್ ಅವರು FBನಲ್ಲಿ ಒಂದು ಪದವನ್ನು ಬಳಸಿದರು, ಜುಗಲ್ ಬಂದಿ ಅಂತ. ಆ ಜುಗಲ್ ಬಂದಿ ಅನ್ನೋದು ನನಗೂ ಕೂಡ ಪ್ರಿಯವಾದ ಶಬ್ದ ಮತ್ತು ಪದ, ಕ್ರಮ ಕೂಡ ಅದು. ನಾನು ಈ ಸಂವಾದದಲ್ಲಿ ಕೇಳುವ ಪ್ರಶ್ನೆಗಳೇನಿದೆಯಲ್ಲ, ಈ ಪ್ರಶ್ನೆಗಳು ಬರೀ ನನ್ನ ಪ್ರಶ್ನೆಗಳು ಮಾತ್ರ ಅಲ್ಲ, ಇದು ನಿಮ್ಮ ಪರವಾಗಿ ನಾನು ಇಲ್ಲಿ ಕೂತು ಕೇಳ್ತಾ ಇರುವ ಪ್ರಶ್ನೆಗಳು. ಈ ಪ್ರಶ್ನೆಗಳಲ್ಲಿ ಸ್ವಲ್ಪ ಚೂಪಿದೆ, ತಿವಿತವೆ ಅಂತ ಅನಿಸಿದರೆ ಅದರ ಉದ್ದೇಶ ಮಥಿಸಬೇಕು ಅಂತ ಅನ್ನೋದೇ ಉದ್ದೇಶವೇ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ನೋಯಿಸುವುದು ಮತ್ತು ಗಾಯ ಮಾಡುವ ಉದ್ದೇಶ ಖಂಡಿತ ಇಲ್ಲ. ಹಾಗಾಗಿ ಈ ಮಥನದಿಂದ ಅಮೃತ ಬರಲಿ ಅನ್ನುವ ಆಶಯ ನಂದು. ಸೋ ಇದೊಂದು ಐತಿಹಾಸಿಕ ಕಾಲಘಟ್ಟದ ಕಾದಂಬರಿ, ಐತಿಹಾಸಿಕ ಕಾದಂಬರಿ ಅನ್ನುವ ಒಂದು ಸಾಹಿತ್ಯ ಪ್ರಕಾರದ ಕಾದಂಬರಿ. ಕನ್ನಡದಲ್ಲಿ ಐತಿಹಾಸಿಕ ಕಾದಂಬರಿಗಳಿಗೆ ಒಂದು ದೊಡ್ಡ ಪರಂಪರೆಯೇ ಇದೆ. ಆ ಪರಂಪರೆಯ ಭಿತ್ತಿಯ ಬಗ್ಗೆ ಒಂದಿಷ್ಟು ವಿವರಿಸ್ಬೋದಾ ನೀವು?
ಖಂಡಿತ. ಮೊದಲು ಎಲ್ಲರಿಗೆ ನಮಸ್ಕಾರ. ಇಲ್ಲಿ ದೇವು ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಸೊ ದೇವು ಪ್ರಜಾವಾಣಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದಂಥವರು, ಸಾಮಾನ್ಯ ಈ ಬುಕ್ ಬ್ರಹ್ಮ ಜೊತೆಯಲ್ಲಿದ್ದಾರೆ. ಸಾಮಾನ್ಯವಾಗಿ ಜರ್ನಲಿಸ್ಟ್ಗೆ ಈ ಮಟ್ಟದಲ್ಲಿ ಇತಿಹಾಸದ ಪ್ರಜ್ಞೆ ಇರೋದು ಕಡಿಮೆ. ಅಷ್ಟೊಂದು ಮಟ್ಟದಲ್ಲಿ ಅವರು ಎಸ್ಪೆಷಲಿ ದಕ್ಕನ್ ಇತಿಹಾಸವನ್ನು ಅವರು ಮನಗತ ಮಾಡಿಕೊಂಡು ಅಷ್ಟೊಂದು ಅಧ್ಯಯನ ಮಾಡಿದ್ದಾರೆ ಅವರು. ಸೊ ದೇವು ಈ ಪುಸ್ತಕದ ಕುರಿತು ಮಾತಾಡ್ತಿರೋದು ನನ್ನ ಜೊತೆಯಲ್ಲೇ ನನಗೆ ಒಂದು ಸಂಭ್ರಮವನ್ನು ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಕ್ಕನ್ ಅನ್ನುವ ಪದ ದಕ್ಷಿಣ ಸಂಸ್ಕೃತ ಪದ ಇದೆಲ್ಲ, ಅದರಿಂದ ದಕ್ಕನ್ ಬಂದಿದೆ. ಸೊ ಆ ಸಂಸ್ಕೃತ ಒಂದು ಪರಿವರ್ತನೆ ಆಗಿ ದಕ್ಕನ್ ಆಗಿದೆ ಅಂತ ಅನ್ಸುತ್ತೆ. ಸೊ ಈ ದಕ್ಕನ್ಕಿಂತ ಏನು ನೋಡ್ಬೇಕಂದ್ರೆ, ಒಂದು ಗಮನಿಸ್ಬೇಕಂದ್ರೆ ನನ್ನ ಕಾಲಘಟ್ಟದಲ್ಲಿ ಇನ್ನೂ ಮೊಘಲರು ಬಂದೇ ಇಲ್ಲ.
ಹೌದು,
ಮೊಘಲರು ಬರ್ತಾ ಬಾಬರ್ ಅನಂತರ ಬರ್ತಾನೆ. ಆಲ್ಮೋಸ್ಟ್ ಕೃಷ್ಣದೇವರಾಯ ಸಾಯೋ ಹಂತಕ್ಕೆ ಬಾಬರ್ ಬಂದಿರೋದು. ಸೊ ಇನ್ನು ಮೊಘಲ್ಯರ ಶುರುವಾಗಿಲ್ಲ. ಬೇರೆ ಬೇರೆ ಸುಲ್ತಾನರು, ತುಗಲಕ್ಕು ಬಿದ್ದೋದ ಎಲ್ಲರೂ ಆ ಥರದ ಬೇರೆ ಬೇರೆ ಅಲ್ಲ, ಅಷ್ಟೊಂದು ಪ್ರಬುದ್ಧವಾದಂಥ ಒಂದು ಆಡಳಿತನೇ ಇರಲಿಲ್ಲ ಆ ಹೊತ್ತಿನಲ್ಲಿ. ಆಮೇಲೆ ಅವರು ಶಕ್ತಿಶಾಲಿ ಆಗ್ತಾ ಹೋದರು ಅಂತ ಅನ್ಸುತ್ತೆ. ಇತಿಹಾಸದ ಕಾದಂಬರಿ ಬರೀಬೇಕು ಅಂದಾಗ ನಾನು ಓದಿದ್ದ ಐತಿಹಾಸಿಕ ಕಾದಂಬರಿಗಳೊಂದು 4-5 ಅಂದ್ಕೊಳ್ತೀನಿ ನಾನು. ನನಗೆ ತುಂಬ ಇಷ್ಟ ಆಗಿದ್ದು ಚನ್ನಬಸವನಾಯಕ ಮಾಸ್ತಿ ಬರೆದಿರೋಂಥ ಚನ್ನಬಸವನಾಯಕ ಮತ್ತು ಚಿಕ್ಕವೀರರಾಜೇಂದ್ರ. ಸೊ ಇವೆರಡು ಒಂಥರ ಕ್ಲಾಸಿಕ್ ಥರ ಅಂತ ಅನಿಸುತ್ತೆ ನನಗೆ. ಐತಿಹಾಸಿಕ ಕಾದಂಬರಿ ಹೇಗೆ ಬರೀಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಅನ್ನುವಷ್ಟು ರೀತಿಯಲ್ಲಿ ಮಾಡಿದ್ದಾರೆ. ಆಮೇಲೆ ನಾನು ಅನಂತರ ಬಂದಂಥ ಸಾರ್ಥ ಓದಿದೆ, ಭೈರಪ್ಪನವ್ರ ಸಾರ್ಥ ಓದಿದ್ದೆ, ಆವರಣ ಓದಿದ್ದೆ. ಆಮೇಲೆ ಇವ್ರದ್ದು ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಮತ್ತು ಕಾರ್ನಾಡರ ನಾಟಕ,
ಹನೂರು
ಕೃಷ್ಣಮೂರ್ತಿ ಹನೂರದ್ದು ಕಾರ್ನಾಡರ ನಾಟಕ ಅದೇ. ಬಟ್ ಇಲ್ಲಿ ಒಂದು ನನ್ನ ತಲೆಯಲ್ಲಿ ಏನಿತ್ತು ಅಂತಂದರೆ, ಯಾವ ಕಾರಣಕ್ಕೂ ನಾನು ರಾಜ ರಾಣಿ ಸೇನಾಧಿಪತಿ ಅಥವಾ ಮಂತ್ರಿಗಳನ್ನು ವೈಭವೀಕರಿಸುವ ರಾಜರ ಕಥನವನ್ನು ನಾನು ಬರೆಯಲ್ಲ ಅಂತ ನಿರ್ಧಾರ ಮಾಡಿದ್ದೆ ನಾನು. ಅದು ನನ್ನ ಮೊದಲ ನಿರ್ಧಾರ ಆಗಿದೆ. ನಾನು ಬರೆಯೋಕ್ಕಿಂತ ಮುಂಚೆ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ, ಅವರ ಕೃತಿ ನಾನು ಬರೆಯಲ್ಲ, ನಾನು ಏನು ಬರೆದ್ರೂ ಸಾಮಾನ್ಯರ ಚರಿತ್ರೆಯನ್ನೇ ಬರಿತೀನಿ ಹೊರತಾಗಿ ಈ ರಾಜಕೀಯವಾಗಿ ಪ್ರಸಿದ್ಧರಾದಂಥ ಕೃತಿಗಳನ್ನು ಬರೆಯಲ್ಲ. ಅದು ನಂದು ತುಂಬ ಅದು ನಿರ್ಧಾರ ಇತ್ತು. ಮತ್ತು ಇನ್ನೊಂದು ನನಗೇನು ಇಷ್ಟ ಆಯಿತು ಅಂದರೆ, ನನ್ನ ಮನಸ್ಸಿನಲ್ಲಿ ನಿಂತು ಅಂದರೆ ನೇರವಾಗಿ ಇತಿಹಾಸದ ಕಥೆಯನ್ನು ಹೇಳಲ್ಲ ನಾನು ಅಂತ. ಅಂದರೆ ಇವಾಗ ನೀವು ಕರ್ನಾಟಕ ನಿಮ್ಮ ಇತ್ತೀಚಿನ ಕೃತಿ ಇದೆಲ್ಲ ತಾಳಿಕೋಟೆ ತಗೊಂಡ್ರೆ ರಾಕ್ಷಸ ತಂಗಡಿ, ಅದು ನೇರವಾಗಿ ಇತಿಹಾಸದ ಕಥೆ. ಅದು ಇತಿಹಾಸನ ತೊಗೊಂಡು ಕರ್ನಾಟಕ ಮಾಡಿಬಿಡೋದಷ್ಟೇ, ಅದನ್ನು ಹಾಗೆ ನೇರವಾಗಿ ಮಾಡೋದು ಅದು ನಂಗೆ ಇಷ್ಟ ಇರಲಿಲ್ಲ. ಅದು ನನ್ನ ಮೆಥಡ್ ಅಲ್ವೇ ಅಲ್ಲ. ಯಾಕೆಂದರೆ ಇತಿಹಾಸವನ್ನೇ ಓದ್ಕೊಂಡ್ಬಿಡ್ಬೋದು ನೇರವಾಗಿ, ಯಾಕೆಂದರೆ ಈಟನ್ ಬರ್ತಿರೋದು ಓದಿದರೆ ಈ ತಾಳಿಕೋಟೆ ನಾಟಕ ಸಂಪೂರ್ಣವಾಗಿ ಅಲ್ಲೇ ಇದೆ. ಸೊ ಈಟನ್ನಲ್ಲೇ ಓದ್ಕೊಂಡ್ಬಿಡ್ಬೋದು, ಅದನ್ನ ನಾನು ಬರೆಯೋ ಅವಶ್ಯಕತೆ ಇರಲ್ಲ ಅನ್ನೋ ಅದೊಂದು ಎಚ್ಚರಿಕೆ ಇತ್ತು ನಂಗೆ.
ಸೋಷಿಯಲ್ ಹಿಸ್ಟ್ರಿ ಆಫ್
ನಂಗೆ ಬೇಕಾಗಿದ್ದು ಸೋಷಿಯಲ್ ಹಿಸ್ಟ್ರಿ. ಈ ಸೋಷಿಯಲ್ ಹಿಸ್ಟ್ರಿ ಸಮಸ್ಯೆ ಆದ್ರೆ ಏನಪ್ಪ ಅಂತಂದರೆ, ನಮ್ಮ ಭಾರತೀಯರು ಸಾಮಾನ್ಯರ ಚರಿತ್ರೆಯನ್ನು ಬರೆದಿಡುವುದೇ ಇಲ್ಲ, ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ, ನಮಗೆ ಸಿಗೋದೇ ಇಲ್ಲ ಭಾರತೀಯರ ಕಾವ್ಯಗಳಲ್ಲಿ ಅಥವಾ ಇತಿಹಾಸದಲ್ಲಿ ರಚನೆಯಲ್ಲಿ. ನಮ್ಮ ಸೋಷಿಯಲ್ ಹಿಸ್ಟ್ರಿ ಹೆಂಗೆ ಗೊತ್ತಾಗಬೇಕು? ಶಾಸನಗಳ ಮೂಲಕ ಎಷ್ಟೊಂದು ಅರ್ಥ ಮಾಡ್ಕೊಳಕ್ಕೆ ನೋಡ್ತೀವಿ ನಾವು, ಶಾಸನಗಳ ಮೂಲಕನೋ ಕಾವ್ಯದ ಮೂಲಕನೋ. ಸಮಸ್ಯೆ ಏನೆಂದರೆ, ಶಾಸನಗಳೆಲ್ಲವನ್ನು ರಾಜರೇ ಹೇಳಿ ಬರೆಸಿರುವಂಥ ಶಾಸನಗಳು, ಅದರಲ್ಲಿ ಮತ್ತೆ ರಾಜರ ವೈಭವೀಕರಣನೇ ಕಾಣಿಸುತ್ತೆ. ಅಥವಾ ಕಾವ್ಯಗಳು ಹೋಗ್ರೆ, ನಾವು ಕಾವ್ಯಗಳಿಗೆ ಹೋಗೋಣ, ನಮ್ಮ ಇತಿಹಾಸ ಇದು ಬರೆದಿರುವಂಥದ್ರೆ ಅವೆಲ್ಲ ರಾಮಾಯಣ ಮಹಾಭಾರತನೇ ಎತ್ಕೊಂಡು ಇನ್ ಬಿಟ್ವೀನ್ ಲೈನ್ಸ್ ನಾವು ಇತಿಹಾಸವನ್ನು ಅಥವಾ ಸಾಮಾಜಿಕ ಜೀವನವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಹೆಂಗೆ ಅಂದರೆ, ಒಂದು ಉದಾಹರಣೆ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಕುಮಾರವ್ಯಾಸ ಬರೆದ್ನಲ್ಲ, ಕುಮಾರವ್ಯಾಸ ದೇವರಾಯನ ಕಾಲದ ಒಂದು ಇದು. ಕುಮಾರವ್ಯಾಸನ ಕಾವ್ಯದಲ್ಲಿ ಏನಾಗುತ್ತೆ ಅಂದರೆ, ಈ ಇದು ದುರ್ಯೋಧನನ ಸಭೆಯ ವರ್ಣನೆ ಬರುತ್ತೆ. ಕೃಷ್ಣ ಸಂಧಾನ, ಕೃಷ್ಣ ಯಾವಾಗ ಹೋಗ್ತಾನಲ್ಲ ಅಲ್ಲಿಗೆ, ಕೃಷ್ಣ ಅವನಿಗೆ ಯುದ್ಧ ಮಾಡಬೇಡಪ್ಪ ಅಂತ ಒಪ್ಪಿಸೋದಕ್ಕೆ ಹೋಗ್ತಾನಲ್ಲ ಸಂಧಾನ ಮಾಡೋಕ್ಕೆ, ಆ ಟೈಮ್ನಲ್ಲಿ ಹೋದಾಗ ಅವಾಗ ಏನಾಗುತ್ತೆ ರಾಯಭಾರದಲ್ಲಿ, ಕೃಷ್ಣ ರಾಯಭಾರದಲ್ಲಿ ಅವಾಗೇನು ವರ್ಣನೆ ಮಾಡ್ತಾನೆ ಅಂತಂದರೆ, ಆ ಒಂದು ಏನು ಸಭೆ ಇತ್ತು ದುರ್ಯೋಧನನ ಸಭೆ, ಆ ಸಭೆಯಲ್ಲಿ ಅವನು ಹೇಳೋದೇನಂದರೆ, ಅದರಲ್ಲಿ ಜೈನರಿದ್ರು, ಅದರಲ್ಲಿ ಬೌದ್ಧರಿದ್ರು, ಅದರಲ್ಲಿ ಲಿಂಗಾಯತರಿದ್ರು, ಅದರಲ್ಲಿ ತುರುಕರಿದ್ರು. ಸೊ ಹಿಂಗೆ ಹೇಳ್ತಾನೆ ಅವನು. ಅಂದರೆ ನಿಮಗೆ ಅವನ ಒಂದು ಕಾವ್ಯದ ಮೂಲಕ ಸ್ವಲ್ಪ ಮಟ್ಟಿಗೆ ಸಾಮಾಜಿಕ ಜೀವನ ಗೊತ್ತಾಗುತ್ತೆ ನಮಗೆ ಏನಾಗಿರ್ಬೋದು ಅಂತ. ಇನ್ನೂ ಮತ್ತು ಸುಲಭದ ಉದಾಹರಣೆ ಕೊಡಬೇಕು ಅಂತಂದರೆ, ಮತ್ತೆ ನಿಮಗೆ ಇಡೀ ಕುಮಾರವ್ಯಾಸನ ಭಾರತದಲ್ಲಿ ಎಲೆ ಅಡಿಕೆ ತಿನ್ನೋರು ಅದು ಬರುತ್ತೆ. ಎಲ್ಲರೂ ಕೃಷ್ಣ ಒಯ್ದು ಎಲೆ ಅಡಿಕೆಯನ್ನು ತಾಂಬೂಲವನ್ನು ಕರ್ಣಂಗೆ ಕೊಡ್ತಾನೆ ತಿನ್ನು ಅಂತಂದು ಹೇಳಿ ಪ್ರತಿಯೊ. ಆಮೇಲೆ ಭೀಮ ಅಂತೂ ಈಗ ನನಗೆ ಇದು ಸುಫಾರಿ ಕಿಲ್ಲಿಂಗು ಕೊಟ್ಬಿಡು, ಎಲೆ ಅಡಿಕೆ ತಾಂಬೂಲ ಕೊಟ್ಬಿಡು, ಹೋಗಿ ಕೊಂದ್ಬಿಡ್ತೀನಿ ಅಷ್ಟು ಜನ ಕೌರವ್ರನ್ನ ಅಂತ ಒಂಥರ ಸುಫಾರಿ ಕಿಲ್ಲಿಂಗ್ ಥರ ಮಾತಾಡ್ತಾನೆ ಭೀಮ ಅದರಲ್ಲಿ. ಸಿ ಇದು ಎಂಥ ವಿಚಿತ್ರ ಅಂದರೆ, ಮಹಾಭಾರತದ ಕಾಲದಲ್ಲಿ ಎಲೆಯೂ ಇರಲಿಲ್ಲ ಅಡಿಕೆನೂ ಇರಲಿಲ್ಲ, ಇವೆರಡೂ ಇರಲಿಲ್ಲ. ಎಲೆ ಅಡಿಕೆ ತಾಂಬೂಲ ದ್ರೌಪದಿ ಯಾವತ್ತೂ ಭೀಮಕ್ಕೆ ತಾಂಬೂಲ ಕೊಟ್ಟಿಲ್ಲ. ಸೊ ನಮಗೆ ಅದು ಇಲ್ಲದೇ ಇದ್ರೂ ಇದು ಎಲ್ಲವೂ ಈ ಎಲೆ ಅಡಿಕೆಯ ಹವ್ಯಾಸ ವಿಜಯನಗರದ್ದು ಸಂಪೂರ್ಣವಾಗಿ. ಆ ಎಲೆ ವಿಪರೀತವಾಗಿ ಎಲೆ ಅಡಿಕೆ ತಿಂತಾ ಇದ್ರು ಅವ್ರಿಗೆ, ಒಂಥರ ಅದೇ ಚಟ ಅವ್ರಿಗೆ, 24 ತಾಸು ಬಾಯಲ್ಲಿ ಮೆಲ್ತಾನೆ ಇರಬೇಕು ಅನ್ನುವಂಥ ವಿವರಗಳು ಬರುತ್ತೆ ನಮಗೆ. ಸೊ ಆ ಕಾರಣದಿಂದಾಗಿ ಹಾಗೆ ಇಂಡೈರೆಕ್ಟ್ ಪರೋಕ್ಷವಾಗಿ ಒಂದಿಷ್ಟು ಸಾಮಾಜಿಕ ಜೀವನ ನಮಗೆ ಗೊತ್ತಾಗುತ್ತೆ ವಿಜಯನಗರದ್ದು. ಆದರೆ ಆದರೆ ಪೋರ್ಚುಗೀಸ್ ಹಂಗಲ್ವೇ ಅಲ್ಲ. ಪೋರ್ಚುಗೀಸ್ನವರು ವಿವರ 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 ವಿವರಗಳನ್ನ ನಂತರ ಹೇಳ್ತೀವಲ್ಲ, ಮಾತಾಡಿದ ಪದ ಪದಗಳನ್ನು ಬರೆದಿಟ್ಬಿಟ್ಟಿದ್ದಾರೆ ಅವರು, ಡಾಕ್ಯುಮೆಂಟ್ ಮಾಡಾಕ್ಬಿಟ್ಟಿದ್ದಾರೆ ಅವರು. ಆ ಕಾಲಘಟ್ಟದಲ್ಲಿ ಎಂಥ ವಿಚಿತ್ರ ನೋಡಿ, ಒಂದೇ ಕಾಲಘಟ್ಟ ಈ ಪೋರ್ಚುಗೀಸರು, ಇವಾಗ ವಾಸ್ಕೋಡಿಗಾಮ ನಮ್ಮಲ್ಲಿ ಬಂದಿದ್ದಾಗಲಿ, ಅಲ್ಬೂಕರ್ಕ್ ನಮ್ಮಲ್ಲಿ ಬಂದಿದ್ದಾಗಲಿ, ಅಥವಾ ಮ್ಯಾನ್ಯುವಲ್ ರಾಜ ಆದೇಶಗಳನ್ನು ಕೊಟ್ಟಿದ್ದಾಗಲಿ ಅಲ್ಲಿ, ಇವೆಲ್ಲವೂ ನಮ್ಮ ಕೃಷ್ಣದೇವರಾಯನ ಕಾಲಘಟ್ಟನೇ ಬರುತ್ತದೆ ಹೆಚ್ಚು ಕಡಿಮೆ. ಸಾಳುವ ತುಳುವ ಶುರುವಾಗಿರುತ್ತೆ, ತುಳುವದಲ್ಲಿ ತುಳುವ ನರಸನಾಯಕ, ಆಮೇಲೆ ನಮ್ಮ ಕೃಷ್ಣದೇವರಾಯನ ಕಾಲಘಟ್ಟನೇ. ಆದರೆ ನಮಗೆ ವಾಸ್ಕೋಡಿಗಾಮ ಹೇಗಿದ್ದ ಅಂತ ರೇಖಾಚಿತ್ರ ಇದೆ ನಮಗೆ, ಇವನು ಹೇಗಿದ್ದ, ಅಲ್ಬುಕರ್ಕ್ ಹೇಗಿದ್ದ ಅಂತ ರೇಖಾಚಿತ್ರ ಇದೆ. ಮ್ಯಾನ್ಯುವಲ್ ಬಗ್ಗೆ ಇದೆ, ಚಿತ್ರಗಳಿವೆ ನಮ್ಮ ಹತ್ರ. ದುರಾದೃಷ್ಟ ಅಂದರೆ, ಪುರಂದರದಾಸರು ಅದೇ ಕಾಲದಲ್ಲಿ ಬದುಕಿದವರು, ಪುರಂದರದಾಸರು ಹೆಂಗಿದ್ದಾರೆ ನೋಡೋಣಪ್ಪ ಅಂದರೆ ಒಂದೇ ಒಂದು ಚಿತ್ರವೂ ಇಲ್ಲ ನಮ್ಮ ಹತ್ರ. ನಾವು ಡಾಕ್ಯುಮೆಂಟೇ ಮಾಡಿಲ್ಲ ಅಂದರೆ ನಮ್ಗೆ ಆ ಇದೇ ಇರಲಿಲ್ಲ, ನಮ್ಮಲ್ಲಿ ಆ ಸಂಸ್ಕೃತಿಯೇ ಇರಲಿಲ್ಲ, ನಮ್ಮ ಉದ್ದೇಶಗಳೇ ಬೇರೆ ಆಗಿತ್ತು. ಸೊ ಆಮೇಲೆ ಕೃಷ್ಣದೇವರ ಹೆಂಗಿದ್ದ ಅಂತೂ ಗೊತ್ತಿಲ್ಲ ನಮಗೆ. ಬಿಡಿ ಕೃಷ್ಣದೇವರ ಹೆಂಗಿದ್ದಂತಲ್ಲ, ಅಂಥ ಒಂದು ವೈಭವಪೂರ್ಣವಾದಂಥ ವಿಜಯನಗರ ಚರಿತ್ರೆ ನಡೆದಿದೆ ಅನ್ನುವುದು ನಮಗೆ ಗೊತ್ತಾಗೋದಕ್ಕೆ ಶುರುವಾಗಿದ್ದು 1900 ರಾಬರ್ಟ್ ಸಿವಿಲ್ ಮರೆತು ಹೋದ ಮಹಾಸಾಮ್ರಾಜ್ಯ ಫರ್ಗಾಟನ್ ಎಂಪೈರ್ ಅಂತ ಬರೆದಾಗಲೇ ಹೊರತಾಗಿ ಅದಕ್ಕೂ ಮುಂಚೆ ಗೊತ್ತಾಗಿರಲಿಲ್ಲ ನಮಗೆ, ಅಷ್ಟೊಂದು ನಮಗೆ ಗಮನವೇ ಇರಲಿಲ್ಲ ಅದ್ರ ಬಗ್ಗೆ ಅಂತ. ಸೊ ಅದರಿಂದ ನಮ್ಮಲ್ಲಿ ಏನಾಗಿತ್ತು ಅಂದರೆ ಈ ಸಾಮಾಜಿಕ ಜೀವನ ಸೋಷಿಯಲ್ ಹಿಸ್ಟ್ರಿಯ ಒಂದು ಇದೇ ದಾಖಲೆಗಳೇ ಇಲ್ಲ ನಮ್ಮಲ್ಲಿ. ಆದ್ರೂ ಇದ್ದಿದ್ರ ಪೈಕಿ ನಮ್ಮ ಅದೃಷ್ಟ ಏನಂದರೆ ಆ ಹೊತ್ತಿನಲ್ಲೇ ಈ ಪೋರ್ಚುಗೀಸ್ರು ಪರ್ಷಿಯನ್ರು ಅರಬ್ನವರು ಇವರೆಲ್ಲರೂ ಯಾತ್ರಾರ್ಥಿಗಳಾಗಿ ಈ ವಿಜಯನಗರಕ್ಕೆ ಮತ್ತು ದಕ್ಕನಿಗೆ ಬಂದಿದ್ದರಿಂದ ಏನೇನು ಬರೆದಿಟ್ರು ಅವರು ಸುಮ್ಮನೆ ಅದು ಟ್ರಾವೆಲಾಗ್ಸ್, ಆ ಟ್ರಾವೆಲಾಗ್ ಮೂಲಕನೇ ನಮಗೆ ಸೋಷಿಯಲ್ ಹಿಸ್ಟ್ರಿ ಗೊತ್ತಾಗೋದು ಹೆಚ್ಚು ಕಡಿಮೆ. ಬಹುತೇಕ 80% ಆಫ್ ದ್ಯಾಟ್ ಈಸ್ ಫ್ರಮ್ ದ ಟ್ರಾವೆಲಾಗ್, ಬಟ್ ರಿಮೇನಿಂಗ್ ಶಾಸನಗಳು ಅದರಿಂದೆಲ್ಲ ನಮಗೆ ಗೊತ್ತಾಗಿದೆ ಅಂತ ಹೇಳುತ್ತೆ. ಸೊ ಅದು ಈ ಒಂದು ಎಚ್ಚರ ಇತ್ತು ನನಗೆ. ಬಟ್ ಒಂದೇನು ಮಾಡಿದೆ ಅಂದರೆ ನಾನು ಏನೇ ಓದಿದರೂ ನಾನು ಫಿಕ್ಷನ್ ಓದಲ್ಲ ಅಂತ ಒಂದು ನಿರ್ಧಾರ ಮಾಡಿದೆ. ಇದ್ರ ತಯಾರಿಗೆ ಏನು ಬೇಕಾಗಿರುತ್ತೋ ಫಿಕ್ಷನ್ ಪುಸ್ತಕ ನಾನು ಮುಟ್ಟೋದೇ ಇಲ್ಲ ಅಂತ ಡಿಸೈಡ್ ಮಾಡಿದೆ. ನಾನು ಓದ್ಬಿಟ್ಟಿದ್ದೆ ಮುಂಚೆನೇ, ಚಿಕ್ಕವೀರ ರಾಜೇಂದ್ರನ ಓದ್ಕೊಂಡಿದ್ದೆ, ಮಾಸ್ತಿನ ಓದಿದ್ದೆ, ಭೈರಪ್ಪಂದು ಓದಿದ್ದು ಮತ್ತು ಹನೂರು ಓದಿದ್ರಿಂದ ಸಾಕಿನ ಫಿಕ್ಷನ್ ಓದಲ್ಲ. ಏನು ಓದಿದ್ರು ನಾನ್ ಫಿಕ್ಷನ್, ಯಾಕೆಂದರೆ ತುಂಬ ಜನ ಹೇಳೋರು ನೀವು ಕೊರಟಿ ಶ್ರೀನಿವಾಸ ರಾವ್ ಓದಿ ಸಾಕಷ್ಟು ಬರೆದಿದ್ದಾರೆ ಅವರು ವಿಜಯನಗರದ ಬಗ್ಗೆ, ಅಥವಾ ಇವ್ರು ಬರೆದಿ ಆನಾಕ್ರು ಬರೆದಿದ್ದಾರೆ ತಾರಾಸು ಬರೆದಿದ್ದಾರೆ. ನೋಡ ಇಲ್ಲ, ಫಿಕ್ಷನ್ ಮಾತ್ರ ಮುಟ್ಟಲ್ಲ ನಾನು, ನಾನು ಏನಿದ್ರು ನಾನ್ ಫಿಕ್ಷನ್ನೇ ಓದ್ಕೊಳ್ಳೋದು ಅಂತಂದರೆ. ಸೊ ಆ ನಾನ್ ಫಿಕ್ಷನ್ ಹುಡುಕಾಟದಲ್ಲಿ ಒಂದು ಏನು ವಿಶೇಷ ಗೊತ್ತಾಗುತ್ತೆ ಅಂದರೆ ನಮ್ಮ ಕನ್ನಡದಲ್ಲಿ ಬಹಳ ಅಪರೂಪ, ಒಳ್ಳೆ ಇತಿಹಾಸವನ್ನು ಬರೆದವ್ರು ಕಡಿಮೆನೆ ಕನ್ನಡದಲ್ಲಿ, ಆದರೆ ಇಂಗ್ಲೀಷಲ್ಲಿ ಸಾಕಷ್ಟು ಒಳ್ಳೆಯ ಇತಿಹಾಸದ ಪುಸ್ತಕ ಬರುತ್ತೆ. ವಿಶೇಷ ಏನಂದರೆ ಇಂಗ್ಲೀಷ್ನಲ್ಲಿ ಬರೆದವರು ಕನ್ನಡಿಗರೇ. ಸೊ ನಾನು ಬಹುತೇಕ ರೆಫರ್ ಮಾಡಿರ್ತಕ್ಕಂಥ ಪುಸ್ತಕ ಸಲತೊರೆನೇ, ಸಲತೊರೆ ಮಾಡಿದಷ್ಟು
ಬಿದೇಸಾಯಿಯವರು.
ಬಟ್ ನಾನು ಸಲತೊರೆನ ಹೆಚ್ಚು, ಅವರು ಅದೇ ಕಾ ಇದು ಸಮಕಾಲೀನರು, ಆದರೆ ನಾನು ಸಲತೊರೆ ಹೆಚ್ಚು ಇದು ಮಾಡ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಇಡೀ ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ಈ ಸಲತೊರೆ ಭಾಸ್ಕರ್ ಸಲತೊರೆ ಅಂತವರು, ಬಿ ಎ ಸಲತೊರೆ ಅಂತ, ಮೂಲೆ ಮೂಲೆಗೆ ಹೋಗಿ ಶಾಸನಗಳನ್ನು ಅಧ್ಯಯನ ಮಾಡಿ ವಿಜಯನಗರ ಶಾಸನಗಳೊಂದೇ ಅಲ್ಲ, ಆ ಕಾಲಘಟ್ಟದ ಕನ್ನಡದ ಹಳೆಗನ್ನಡವನ್ನೆಲ್ಲ ಓದ್ಕೊಂಡು ತಮಿಳು ಸಾಹಿತ್ಯವನ್ನು ಓದ್ಕೊಂಡು ತೆಲುಗು ಸಾಹಿತ್ಯವನ್ನು ಸಂಸ್ಕೃತವನ್ನು ಓದ್ಕೊಂಡು ಅವರು ಪುಸ್ತಕವನ್ನು 2000 ಪುಟಗಳ ಪುಸ್ತಕವನ್ನು ಬರೆದಿಟ್ಟಿದ್ದಾರೆ. ಸೋಷಿಯಲ್ ಲೈಫ್ ಆಫ್ ವಿಜಯನಗರ ಅಂತ, ಸೋಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಲೈಫ್ ಆಫ್ ಅಂತ ಅಲ್ಲ, ಪಾಲಿಟಿಕಲ್ ಲೈಫ್, ಸೋಷಿಯಲ್ ಆ್ಯಂಡ್ ಪಾಲಿಟಿಕಲ್ ಲೈಫ್ ಆಫ್ ವಿಜಯನಗರ ಅಂತ ಬರೆದಿಟ್ಟಿದ್ದಾರಲ್ಲ, ಅದು ನನಗೆ ಏನು ಅನಿಸ್ತು ಅಂದರೆ ಒಂದು ಹೊತ್ತಿನಲ್ಲಂತೂ ದುಃಖ ಆಗೋಕ್ಕೆ ಶುರುವಾಯಿತು. ಇಷ್ಟು ಸಾಧನೆ ಮಾಡಿ ಇಷ್ಟು ವಿಜಯನಗರದ ಬಗ್ಗೆ ಓಡಾಡದಂಥ ಒಬ್ಬ ವ್ಯಕ್ತಿ ನಮ್ಮ ಬಹುತೇಕ ಕನ್ನಡಿಗರಿಗೆ ಯಾರಿಗೂ ನೆನಪು ಕೂಡ ಇಲ್ಲ. ಅವ್ರ ಹೆಸರು ಭಾಸ್ಕರ್ ಸಲತೊರೆ ಅಂದರೆ ಯಾರಿಗೂ ನೆನಪು ಕೂಡ ಆಗಲ್ಲ ಹೆಚ್ಚು ಕಡಿಮೆ.
ಸಲತೊರೆ ಬಗ್ಗೆ ಒಂದು ಬಯೋಗ್ರಫಿ ಕೂಡ ಇಲ್ಲ,
ಬಯೋಗ್ರಫಿ. ಎಷ್ಟು ದುಃಖ ಆಯಿತು ಅಂದರೆ ನನಗೆ ಅದನ್ನ ಓದ್ಬೇಕಲ್ಲಕ್ಕೆ. ಸೊ ಪಾ ಎಷ್ಟು ಥ್ಯಾಂಕ್ಲೆಸ್ ಜಾಬ್, ಬರೀ ಇತಿಹಾಸವನ್ನೇ ಬರೆಯೋದು ಎಷ್ಟು ಥ್ಯಾಂಕ್ಲೆಸ್ ಜಾಬ್ ಅಂತ ಅನ್ಸೋಕೆ ಶುರುವಾಯಿತು.
ಲೇಖನ ಸಿಗ್ತವೆ ಸಲತೊರೆ ಬಗ್ಗೆ,
ಅಷ್ಟೇ ಅಷ್ಟೇ ಅದ್ರ ಬಗ್ಗೆ. ಅದು ನಮ್ಮೂರೇ ಪಾಪ, ಇಲ್ಲಿ ಇದು ಮಾಡಿದ್ದಾರೆ ಸೌತ್ ಕೆನರಾ. ಸಲತೊರೆ ಅನ್ನೋದು ಸೌತ್ ಕೆನರಾದಲ್ಲಿರ್ತಕ್ಕಂಥ ಒಂದು ಊರು. ಆ ಸಲತೊರೆ ಊರಿನವರು ಅವರು ಅಷ್ಟು ಒದ್ದಾಡಿ 1940 ಬರೆದಂಥ ಪುಸ್ತಕ ಅದೇ ನನಗೆ ಸಂಪೂರ್ಣವಾಗಿ ವಿಜಯನಗರದ ಕುರಿತಾಗಿ ಬಹುತೇಕ ವಿಜಯನಗರಕ್ಕೆ ಅದು ಸಹಾಯ ಆಯಿತು. ಆ ಇದಕ್ಕೆ ಪೋರ್ಚುಗೀಸ್ಗಂತೂ ಏನು ಸಮಸ್ಯೆ ಇಲ್ಲ, ಎಷ್ಟು ಬೇಕಷ್ಟು ಪುಸ್ತಕ ಸಿಗುತ್ತೆ ನಿಮಗೆ. ಇಂಟರ್ನೆಟ್ಗೆ ಹೋಗ್ಬಿಟ್ರೆ ಎಷ್ಟು ಬೇಕಷ್ಟು ಪುಸ್ತಕ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳೋದು ಓದೋದು, ಇಲ್ಲಾಂದರೆ ಸುಮ್ಮನೆ ಆರ್ಡ್ರ್ ಮಾಡೋದು ಓದೋದು. ಸೊ ಪೋರ್ಚುಗೀಸ್ ಅದೇ ಕಾಲದ ಮಿಡ್ವಿಯಲ್ ಇತಿಹಾಸಕ್ಕೆ ಯಾವ ಸಮಸ್ಯೆನೂ ಇಲ್ಲ, ಸೋಷಿಯಲ್ ಲೈಫ್ ನನಗೆ ಸ್ಪಷ್ಟವಾಗಿ ಸಿಕ್ತು. ಅವ್ರು ಎಷ್ಟು ಮಟ್ಟಿಗೆ ಅಂದರೆ ಆಹಾರ ಏನು ತಿಂತಾಯಿದ್ರು, ಆಹಾರದ ತಯಾರಿ ಮಾಡೋದು ಹೆಂಗೆ, ಎಲ್ಲವನ್ನೂ ಪುಸ್ತಕ ಡಾಕ್ಯುಮೆಂಟ್ ಮಾಡಿಟ್ಬಿಟ್ಟಿದ್ದಾರೆ ಅವರು. ಅದೇ ನಮಗೇನಾಗುತ್ತೆ ಅಂದರೆ ನನಗೆ ಏನು ಆಹಾರ ತಿಂತಿದ್ರಪ್ಪ ವಿಜಯನಗರ ಕಾಲದಂದ್ರೆ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ? ಎಷ್ಟು ಇಂಡೈರೆಕ್ಟಾಗಿ ಹೋಗಬೇಕು ಅಂದರೆ ವಿಜಯ ವಿಠಲ ದೇವಸ್ಥಾನದಲ್ಲಿ ವಿಜಯ ವಿಠಲನಿಗೆ ಪ್ರತಿದಿನ ಏನೇನು ನೈವೇದ್ಯ ಮಾಡಬೇಕು ಅನ್ನುವಂಥ ಒಂದು ಶಾಸನ ಇದೆ. ಸೋಮವಾರ ಅವನಿಗೆ ಏನು ನೈವೇದ್ಯ ಕೊಡಬೇಕು, ಮಂಗಳವಾರ ಅವನಿಗೆ ಏನು ನೈವೇದ್ಯ ಕೊಡಬೇಕು, ಬುಧವಾರ ಅವನಿಗೆ ಏನು ನೈವೇದ್ಯ ಕೊಡಬೇಕು ಅಂತ. ಸೊ ಆ ನೈವೇದ್ಯಗಳನ್ನೆಲ್ಲ ಶಾಸನದಲ್ಲಿ ಓದ್ಕೊಂಡು ಇದು ಆಹಾರ ಕ್ರಮ ಆಗಿರಬೇಕು ಅಂತ ನಾವು ಪರೋಕ್ಷವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆ ನಮಗೆ ಇದು ಬಹಳ ಕಷ್ಟದ್ದು, ವಿಜಯನಗರದ್ದು ಬಹಳ ಕಷ್ಟದ್ದು ಬರೆಯೋದಕ್ಕೆ.
ಆಮೇಲೆ ಇಡೀ ಕಾದಂಬರಿನಲ್ಲಿ ಎರಡು ತೇಜೋ ಬಗ್ಗೆ ಚಾಪ್ಟರ್ಸ್ ಇದೆ, ಎರಡು ತುಂಗಭದ್ರ ಇದೆ, ಕೊನೆಗೆ ಎರಡನ್ನು ಮಿಕ್ಸ್ ಮಾಡಿದ ತೇಜೋ ತುಂಗಭದ್ರ ಅಂತ ಒಂದು ಸ್ಥೂಲವಾದ ಈ ಈ ಈ ಕಥೆಯನ್ನು ಕಥೆಯನ್ನು ಹೇಳಲಿ ಅಂತ ಕೇಳಲ್ಲ ನಾನು, ಕಥೆಯ ಬಗ್ಗೆ ಒಂದು ಕುತೂಹಲ ಹುಟ್ಟಿಸಬಹುದಾದ ಒಂದು ನರೇಷನ್ ಅನ್ನ ಕೊಡ್ಬೋದಾ?
ಹೇಳ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ನಂಗೆ ಕಥೆ
ಓದಿದವರು ಇದಾರೆ ಇಲ್ಲಿ, ಓದಿದವರು ಇದ್ದಾರೆ.
ಕಥೆಯನ್ನ ಬಿಟ್ಕೊಡಲ್ಲ ನಾನು, ಕಷ್ಟ ಆಗುತ್ತೆ ಪಾಪ ಓದ್ಲಾರ್ದವ್ರಿಗೆ. ಅಂದ್ರೆ ಒಂದ್ ಹೇಳ್ಬಲ್ಲಿ ಕತೆ ಓದ್ಬೇಕು ನಂಗೆ, ಇತಿಹಾಸಗಳನ್ನ ಓದ್ಬೇಕಲ್ಲಕ್ಕೆ, ವಿಜಯನಗರ ಸೋಷಿಯಲ್ ಲೈಫ್ ಓದ್ಬೇಕಲ್ಲಕ್ಕೆ, ಒಂದು ಈ ಸತಿಯ ಬಗ್ಗೆ ವಿವರಗಳು ನನ್ನನ್ನು ಎಷ್ಟು ಡಿಸ್ಟರ್ಬ್ ಮಾಡ್ತು ಅಂದರೆ, ಸತಿ ಪದ್ಧತಿಯ ವಿವರಗಳು ಎಷ್ಟು ಡಿಸ್ಟರ್ಬ್ ಮಾಡ್ತಂದರೆ, ಇದೆಂಥ ಹೇಯ ಪದ್ಧತಿ ಈ ನಮ್ಮ ಊರುಗಳಲ್ಲಿತ್ತು, ನಮ್ಮ ವಿಜಯನಗರದಲ್ಲಿತ್ತು, ಎಷ್ಟು ಹೇಯವಾದದ್ದಿದೆ ಇದು ಪದ್ಧತಿ. ಅದು ಎಷ್ಟು ಹಿಂಗೆ ಬರೀತದೆ ಅಂದರೆ, ನಗುನಗ್ತಾ ಹೋಗಿ ಅದರಲ್ಲಿ ಬೆಂಕಿಯಲ್ಲಿ ಬಿದ್ದು ಬಿಡ್ತಿದ್ರು ಅಂತ, ನಗುನಗ್ತಾ ಹೋಗಿ ಬೆಂಕಿಯಲ್ಲಿ ಬೀಳೋದಂದರೆ ಅದೇನು ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಷಯ, ಅತ್ಯಂತ ಒಂದು ದುಃಖದಿಂದ ಹೇಳುವಂಥ ಸಂಗತಿ ಅಂದಾಗ, ಅದನ್ನು ಓದಬೇಕಾಲಕ್ಕೆ ಒಂದು ಹಂತದಲ್ಲಿ ನನಗೇನಿಸ್ತು ಅಂದರೆ, ಆ ವಿಜಯನಗರದ ಇತಿಹಾಸ ಸೋಷಿಯಲ್ ಲೈಫ್ ಓದಬೇಕಲ್ಲಕ್ಕೆ, ಯಾರಾದರೂ ಒಬ್ಬಳು ಆ ಸಹಗಮನದ ಮೇಲೆ ಮೆಟ್ಲನ್ನು ಹತ್ತಿ ಓಡೋಗ್ಬಿಡ್ಬೇಕು ಅನ್ಸ್ಬಿಡ್ತು ನನಗೆ. ಶೀ ಈಸ್ ಗೋಯಿಂಗ್ ಟು ಬಿ ದ ಫೆಮಿನಿಸ್ಟ್. ಯಾರೋ ಒಬ್ಬಳು ಛಕ್ ಅಂತ ಓಡೋಗ್ಬೇಕದ್ರಿಂದ. ಇದು ಎಷ್ಟು ಕಾಡೋಕೆ ಶುರುವಾಯಿತು ಅಂದರೆ, ಇವ್ರು ಏನೇ ಹೇಳಿ, ಉಳಿದವ್ರು ಏನೇ ಹೇಳಿ, ನಗ್ನಗ್ತಾ ಹೋಗಿ ಬೀಳ್ತಿಲ್ಲ ಅದನ್ನೆಲ್ಲ ನಾನು ನಂಬಲ್ಲ ನಾನು. ಅಂದರೆ ಅದು ಬ್ರೈನ್ ವಾಶ್ ಆಗಿದೆ ಅನ್ನೋದಷ್ಟೇ ಹೊರತಾಗಿ ಬೇರೆ ಏನೂ ಅಲ್ಲ. ಆ ಒಂದು ಮೇಲ್ ತನಕ ತುದಿ ತನಕನ ಹೋಗಿ ಅವಳು ತಪ್ಪಿಸ್ಕೋಬೇಕು ಅಂತ ನನ್ನ ತಲೆಯಲ್ಲಿ ಕಾಡೋಕೆ ಶುರುವಾಯಿತು ನನಗೆ. ಇದು ನಿಜವಾದ ಒಂದು ಸ್ತ್ರೀಗೆ ಗೌರವ ಕೊಡುವಂಥ ಒಂದು ಸಂಗತಿ ಅಂದರೆ ಅದೇ ಘಟನೆ ಅನ್ನುವಂಥ ತಲೆಯಲ್ಲಿ ಬಂದ ತಕ್ಷಣ ಈ ಕತೆ ಸ್ಟ್ರಕ್ಚರ್ ನನಗೆ ಹೊರಟುಬಿಡ್ತು. ಇದು ಏನೇನು ಬೇಕು, ಏನೇನು ಹೇಗೇಗಾಗಬೇಕು, ಹೇಗೇಗಾಗಬೇಕು ಅನ್ನುವಂಥದ್ದೆಲ್ಲ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಹೋಯಿತು. ನಾನು ನಿಜವಾಗಿ ವಿಜಯನಗರದ ಬಗ್ಗೆ ಕತೆ ಬರೆಯೋಣ ಅಂತ ಶುರು ಮಾಡಿದವನು, ನಾನು ಹೆಚ್ಚು ಆಕರ್ಷಣೆಗೊಳಗಾಗಿದ್ದು ಪೋರ್ಚುಗೀಸ್ ಇತಿಹಾಸದ ಬಗ್ಗೆ. ಈ ಪೋರ್ಚುಗೀಸರು ಇದು ಏನಪ್ಪ, ಇದು ನಂಬ್ತಿರೋ ಇಲ್ಲ ನೀವು, 24,000 ಮೈಲ್ಗಳ ದೂರದಲ್ಲಿ ಲಿಸ್ಬನ್ ಇದೆ ನಮ್ಮ. ಇದನ್ನು ತೊಗೊಂಡ್ರೆ ವಿಜಯನಗರ ಅಂತ ತೊಗೊಂಡ್ರೆ ಸಮುದ್ರದ ದಾರಿ, ವಿಮಾನದ ದಾರಿ ಅಲ್ಲ, ಸಮುದ್ರದ ದಾರಿ. ಸಮುದ್ರ ಪ್ರಯಾಣ ಮಾಡಿದವ್ರು ಇವರು. 24,000 ಮೈಲ್ಗಳ ದೂರದಲ್ಲಿ ಲಿಸ್ಬನ್ ನಗರ ಇದೆ. ಜೊತೆಗೆ ನೀವು ಹಡಗಿನಲ್ಲಿ ದೈವಾನುಗ್ರಹದಿಂದ ಸುರಕ್ಷಿತವಾಗಿ ಬರೋದಕ್ಕೆ ಕಡಿಮೆ ಅಂದ್ರೂ 365 ದಿನಗಳು ಬೇಕು, 361 ಇಯರ್ ಮಿನಿಮಮ್ ಬೇಕು ನೀವು ಬದುಕುಳಿದ್ರೆ. ಜೊತೆಗೆ ಇಷ್ಟು ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದರೆ, ಅವಾಗಿನ್ನೂ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿಲ್ಲ,
ಇವನ್ ಮಷಿನ್ಗಳು ಕೂಡ ಇರಲಿಲ್ಲ,
ಪವರೇ ಇಲ್ಲ, ಮಷಿನ್ ಇರಲಿ, ಪವರ್ ಜನರೇಷನ್ ಗೊತ್ತಿಲ್ಲ ನಮಗೆ, ಪವರ್ ಅಂದರೆ ಏನು ಅಂತ ಗೊತ್ತಿಲ್ಲ ನಮಗೆ,
ಗಾಳಿಯ.
ಸೊ ಗಾಳಿಯನ್ನು ಬಳಸ್ಕೊಂಡು, ಗಾಳಿಯ ಶಕ್ತಿಯನ್ನು ಬಳಸ್ಕೊಂಡು ಈ 24,000 ಮೈಲ್ಗಳನ್ನು ಪ್ರಯಾಣ ಮಾಡಬೇಕು. ಯಾಕೆ ಮಾಡಬೇಕಪ್ಪ ಅಂತಂದರೆ ನೋಡಿ ಎಂಥ ಒಂದು ವಿಶೇಷ. ಅದಕ್ಕೆ ಕಾರಣ ಇಷ್ಟೇ ಇಷ್ಟು ಗಾತ್ರದ ಮೆಣಸಿನ ಕಾಳು, ಇಷ್ಟೇ ಇಷ್ಟು ಗುಲ್ಗುಂಜಿಯಷ್ಟಿರುವಂಥ ಮೆಣಸಿನ ಕಾಳು 24,000 ಮೈಲ್ಗಳ ಪ್ರಯಾಣವನ್ನು ಜೀವವನ್ನೂ ಲೆಕ್ಕಿಸದೆ, ಒಬ್ಬರು ಜೀವ ಅಲ್ಲ 100,000 ಜನರ ಜೀವವನ್ನೂ ಲೆಕ್ಕಿಸದೆ ಪ್ರಯಾಣ ಮಾಡಿ ಬಂದು ಅದನ್ನು ತೊಗೊಂಡು ಹೋಗ್ತಾರೆ ಅನ್ರಿ. ಇದು ಎಂಥ ವಿಚಿತ್ರ ಕತೆ, ಭಾರತ ಹೆಂಗಿರಬೇಕು ಆ ಹೊತ್ತಲ್ಲಿ ಅನ್ನೋದು ಒಂದು ಬಹಳ ಇದಾಯಿತು ನನಗೆ. ಸ್ಪಷ್ಟವಾಗಿ ಗೊತ್ತಾಗಿದ್ದೇನೆಂದರೆ ಇವತ್ತು ಅಮೇರಿಕ ಹೇಗಿದೆಯೋ ಅದಕ್ಕೂ ಹೆಚ್ಚು ಆಕರ್ಷಕವಾಗಿ ಭಾರತ ಮಿಡಿವಿಯಲ್ ಟೈಮ್ಸಲ್ಲಿ ಇತ್ತು. ಇದು ಬಹಳ ಮುಖ್ಯ ಅಂತ ಅನಿಸ್ತು ನನಗೆ. ಏಕೆಂದರೆ ಜಗತ್ತಿನ ಎಲ್ಲ ಭಾಗಗಳಿಂದಲೂ ಜನರು ಬರ್ತಾನೆ ಇದ್ರು. ಬರೀ ಒಂದು ಪೋರ್ಚುಗೀಸಿಂದಲ್ಲ, ಆಫ್ರಿಕಾದಿಂದ ಎಷ್ಟು ಜನ ಬರ್ತಿದ್ರು, ಇಂಡೋನೇಷ್ಯಾದಿಂದ ಬರ್ತಿದ್ರು, ಶ್ರೀಲಂಕಾ, ಚೈನಾ, ಪರ್ಷ್ಯಾ, ಅರಬ್, ಈಜಿಪ್ಟು, ಅಟ್ಲ ಕಡೆ ಈಜಿಪ್ಟು, ಇಟಾಲಿ, ನೀವು ಯಾವ ದೇಶ ಹೇಳಿ, ಅವರೆಲ್ಲರ ಉದ್ದೇಶವಾಗಿದ್ದು ಭಾರತಕ್ಕೆ ಬರುವಂಥದ್ದು. ಅಂದಮೇಲೆ ನನಗೆ ಅದು ಹೊಳಿತು, ಆ ಒಂದ್ರ ಜೊತೆಯಲ್ಲಿ ನಮ್ಮದನ್ನು ತಳಕ್ಕೆ ಹಾಕಬೇಕು. ಸೊ ಅಷ್ಟು ಜನ ಬರ್ತಿದ್ದಾರೆ ಅಂದರೆ ಅವ್ರ ಜೊತೆಯಲ್ಲಿ ನಮ್ಮ ಜನರ ಬದುಕನ್ನು ತಳಕ್ಕೆ ಹಾಕಿಯೇ ಕತೆ ಬರೀಬೇಕು. ಬರೀ ಇಂಡಿಪೆಂಡೆಂಟಾಗಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಇದು, ಯಾಕೆಂದರೆ ಆ ಒಂದು ಸಂಕ್ರಮಣ ಕಾಲ. ಇವಾಗ ನಾವು ಹೇಳ್ತೀವಲ್ಲ, ಈ ಕಾಲಘಟ್ಟವನ್ನು ಅತ್ಯಂತ ದೊಡ್ಡ ಜಾಗತೀಕರಣದ ಕಾಲಘಟ್ಟ ಅಂತ ನಾವೆಲ್ಲ ಭಾಷಣದಲ್ಲಿ ಮಾತಾಡ್ತಾ ಇದ್ದೀವಿ. ಅಬ್ಸಲ್ಯೂಟ್ಲಿ ನಾನ್ ಸೆನ್ಸ್. ಖಂಡಿತ ಅಲ್ಲ ಈ ಕಾಲಘಟ್ಟ ಅಂಥ ದೊಡ್ಡ ಜಾಗತೀಕರಣದ ಕಾಲಘಟ್ಟ ಅಂತೂ ಅಲ್ವೇ ಇಲ್ಲ. ಏನು ಹಬ್ಬಬ್ಬ ಅಂದರೆ ಬೇರೆ ದೇಶದವರು ಒಂದು ವ್ಯಾಪಾರ ಮಾಡ್ತಿದ್ದಾರೆ ಅಷ್ಟೇ, ಅವ್ರು ಫೋನ್ ಮಾರಾಟ ಮಾಡ್ತಿದ್ದಾರೆ, ಅವ್ರ ಪ್ರಾಡಕ್ಟ್ಸ್ ಎಲೆಕ್ಟ್ರಾನಿಕ್ ಗೂಡ್ಸ್ ಮಾರಾಟ ಮಾಡ್ತಿದ್ದಾರೆ ಅಷ್ಟೇ ಆಗ್ತಾ ಇರೋದು, ಬೇರೆ ಏನೂ ಆಗ್ತಿಲ್ಲ. ಬಟ್ ಆಗ ಬರೀ ಬಂದು ವ್ಯಾಪಾರ ಮಾಡೋದೊಂದೇ ಅಲ್ಲ, ಕೋಟೆ ಕಟ್ಟಿ ಆಳ್ಬಿಟ್ರು ನಮ್ಮನ್ನು, ಭಾರತವನ್ನು. ಸೊ ಆ ಮಟ್ಟದ ಜಾಗತೀಕರಣವನ್ನು ಈ ನೆಲ ಎದುರಿಸಿದೆ, ಈ ಜಗತ್ತು ಎದುರಿಸಿದೆ, ಈ ನಮ್ಮ ಭಾರತೀಯರು ಎದುರಿಸಿದಾರಲ್ಲ, ಆ ಜಾಗತೀಕರಣದ ಒಂದು ಚಿತ್ರಣ ನನ್ನ ತಲೆಯಲ್ಲಿ ಒಂಥರ ವೈಬ್ರೆಂಟಾಗಿ ಕಲ್ಕೋದಕ್ಕೆ ಶುರುವಾಯಿತು. ಯಾರೋ ಒಬ್ಬ ಜಾಬ್ ಸರ್ಚ್ ಮಾಡಿಕೊಂಡು ಒಳ್ಳೆಯ ಒಂದು ವರಮಾನ ಬರಲಿ ನನಗೆ ಅನ್ನುವ ಒಂದು ಕಾರಣಕ್ಕಾಗಿ ಪೋರ್ಚುಗೀಸ್ನಿಂದ ನಮ್ಮ ಹೊಸಪೇಟೆಗೆ ಬರ್ತಾನೆ ಅನ್ನೋದೇ ಒಂದು ಸಂಭ್ರಮದ. ನಾನು ಬಳ್ಳಾರಿ ಅವನು, ನನಗೆ ಮೊದಲೇ ಬಳ್ಳಾರಿಯಲ್ಲಿ ಆ ಹೊಸಪೇಟೆಯಲ್ಲಿ ಆ ಪಾಳು ಬಿದ್ದ ಹಂಪಿಗೆ ಪೋರ್ಚುಗೀಸ್ನಿಂದ ಜೀವನದ ಒಂದು ಒಳ್ಳೆಯ ಉದ್ಯೋಗವನ್ನು ಹುಡುಕೊಂಡು ಬರ್ತಾನೆ ಅಂತಂದರೆ, ನಾವಿಲ್ಲಿಂದ ಅಮೇರಿಕಾ ಹೋಗ್ತಾ ಇದ್ದೀವಿ ಇವಾಗ, ಎಲ್ಲರೂ ಅಮೇರಿಕಾ ಹೋಗ್ತಿದ್ದೀವಿ, ಯುರೋಪ್ಗೆ ಹೋಗ್ತಿದ್ದೀವಿ, ಎಲ್ಲ ಹೋಗ್ತಿದ್ವಿ, ಆವಾಗ ಅಲ್ಲಿಂದ ಇಲ್ಲಿಗೆ ಬಂದ್ರಲ್ಲಪ್ಪ ಇದು ಎಂಥ ಒಂದು ಕಥನ ಅಂತನೋ ಕಾಡೋಕ್ಕೆ ಶುರುವಾಯಿತು. ಆವಾಗ ಇವೆಲ್ಲ ಕತೆ ತಾನಾಗೆ ಹುಟ್ಕೊಳ್ತು ಎಲ್ಲ ಸ್ಟ್ರಕ್ಚರು.
ಸೊ ಈ ಕಾದಂಬರಿನ ಇನ್ನೊಂದು ವಿಶೇಷ ಏನಂತಂದರೆ, ನನ್ನ ಮಾತಿನ ಆರಂಭದಲ್ಲಿ ದಖನ್ ಕೇಂದ್ರ ಆಗಿತ್ತು ಅಂತ ಹೇಳಿದ್ನಲ್ಲ, ದೆಹಲಿಗೆ ಅಂದರೆ ಯಾವ ಕಾಲಘಟ್ಟದಲ್ಲಿ ನೀವು ಕಾದಂಬರಿಯ ವಸ್ತುವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ಆ 200 ವರ್ಷ ಕಾಲ ಸುಮಾರು, ಇದರಲ್ಲಿ ಇರೋದು 26 ವರ್ಷದ ಕಥೆ ಇರೋದಿದು, 26 ವರ್ಷಗಳ ಕಾಲ ನಡೆಯುವ 2 ದೇಶಗಳ ಜರ್ನಿಯನ್ನು ಇದು, ನಡುವಿನ ಮುಖಾಮುಖಿಯನ್ನು ಇದು ಚಿತ್ರಿಸ್ತದೆ. ಆದರೆ ಒಟ್ಟು ಅದರ ಹಿಂದೆ ಮುಂದಿನ 100, 150, 200 ವರ್ಷ ಡೆಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿಗೇನೆ ಡೆಲ್ಲಿ ಇರಲೇ ಇಲ್ಲ ಅವಾಗ. ಆದರೆ ಕರ್ನಾಟಕದ ಮತ್ತು ದಖನ್ನಿನ ಚರಿತ್ರೆಯನ್ನು ನೋಡಲಿಕ್ಕೆ ಒಂದು ಹೊಸ ನೋಟಕ್ರಮವನ್ನು ಈ ಕಾದಂಬರಿ ಕಟ್ಟಿಕೊಡ್ತದೆ. ಆ್ಯಕ್ಚುಲಿ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಬಂದಿರುವ ಇತಿಹಾಸದ ಪುಸ್ತಕಗಳ ಸಂಖ್ಯೆ ಮತ್ತು ಗುಣಮಟ್ಟ ಎರಡನ್ನೂ ಗಮನದಲ್ಲಿ ಇಟ್ಕೊಂಡ್ರೂ ಕೂಡ ನಾವು 99% ನಿಮಗೆ ಉತ್ತರ ಭಾರತದ ದೆಹಲಿ ಕೇಂದ್ರಿತ ಇತಿಹಾಸ ಸಿಗ್ತದೆ. ದಖನ್ನಿನ ಇತಿಹಾಸ ನಿಮಗೆ ಭಾಳ ಕಡಿಮೆ ಅಂದರೆ ಭಾಳ ಕಡಿಮೆ ಇದ್ದರೂ ಕೂಡ ಅದು ಇಂಗ್ಲೀಷ್ನಲ್ಲಿ ಇರ್ತದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಇದೆ. ಇಲ್ಲಿ ಇದು ಮಲ್ಟಿಲಿಂಗ್ವಲ್ ದೇಶ ಆಗಿತ್ತು, ಮಲ್ಟಿ ರಿಲಿಜನ್ ಇತ್ತು, ಮಲ್ಟಿ ಕಲ್ಚರಲ್ ಆಗಿತ್ತು. ಆಮೇಲೆ ಒಂದು ಇಲ್ಲಿನ ಅಧ್ಯಯನ ಮಾಡೋದು ಕೂಡ ತುಂಬ ಸುಲಭ ಏನು ಆಗಿರಲಿಲ್ಲ. ಮರಾಠಿ ಬೇಕು, ತೆಲುಗು ಬೇಕು, ಕನ್ನಡ ಬೇಕು, ಮತ್ತು ಸಂಸ್ಕೃತ ಬೇಕು, ಹಿಂದಿ ಬೇಕು, ಹೀಗೆ ಮಲ್ಟಿ ಕಲ್ಚರಲ್ ಆದ ಒಂದು ನೆಲೆಗಟ್ಟಿನ ಒಂದು ನಾಡಾಗಿತ್ತು ಇದು. ಬಟ್ ಈ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ, ಈ ಕಾದಂಬರಿಗೆ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಏನು ಹೆಂಗೆ?
ಅದು ಕಷ್ಟ ಇತ್ತಪ್ಪ ಅಂದರೆ, ನನಗೆ ಒಂದು ನನಗೆ ಈ ಸ್ಲ್ಯಾಂಗ್ ಯೂಸ್ ಮಾಡಬಾರ್ದು ಅಂತ ನಿರ್ಧರಿಸಿದೆ. ಸ್ಲ್ಯಾಂಗ್ ಬೇಡ ನನಗೆ, ಯಾವುದೇ ರೀತಿಯ ಗ್ರಾಮ್ಯ ಅಂತ ಏನಿರುತ್ತೋ ಅದು ಬಳಸಲ್ಲ ನಾನು ಅಂತ ಮೊದಲು ನಿರ್ಧರಿಸ್ಕೊಂಡೆ. ಅತ್ಯಂತ ಯಾಕೆಂದರೆ ಯುರೋಪಿಯನ್ಸ್ ಹೆಂಗೆ ಮಾತಾಡ್ತಾರೆ ಅದನ್ನು ಯಾವ ರೀತಿ ನಾನು ಇದು ಮಾಡಲಿ? ಅಥವಾ ಈಗ ಹಾಸನ ನನ್ನ ಒಬ್ಬ ನಾಯಕ ಅಂತ ಉಪನಾಯಕ ಅಂತೂ ಹಾಸನದವನು, ಈ ಹಾಸನದ ಭಾಷೆನ ಬಳಸೋಕೆ ಹೋಗ್ಬಿಟ್ರೆ, ಗೌಡ್ರ ಭಾಷೆ ಬಳಸೋಕೆ ಹೋದರೆ ಆಗಿನ ಕಾಲಕ್ಕೆ ಹಾಸನದಲ್ಲಿ ಹೆಂಗೆ ಮಾತಾಡ್ತಿರೋ ನಮಗೆ ಗೊತ್ತಿಲ್ಲ. ಈಗಿನ ಕಾಲದ ಹಾಸನ ಭಾಷೆ ಬಳಸೋ ಇಟ್ಸ್ ವೆರಿ ಆರ್ಟಿಫಿಷಿಯಲ್ಲು, ಅದು ಆಗಲ್ಲ. ಅದರಿಂದ ಆದಷ್ಟು ನಾನು ಗ್ರಾಂಥಿಕ ಭಾಷೆಯಲ್ಲೇ ಎಲ್ಲ ಪಾತ್ರಗಳ ಜೊತೆಯಲ್ಲಿ ಮಾತುಕತೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿಕೊಂಡೆ ನಾನು. ಆ ಒಂದು ಇದು ಇದಾಯಿತು. ಅಷ್ಟಾದ್ರೂ ಈ ನನ್ನ ಬಳ್ಳಾರಿ ಭಾಷೆ ನುಸುಳ್ಬಿಡುತ್ತೆ, ಅದು ಏನು ಮಾಡೋಕ್ಕಾಗಲ್ಲ, ನಂಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು. ಬಳ್ಳಾರಿ ಈಗ ಹಿಂಗೆ ಭೈರಪ್ಪನವರಿಗೆ ದ್ರೌಪದಿನೂ ಆ ಸಕಲೇಶಪುರದ ಭಾಷೆ ಮಾತಾಡ್ತಾಳೋ ಹಾಗೆ ನಂಗೆ ಕೂಡ ಈ ಬಳ್ಳಾರಿ ಭಾಷೆ ಬಂದುಬಿಡುತ್ತೆ. ಪೋರ್ಚುಗೀಸ್ನವನು ಬಳ್ಳಾರಿ ಭಾಷೆ ಮಾತಾಡೋಂಗೆ ಮಾಡಿಬಿಡ್ತೀನಿ ನಾನು ಕೆಲವೊಂದು ಸಂದರ್ಭ, ನನಗೆ ಗೊತ್ತಾಗ್ಲಾರ್ದಂಗೆ ಆಗುತ್ತೆ. ಆದ್ರೂ ಜಾಗ್ರತೆ ಇತ್ತು ನನಗೆ. ಬಟ್ ಆದರೆ ನಿಧಾನವಾಗಿರಬೇಕು ನನ್ನ ಬರವಣಿಗೆಯನ್ನು. ಯಾವತ್ತು ಈ ಕತೆ ಗೀತೆ ಏನಂದರೆ ಔಷಧದಲ್ಲಿ ಬರೆದ್ಬಿಡ್ತೀವಿ, ಒಂದು 2 ದಿನ 3 ದಿನದಲ್ಲಿ ಮುಗ್ದೋಗ್ಬಿಡುತ್ತೆ ಕತೆ ಅಲ್ವಾ. ಇದು ಮಾತ್ರ ಅದು ಹಂಗಲ್ಲ, ಇದು ನಿಧಾನವಾಗಿ ಬರಿತಾ ಹೋಗಬೇಕು. ನಂಗೆ ಬರಿಬೇಕು ಅನಿಸಿದ್ರು ಬರೆಯಲ್ಲ ನಾನು. ದಿನಕ್ಕೆ 1,500 ರಿಂದ 2,000 ಪದಗಳನ್ನು ಮಾತ್ರ ಬರಿತೀನಿ ಅನ್ನೋ ಒಂದು ಕಟ್ಟಲೆ ಅಂತ ಹಾಕ್ಕೊಂಡೆ ನಾನು. ನನಗೆ ನಾನು ಅದಕ್ಕಿಂತ ಹೆಚ್ಚು ಬರೆಯಲ್ಲ ಅಂದರೆ ಬರೆಯಲ್ಲ ನಾನು. 2,000 ಪದಕ್ಕಿಂತ ಹೆಚ್ಚು ಹೋಗಲ್ಲ, 1,500 ಸಾಕು. ಸ್ವಲ್ಪ ಜಾಸ್ತಿ ಬೇಕು ಅಂದರೆ ತೊಗೊಳ್ಳೋಣ ಅಂತ. ಯಾಕೆಂದರೆ ಇವಾಗೆಲ್ಲ ಪದಗಳ ಕೌಂಟ್ ಈಸಿ ನಮಗೆ, MS Word ಬರಿತೀವಲ್ಲ ನಾವು. ಸೊ ತುಂಬ ಸುಲಭ ನಮಗೆ ಪದಗಳ ಕೌಂಟ್ ಗೊತ್ತಾಗ್ಬಿಡುತ್ತೆ ಎಷ್ಟು ಪದ ಬರೆದ್ವೆ ಅಂತ. ಸೊ ಅದನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ನಾನು. ನಾನು ಅವಸರ ಮಾತ್ರ ಮಾಡಲ್ಲ, ಏನಾದರೂ ಅವಸರ ಮಾಡೋ ಮರುದಿನ ತನಕ ಕಾಯಬೇಕು, ನಾನು ಮುಂದಿನ ದಿನನ ಬರಿಬೇಕಂದ್ರೆ ಮರುದಿನ ತನಕ ಕಾಯಬೇಕು ಅನ್ನುವಂಥದ್ದು. ಸೊ ಆ ನಿಧಾನಗತಿ ನಂಗೆ ತುಂಬ ಅನುಕೂಲ ಮಾಡಿಕೊಡ್ತು. ಇದೊಂದು ಹೊಸ ಜರ್ನಿ ಪ್ರಯಾಣ, ನಂಗೆ ಗೊತ್ತಿರಲಿಲ್ಲ ನಂಗೆ ಹಿಂಗೆ ಬರಿಬೇಕು ಅಂತ. ಯಾಕೆಂದರೆ ನಾನು ಹಿಂದಿಂದು ಇದೆಲ್ಲ ಒಂದು ಕಾದಂಬರಿ ಬರೆದಿದ್ದು, ಚಿಕ್ಕದೊಂದು ಕಾದಂಬರಿ 150 ಪುಟ ಅಷ್ಟೇ ಅದು. ಸೊ ಹರಿಚಿತ್ತ ಸತ್ಯ ಬರೆದಿದ್ದು ಬರೀ ಒಂದು 4-5 ದಿನದಲ್ಲಿ ಬರೆದು ಮುಗಿಸ್ಬಿಟ್ಟಿದ್ದೆ ನಾನು ಅದು. ಅದರಲ್ಲಿ ವಿವೇಕ್ ಬೇರೆ, ಪ್ರೆಜರು ದೇಶ ಕಾಲದ ವಿಶೇಷಾಂಕಕ್ಕೆ ಬೇಕದು ಅಂತ, ಬೇಗನೆ ಬರ್ಕೊಡು ಬೇಗನೆ ಬರ್ಕೊಡು ಅಂತ ನಾನು ಅಷ್ಟೇ ಒಂದು 4-5 ದಿನದಲ್ಲಿ ಬರೆದು ಕೊಟ್ಬಿಟ್ಟಿದ್ದೆ ನಾನು. ಆದರೆ ಅದು ಇಲ್ಲಿ ಮಾಡಿ, ಇಲ್ಲಿ ಯಾವ ಪ್ರೆಜರೂ ಇರಲಿಲ್ಲ ನನಗೆ. ಬಟ್ ನನಗೆ ನಾನು ಒಂದು ಇದು ಹಾಕ್ಕೊಂಡಿರ್ತೀನಿ, ಯೂಶ್ವಲಿ ಒಂದು ಡೆಡ್ ಲೈನ್ಸ್ ಹಾಕ್ಕೊಂಡಿರ್ತೀನಿ ನಾನು, ಯಾವಾಗ ಬರಿಬೇಕು ಯಾವಾಗ ನಿಲ್ಲಿಸ್ಬೇಕು ಅಂತ. ಇದರಲ್ಲಿ ಏನಾಯಿತು, ಒಂದು ಸಮಸ್ಯೆ ಏನಾಯ್ತಂದರೆ ಶುರು ಮಾಡೋದು ಸಮಸ್ಯೆ ಆಯ್ತದು. ಏನಂದರೆ ಆ ಕಾಲಘಟ್ಟಕ್ಕೆ ಪ್ರವೇಶ ಪಡೆಯೋದಿದೆಯಲ್ಲ, ಇದು ಬಹಳ ಕಷ್ಟದ್ದು. ಅಂದರೆ ಧೈರ್ಯ ಬರಲ್ಲ, ಮೊದಲನೇ ವಾಕ್ಯ ಬರೆಯೋದೇ ಕಷ್ಟ ಆಗುತ್ತೆ ನಮಗೆ, ಏನು ಬರಿಬೇಕು ನನ್ನಂತೆ ಗೊತ್ತಾಗ್ಲಾರ್ದಂಗೆ. ಅದು ಓದ್ತಾ 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 ನಾನು ತುಂಬ ಓದಿದ್ದೀನಿ, ಸುಮಾರು ಒಂದು 100 ತನಕ ಪುಸ್ತಕಗಳನ್ನು ನಾನು ಓದಿದ್ದೀನಿ, ಒಂದು ಎರಡಲ್ಲ ಸುಮಾರು 100 ಪುಸ್ತಕಗಳನ್ನಾದರೂ ಓದಿದ್ದೀನಿ ನಾನು ಈ ಕಾದಂಬರಿ ಸಲುವಾಗಿ. ಅಂದರೆ ಈ ನಾನ್ ಫಿಕ್ಷನ್ ಹಿಸ್ಟಾರಿಕಲ್ ಹಿಸ್ಟ್ರಿ ಬುಕ್ಸ್. ಇಲ್ಲಿ ಏನಾಗ್ತಿತ್ತು ಅಂದರೆ ನನಗೆ ಒಂದು ಸಮಸ್ಯೆ ಏನಾಯ್ತು, 2 ವರ್ಷ ಓದಿದೆ ನಿರಂತರವಾಗಿ, ಹೋದ್ಮೇಲೆ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಅಂದರೆ ಓದು ನಿಲ್ಲಿಸ್ಬೇಕಲ್ಲ, ಎಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು ನಿನ್ನ ಕಾದಂಬರಿ ಶುರು ಮಾಡಬೇಕಲ್ಲ, ಅದಕ್ಕೆ ಧೈರ್ಯ ಬರ್ತಿಲ್ಲ, ಇನ್ನೂ ಸಾಲದು ಇನ್ನೂ ಸಾಲದು ಇನ್ನೂ ಸಾಲದು ಅಂತ ಹಿಂಗೆ ಅನಿಸೋಕೆ ಶುರುವಾಗ್ತಾ ಹೋಯ್ತಲ್ಲ ನನಗೆ. ಆಮೇಲಕ್ಕೆ ಏನು ಮಾಡಿದೆ, ಆ ಹೊತ್ತಿನಲ್ಲಿ ನಾನು HSR ರಾಘವೇಂದ್ರ ಅವ್ರ ಹತ್ರ ಹೋದೆ ನಾನು, ಸರ್ ವಿಮರ್ಶಕರು, ಖ್ಯಾತ ವಿಮರ್ಶಕರು HSR ಜೊತೆ ಹೋಗಿ, ಸರ್ ಹಿಂಗಾಗ್ತಿದೆ ನಾನು ಏನು ಮಾಡಲಿ ಅಂತ. ಅವಾಗ ಅವ್ರು ಹೇಳಿದರು, ನೀನು ಇತಿಹಾಸಕಾರ ಅಲ್ಲ, ನೀನು ಕಾದಂಬರಿಕಾರ, ಆ ಪರಿ ಓದೋ ಅವಶ್ಯಕತೆಯೂ ಇರಲ್ಲ, ನಿಂಗೆ ಒಮ್ಮೆ ಪಾತ್ರಗಳು ಸಿಕ್ಬಿಡ್ತು ಅಂದರೆ ನೀನು ನೀರಂದು ಕತೆ ಬರ್ಕೊಂಡು ಹೋಗ್ಬಿಡ್ತೀಯ, ನೀನು ಇಷ್ಟು ಒಂದು ಓದೋದು ಅವಶ್ಯಕತೆ ಇಲ್ಲ, ನೀನು ಇಷ್ಟು ಓದಿದೆಯಲ್ಲ ಸಾಕು, ಇನ್ನು ಶುರು ಮಾಡು, ನಾಳೆಯಿಂದ ಬರೆಯೋದಕ್ಕೆ ಶುರು ಮಾಡು ಅಂತ ಅವರೊಂದು ಗ್ರೀನ್ ಸಿಗ್ನಲ್ ಕೊಟ್ಟರು ನನಗೆ. ಸೊ ಬರೀಬೋದು ನೀನು, ಇಷ್ಟು ಓದಿದ್ಮೇಲೆ ಆಯಿತು ಸಾಕು ಅಂತ. ಸುಮಾರು ಎಷ್ಟೋ 1000+ ಪೇಜಸ್ಗಳು ಅದು. ನನಗೇನಂದರೆ ಈ ಒಂಥರ ನಾನು ಅಕಾಡೆಮಿಕ್ ಪರ್ಸನ್ ಒಂಥರ ಪರ್ಫೆಕ್ಟ್ ಮಾಡ್ಕೊಳ್ಳೋದು ಅಂತಾರಲ್ಲ ಹಾಗೆ, ಈ ಸ್ಕೂಲ್ನಲ್ಲಿ ಏನಾದರೂ ಸಬ್ಜೆಕ್ಟ್ ಇತ್ತಂದರೆ ಆ ಸಿಲೆಬಸ್ಗಿಂತಲೂ ಈ 3 ಪಟ್ಟು ಜಾಸ್ತಿ ಓದ್ಬಿಡೋನು ನಾನು. ಯಾವುದನ್ನು ಟೆಕ್ಸ್ಟ್ ಬುಕ್ ಇದ್ದರೆ ಟೆಕ್ಸ್ಟ್ ಬುಕ್ 4-5 ಓದ್ಬಿಡೋನು ನಾನು, ಹಾಗೆ ಅಂತಾರೆ. ವೆರಿ ಅಕಾಡೆಮಿಕ್ ನನ್ನ ನೇಚರ್ ನಂದು. ಅದರಿಂದ ಈ ಸಾಲ ತೊರೆನೇ 3-3 ಓದಿದ್ದೀನಿ ನಾನು. ಅಂದರೆ 2000+
ಟಿಪ್ಪಣಿ ಎಲ್ಲ ಮಾಡ್ತೀನಿ,
ಟಿಪ್ಪಣಿ ಮಾಡಲೇ ಇಲ್ಲ ನಾನು, ಒಂದೇ ಒಂದು ಲೈನು ಬರ್ದಿಲ್ಲ ಎಲ್ಲೂ ನಾನು, ಎಲ್ಲಿ ಏನು ಬರ್ಕೊಂಡು ಬರೀ ಮನಸ್ಸಿನಲ್ಲೇ ಇರುತ್ತದೆ ನಂಗೆ ಎಲ್ಲ ಕಂಪ್ಲೀಟಾಗಿ ಓದ್ಕೊಂಡ್ರೆ ಸಾಕು ಬಂದ್ಬಿಡುತ್ತೆ. ಅದು 2ನೇ ಪುಸ್ತಕ ಓದೋಷ್ಟೊತ್ತಿಗೆ ಅದು ಇನ್ನಿಷ್ಟು ಗಟ್ಟಿ ಆಗುತ್ತೆ, 3ನೇ ಪುಸ್ತಕ ಓದೋಷ್ಟೊತ್ತಿಗೆ ಇನ್ನೊಂದು ಅದನ್ನೇ ಇನ್ನೊಂದು ರೂಪದಲ್ಲಿ ಬರ್ತಾ ಇರುತ್ತಲ್ಲ, ಹಾಗೆ ಟಿಪ್ಪಣಿ ಮಾಡೇ ಇಲ್ಲ ನಾನು. ಮಾಡಿ ಇದನ್ನು ಮಾಡಿಕೊಂಡು ಓದ್ಕೊಂಡಿದ್ಮೇಲೆ ಬರೆಯೋಕೆ ಶುರು ಮಾಡಿದೆ. 9 ತಿಂಗಳು ತೊಗೊಂಡಿದ್ದೆ ಅದು ಬರವಣಿಗೆ. 2 ವರ್ಷ ಓದಿದೆ, 9 ತಿಂಗಳು ಬರವಣಿಗೆ. ಅದರಲ್ಲಿ ಏನಾಯಿತು, ಮಧ್ಯದಲ್ಲಿ ಸ್ವಲ್ಪ ಅಮೇರಿಕಕ್ಕೆ ಹೋಗ್ಬೇಕಾಯ್ತು ನಾನು. ಈ ಅಮೇರಿಕದ ಒಂದು ಒಪ್ಕೊಂಡ್ಬಿಟ್ಟಿದ್ದೆ ನಾನು ಅವ್ರಿಗೆ, ಬಂದು ಮಾತಾಡ್ತೀನಿ ಅಲ್ಲಿ ಯಾವುದೋ ಒಂದು ಸಭೆದಲ್ಲಿ ಅಂತ. 1.5 ತಿಂಗಳು ನಾನು ಬರೀ ಅಮೇರಿಕಾದಲ್ಲೇ ಓಡಾಡ್ತಿದ್ದೆ. ಆ ಟೈಮ್ನಲ್ಲಿ ಬರಲಿಲ್ಲ, ಯಾಕೋ ನಂಗೆ ಆ ನೆಲದಲ್ಲಿ ಬರೀಬೇಕು ಅಂತ ಅನಿಸ್ಲಿಲ್ಲ, ಕಾದಂಬರಿ ಬರೀಬೇಕು ಅಂತ ಅನಿಸ್ಲಿಲ್ಲ ಆ ನೆಲದಲ್ಲಿ. ಮತ್ತೆ ವಾಪಸ್ ಬಂದೆ. ಬಟ್ ಸಮಸ್ಯೆ ಏನಾಗ್ಬಿಡುತ್ತೆ ಅಂದರೆ, ನೀವು 1.5 ತಿಂಗಳು ನೀವು ಹಿಂಗೆ ಬಿಟ್ಬಿಟ್ರೆ ಗ್ಯಾಪು, ಕಾದಂಬರಿ ಬರಿತಾ ಇದ್ದವ್ರು ಮಧ್ಯೆ ಬಿಟ್ಬಿಟ್ರೆ ಅದು ಮತ್ತೆ ಶುರು ಮಾಡೋದಕ್ಕೆ ಭಾಳ ಪ್ರಾಬ್ಲಮ್ ಆಗುತ್ತೆ. 2-3 ಸಲ ಓದಿ 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 ಆಮೇಲೆ ಮುಂದಿನ ಟ್ರ್ಯಾಕಿಗೆ ಬಂದೆ ನಾನು. ಸೊ ಕಾದಂಬರಿ ಬರಿಬೇಕಲ್ಲ, ಬೆಟರ್ ನಾಟ್ ಟು ಇನ್ವಾಲ್ವ್ ಇನ್ ಎನಿಥಿಂಗ್ ಎಲ್ಸ್ ಅಂತ ಅನಿಸುತ್ತೆ. ಬೇರೆ ಯಾವುದೋ ಒಂದು ಜವಾಬ್ದಾರಿನ ಒಪ್ಕೊಳ್ಳೇಬಾರ್ದು. ನಾನು ಇವೆಲ್ಲ ನಿಲ್ಲಿಸಿದೆ, ಕತೆ ಬರೆಯಲ್ಲ, ಯಾವುದೇ ಒಂದು ಲೇಖನ ಬರೆಯಲ್ಲ, ಪ್ರಬಂಧ ಬರೆಯಲ್ಲ, ಅಥವಾ ಸಾಪ್ತಾಹಿಕಕ್ಕೇನು ಬರ್ಕೊಡಲ್ಲ, ಮುನ್ನುಡಿ ಬರಲ್ಲ, ಬೆನ್ನುಡಿ ಬರೆಯಲ್ಲ, ಇವನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸ್ದೆ ನಾನು 3 ವರ್ಷ. ಯಾರಿಗೂ ಏನೂ ಇಲ್ಲ, ಏನು ಇದೊಂದು ನೆಪ ಹೇಳಿಬಿಟ್ಟೆ ನಾನು, ಕಾದಂಬರಿ ಮುಗಿಸ್ಬೇಕು ಅಂತ ಹೇಳಿ ನಿಲ್ಲಿಸ್ಬಿಟ್ಟೆ ನಾನು ಅವನ್ನೆಲ್ಲ ಆ್ಯಕ್ಟಿವಿಟೀಸು. ಅವೆಲ್ಲ ಸಹಾಯ ಮಾಡಿದೆ, ಕಾದಂಬರಿ ಬರೆಯೋದಕ್ಕೆ ಭಾಳ ಸಹಾಯ ಮಾಡಿದೆ. ಇಟ್ಸ್ ಅಟ್ ದ ಎಂಡ್ ಆಫ್ ದ ಡೇ ಅಂದರೆ ಇಟ್ಸ್ ತುಂಬ ಸಂತೋಷದ ಪ್ರಯಾಣ ಇದು, ಕಾದಂಬರಿ ಬರೆಯೋದು. ಭಾರಿ ಸಂತೋಷಪಟ್ಟೆ ನಾನು ಆ್ಯಕ್ಚುಲಿ, ಬರಿಬೇಕಲ್ಲಕ್ಕೆ ಅಂತ ಖುಷಿಯಾಗುತ್ತೆ. ಅಲ್ಲ ಜನತೆಗಂತೂ ಓದುಗರಿಗೆ ನಾನು ಈ ಮಟ್ಟದ ಒಂದು ಇದು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ನಾನು, ಹಿಂಗೆಲ್ಲ ರಿಯಾಕ್ಷನ್ ಬರುತ್ತೆ ಈ ಕಾದಂಬರಿಗೆ ಅನ್ನೋ ಒಂದು ನಿರೀಕ್ಷೆ ನಂಗೆ ಇರಲಿಲ್ಲ. ಇನ್ನು ನನ್ನ ಉಳಿದ ಪುಸ್ತಕಗಳ ಥರ ಇದನ್ನು ಸ್ವೀಕರಿಸ್ತಾರೆ, ಒಂದಿಷ್ಟು ಜನ ಓದ್ತಾರೆ ಅನ್ನೋ ಥರನೇ ನನ್ನ ತಲೆಯಲ್ಲಿದ್ದು. ಬಟ್ ಇದು ಎಷ್ಟು ಮಟ್ಟಿಗೆ ಅಂದರೆ ಅದೊಂಥರ ಈ ಭಾರತಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಆದ್ದರಿಂದ ಇದು ಎಲ್ಲರೂ ತಮ್ಮ ವೈಯಕ್ತಿಕವಾಗಿ ಓದ್ಕೊಳ್ತಾರೆ ಇದನ್ನೆಲ್ಲ, ಈ ಕಾದಂಬರಿನ ಅಂದರೆ ಪರ್ಸ್ನಲ್ಲಾಗಿ ತೊಗೊಳ್ತಾರೆ ಅದನ್ನೆಲ್ಲ. ಅದರಿಂದ ಇದಕ್ಕೆ ಬಂದಂಥ ಪ್ರತಿಕ್ರಿಯೆ ಎಷ್ಟು ಜಾಸ್ತಿ ಇದೆ ಅಂದರೆ ನನಗೆ, ಅಂದರೆ ಒಂದು ಪ್ರೋತ್ಸಾಹ ಎಷ್ಟು ಜಾಸ್ತಿ ಇದೆ ಅಂದರೆ, ಇನ್ನೊಂದು ಇತಿಹಾಸದ ಕಾದಂಬರಿ ಬರೆಯಬೇಕಪ್ಪ, ಮತ್ತೊಂದು ಬರೆದ್ಬಿಡೋಣ, ಏನು ಇಷ್ಟೊಂದು ಇಷ್ಟಪಡ್ತಾರೆ ಜನ ಅಂದರೆ ಬರೆಯೋದು ಒಳ್ಳೇದಲ್ವಾ ಅಂತ ಹಂಗೆ ಅನಿಸ್ತಾ ಇದೆ ನನಗೆ.
ಈಗ ಈ ಕಾದಂಬರಿಯ ಸ್ವರೂಪ ಇದೆಯಲ್ಲ, ಇದು ಇರುವ ಹಾಗೇನೆ ಬರೆದದ್ದ ಏನು ಎಡಿಟ್ ಮಾಡ್ಕೊಂಡದ್ದ ಅಂದರೆ?
ನಂಗೆ ಅರ್ಥ ಆಗಲಿಲ್ಲ.
ಅಂದರೆ ಈಗ ಇರುವ ಆರ್ಡರ್ನಲ್ಲಿನೇ ಬರೀತಾ?
ಅಯ್ಯೋ, ಒಂದು ಹೆಚ್ಚು ಕಡಿಮೆ ಬರೆದ ಮೇಲೆ ಒಂದು ಹತ್ತು ವಾಕ್ಯ ಬದಲಾಯಿಸಿದ್ದೀನಿ ಅನಿಸುತ್ತೆ ನಾನಷ್ಟೇ.
ಅಂದರೆ ಚಾಪ್ಟರ್ಸ್ ಬರೆದು ಆಮೇಲೆ
ಎಲ್ಲ ಎಲ್ಲ ಹಂಗೆ ಹಂಗೆ ಒಂದೇ ಅಧ್ಯಾಯದಿಂದ ಬರ್ಕೊಂಡು ಮುಗಿಸಿದ್ದು. ಗುರು ಮತ್ತು ಕರ್ಕೆ ಕೃಷ್ಣಮೂರ್ತಿ ಸಾಕ್ಷಿ ಅವ್ರಿಗೆ ಬರೆದು ಬರೆದು ಅಧ್ಯಾಯನ ಕೊಟ್ಟಿದ್ದೀನಿ ನಾನು. ಆಲ್ಮೋಸ್ಟ್ ಇಡೀ ಪುಸ್ತಕದಲ್ಲಿ ಹಂಗೆ ಬರೆದಿದ್ದೀನಿ. ನಾನು ಬದಲಾಯಿಸಿರೋದು ಬಹುಶಃ ಒಂದು 100 ವಾಕ್ಯಗಳನ್ನು ಬದಲಾಯಿಸಿದ್ದೀನಿ ಅನ್ಸುತ್ತೆ ಅಷ್ಟೆ, ಅದಕ್ಕಿಂತ ಹೆಚ್ಚು ಬದಲಾಯಿಸಿಲ್ಲ ನಾನು. ಅದೇ ಗ್ರಾಮರ್ ಚೇಂಜ್ ಮಾಡಿದ್ದೀನಿ, ಆ ವಾಕ್ಯಗಳ ಗ್ರಾಮರ್ ಸರಿ ಇಲ್ಲ ಅಂತ ಒಂದು 100 ವಾಕ್ಯಗಳನ್ನು ಬದಲಾಯಿಸಿರ್ಬೋದೇ ಹೊರತಾಗಿ ಅದು ಯಾವ ಬದಲಾವಣೆನೂ ಇಲ್ಲ. ಹಂಗೆ ಮೊದಲನೇದಿದ್ದಿಂದ ಏನಿದೆ ಹಂಗೆ ನಂಗೆ ತಲೆ ನಂಗೆ ಏನಂದರೆ ಅದು ತುಂಬ ಡಿಸ್ಕಷನ್ ಆಗ್ತಾ ಇದೆ ಇಂಟರ್ನೆಟ್ಟಲ್ಲಿ. ಗುರು ಅದನ್ನು ತಂದ ಆ ರೀತಿ ಬರೆಯೋದು ಸರಿಯೋ ಅಥವಾ ತುಂಬ ಮತ್ತೆ ಮತ್ತೆ ಆವೃತ್ತಿಗಳನ್ನು ಮಾಡಬೇಕು, 2-3 ಆವೃತ್ತಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ ಅಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ. ಅಂದರೆ ನಂಗಿದೇನೆ, ನಾನು ಒಂದೇ ರೈಟಿಂಗೆ ನಂದು ಮುಗಿಸ್ಬಿಡ್ತೀನಿ ನಾನು ಕಾದಂಬರಿ ಅಂದರೆ ಈ ಕತೆ ಆಗಲಿ ಕಾದಂಬರಿ ಆಗಲಿ ಬರೆದ ಮೇಲೆ ಅದು ಬದಲಾವಣೆ ಆಗೋದು ಭಾಳ ಅಪರೂಪ.
ಎರಡು ನದಿಗಳನ್ನು ತಂದದ್ದು, ಎರಡು ದೇಶಗಳನ್ನು ತಂದದ್ದು, ಅಲ್ಲಿನ ಚಿನ್ನದ ಮೀನುಗಳು ತುಂಗಭದ್ರೆಗೆ ಬಂದು ಸೇರಿದ್ದು, ಈ ಮೀನು ಚಲನಶೀಲತೆ ನದಿ ಇವುಗಳೇನು ಸಿಂಬಾಲಿಕ್ ಆಗಿ ಮಾಡುವ ಪ್ರಯತ್ನ ಇತ್ತು?
ನಾನು ಬಲವಂತವಾಗಿ ಸಿಂಬಲ್ ಮಾಡಲ್ಲ, ನಾನು ಯಾವತ್ತು ನಾನು ಆ ಥರ ಕಥೆಗಾರನೇ ಅಲ್ಲ. ಅವು ತಾನಾಗೆ ಆಗಬೇಕವು, ಈ ಪ್ರತೀಕಗಳು ಪ್ರತಿಮೆಗಳು ಅಂತ ಏನು ಹೇಳ್ತೀವೋ ಅವು ಬಲವಂತವಾಗಿ ಮಾಡಿದರೆ ತುಂಬ ಕೃತಕವಾಗಿ ಕಾಣಿಸುತ್ತೆ ನನಗೆ, ಆ ಬರವಣಿಗೆ ಇಷ್ಟ ಆಗಲ್ಲ ನನಗೆ. ಸೊ ನವ್ಯರಲ್ಲಿ ತುಂಬ ಇತ್ತದು, ಬಲವಂತವಾಗಿ ಪ್ರತೀಕ ಮಾಡೋರವರು. ಅಯ್ಯಪ್ಪ ಆ ಹಾವು ಕಂಡ್ರಂತೂ ಹಾವು ನಾಗರಾವ್ ಬಂತು ಅಂದರೆ ಅದು ಕಾಮ ಅಂತಲೇ ಅರ್ಥ ಮಾಡ್ಕೋಬೇಕಾಗ ನಾಗರಾವ್ ಅಂತ ಅರ್ಥ ಮಾಡ್ಕೋಬಾರ್ದು ನವ್ಯರ್ ಇದರಲ್ಲಂತೂ. ಅದಕ್ಕೆ ಈ ನವ್ಯ ಲೇಖಕರು ಸಿಕ್ನಂದ್ರೆ ಈ ನಾಗರಾವ್ ಎಣ್ಣೆ ಕಟ್ಟ ಅಟ್ಯಾಕ್ ಮಾಡುತ್ತೆ ನೋಡು, ಎಲ್ಲ ಬರೀ ಅದು ಕಾಮ ಬಿಟ್ಟರೆ ಬೇರೆ ಏನು ನಂಗೆ ಕೆಲಸನೇ ಇಲ್ವಾ ಅನ್ನೋ ಥರ ಅಂತ ಹೇಳ್ತೀವಿ. ಅಷ್ಟು ಜನ ಅದನ್ನು ಕಾಮವಾಗಿ ನಂಗೆ ಹಂಗೆ ಇಷ್ಟನೇ ಇಲ್ಲ. ನನಗೆ ಕಥೆಯ ರೂಪವಾಗೇ ಬರಬೇಕು, ಅದು ಸಿಂಬಲ್ ಬಂದ್ರೂ ಅದು ಕಥೆಯ ರೂಪವಾಗೇ ಬರಬೇಕಂತ ನಾನಾಗಿ ಬಲವಂತವಾಗಿ ಮಾಡೋಕ್ಕೆ ಹೋಗೋದೇ ಇಲ್ಲ ನಾನು. ಸೊ ನನಗೆ ಅದು ಒಂದು ಗಮನಿಸ್ತೇನೆ. ತುಂಗೋ ತೇಜೋ ನದಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಇಲ್ಲಿ ತುಂಗಭದ್ರಾ ನದಿ ಇತ್ತು ಕರ್ನಾಟಕದವ್ರಿಗೆ ವಿಜಯನಗರದವ್ರು ಅಷ್ಟೇ ಇಂಪಾರ್ಟೆಂಟು ತೇಜೋ. ಸ್ಪ್ಯಾನಿಷು ಎಲ್ಲ ಕಡೆ ಆ ಟೈಗ್ರಸ್ ಅಂತ ಕರೀತಾರೆ ಕೆಲವರು, ಬೇರೆ ಬೇರೆ ಹೆಸರಿದೆ. ಬಟ್ ಪೋರ್ಚುಗೀಸ್ ಯಾವತ್ತು ತೇಜೋ ಅಂತ ಕರಿತಿದ್ರು ಅದನ್ನು ಆ ಕಾಲದಲ್ಲಿ. ಇವಾಗ ಬದಲಾಗ್ಬಿಟ್ಟಿದೆ ಅದನ್ನು, ಅವರು ಬೇರೆ ಥರ ಪ್ರೊನೌನ್ಸ್ ಮಾಡ್ತಾರೆ. ಬಟ್ ಆ ಕಾಲದಲ್ಲಿ ತೇಜೋ ಅಂತಲೇ ಕರಿತಾ ಇದ್ದಿದ್ದು. ಆ ತೇಜೋ ಅನ್ನೋ ಸಂಸ್ಕೃತ ಪದ ಇದ್ದಂಗಿದೆಯಲ್ಲ, ನನಗೆ ಅದು ಇಷ್ಟ ಆಯಿತು. ಸೊ ಇವೆರಡು ನದಿಗಳಿಂದ ತಗೊಳ್ಳೋಕೆ, ನದಿಗಳೇ ಜನಜೀವನವನ್ನು ಚಿತ್ರಿಸುವಂತಹ ಅಂದರೆ ಅದನ್ನು ಪ್ರತಿನಿಧಿಸುವಂಥ ಸಂಗತಿಗಳು, ನದಿಗಳು ಬೆಟ್ಟಗಳು. ಇದು ನಂಗೆ ಭಾರಿ ಯಾವಾಗಲೂ ನದಿಗಳ ಬಗ್ಗೆ ಪ್ರೀತಿ ಜಾಸ್ತಿ, ತುಂಗಭದ್ರ ಮೇಲಂತೂ ವಿಪರೀತ ಪ್ರೀತಿ ನನಗೆ. ಸೊ ಅದರಿಂದಾಗಿ ಸೊ ಈ ಎರಡು ನದಿಗಳನ್ನೇ ಸೇರಿಸ್ಕೊಂಡು ಮೊದಲು ಪುಸ್ತಕ ಬರೆಯೋಕ್ಕಿಂತ ಮುಂಚೆನೇ ಟೈಟ್ಲು ಉಳಿದ್ಬಿಡ್ತು ನನಗೆ. ತೇಜೋ ತುಂಗಭದ್ರ ಈ ಪುಸ್ತಕ ಟೈಟ್ಲು, ಎಷ್ಟು ಜನ ಬದಲಾಯಿಸಿ ಇದು ಸರಿ ಇಲ್ಲ, ಇದು ಇದು ಮಾಡರ್ನ್ ಆಗಿಲ್ಲ, ಹಾಗೆಲ್ಲ ತುಂಬ ಸಜೆಸ್ಟ್ ಮಾಡಿದರು ನನಗೆ ಈ ಥರ ಕತೆ ಹೆಸರು ಇದು ಹಳೆ ಕಾಲದ ಹೆಸರು ಇದ್ದಂಗಿದೆ ಅಂತ. ಇಲ್ಲಪ್ಪ ನಂಗೆ ಅದು ಬೇಕು, ನಂಗೆ ತೇಜೋನೂ ಬೇಕು ತುಂಗಭದ್ರ ಬೇಕು, ನಂಗೆ ಎರಡಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ನಾನು ಪೋರ್ಚುಗೀಸ್ಗೂ ಕೊಡ್ತಾ ಇದ್ದೀನಿ ತುಂಗ. ಇನ್ಫ್ಯಾಕ್ಟ್ ಪೋರ್ಚುಗೀಸ್ 3 ಅಧ್ಯಾಯ ಇದೆ ಇದರಲ್ಲಿ, ತುಂಗಭದ್ರ ಇರೋದು 2 ಅಧ್ಯಾಯನೇ. ಪೋರ್ಚುಗೀಸ್ ಹೆಚ್ಚು ಬರೆದಿದ್ದೀನಿ ನಾನು, ತುಂಗಭದ್ರಕ್ಕಿಂತ ತೇಜೋನೇ ಜಾಸ್ತಿ ಇದೆ ಇದರಲ್ಲಿ. ಸೊ ಆ ಕಾರಣಕ್ಕೆ ನಂಗೆ ಬೇಕೇ ಬೇಕು ಎರಡು ನದಿಗಳು ಮುಖ್ಯ ಆಗುತ್ತೆ ಅಂತ ಹೇಳಿ. ಆ ನದಿಗಳ ಮಧ್ಯದಲ್ಲಿ ಇದು ಲವಂಗ ಹಾಕಿದ್ವಿ, ಮೆಣಸು ಹಾಕಲಿಲ್ಲ. ಯಾಕೆಂದರೆ ಮೆಣಸು ಹಾಕಬೇಕಿತ್ತಲ್ಲಿ, ಬಟ್ ಮೆಣಸು ಏನಂದರೆ ಅದು ಆಸ್ಥೆಟಿಕ್ಕಾಗಿ ಚೆನ್ನಾಗಿರಲ್ಲ, ಅದೊಂದು ಬ್ಲ್ಯಾಕ್ ಡಾಟ್ ಥರ ಕಾಣಿಸ್ಬಿಡುತ್ತೆ, ಅದು ಆಸ್ಥೆಟಿಕ್ಕಾಗಿ ಬರಲ್ಲ. ಅದಕ್ಕೆ ಲವಂಗ ಹಾಕಿದ್ವಿ ನಾವು, ಲವಂಗ ಹಾಕೋಣ ಎಲ್ಲ ಒಂದೇ ಮೆಣಸಿನ ಪದಾರ್ಥಗಳು ಯಾವುದಾದ್ರೂ ಓಕೆ ಅಂತ. ಆ ಮೆಣಸುಗಳನ್ನು ಎರಡು ಲವಂಗಗಳನ್ನ ಅದು ಈ ಕತ್ತಿ ಮಸ್ದಂಗೆ ಅಂದರೆ ಯುದ್ಧ ಆಗಿದೆ ಅಲ್ಲ ಎಲ್ಲ, ಅದಕ್ಕೆ ಕತ್ತಿ ಮಸಿಯೋ ಥರ ವೈರತ್ವವನ್ನು ತೋರಿಸುವ ರೀತಿಯಲ್ಲಿ ಆ ಮೆಣಸನ್ನು ಸಿಂಬಾಲಿಕ್ ಆಗಿ ನಾವು ತೋರಿಸ್ಕೊಂಡ್ವೆ.
ಈ ನವ್ಯರ ಕಾಮದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಕಾಮ ಇಲ್ಲದೆ ಕಾದಂಬರಿ ಇಲ್ಲ, ಕಾಮ ಇಲ್ಲದೆ ಬದುಕು ಇಲ್ಲ,
ಅದು ಸರಿ.
ಆದರೆ ಈ ಕಾದಂಬರಿಯಲ್ಲಿ ಅದನ್ನು ತುಂಬ ನಿಯಂತ್ರಣ ಮಾಡಿದಿರಿ ಅಂತ ಅನಿಸುತ್ತೆ ನನಗೆ, ಅಂದರೆ ಕಡಿಮೆ ಇದೆ ಅಂತ. ಅಂದರೆ ಒಟ್ಟಾರೆಯಾಗಿ ಕಾದಂಬರಿ ಅಂತ ಅನ್ನುವುದನ್ನು ಬರೆಯುವ ಬಹುತೇಕ ಲೇಖಕರು ಕಾಮವನ್ನು ಕೇಂದ್ರವಾಗಿಟ್ಕೊಂಡೇ ಬರೆಯುವ ಹಾಗೆ ಇದಿಲ್ಲ. ಏನಂಥದ್ದೊಂದು ಕಾನ್ಷಿಯಸ್ ಆದ ಎಫರ್ಟ್ ಆಗಿತ್ತಾ?
ಇಲ್ಲ, ಕಾನ್ಷಿಯಸ್ ಅಲ್ಲ ಅನ್ಸುತ್ತೆ. ನೀವು ಗಮನಿಸಿದ್ರೆ ನನ್ನ ಬರವಣಿಗೆ ಎಲ್ಲ ಗಮನಿಸಿದ್ರೆ ಮೋಹನ ಸ್ವಾಮಿ ಅಂತ ಬಿಟ್ಟರೆ ಇನ್ನು ಯಾವ ಬರವಣಿಗೆಯಲ್ಲೂ ಕಾಮದ ದಟ್ಟ ವಿವರಗಳು ಬರಲ್ಲ ನನ್ನರಲ್ಲಿ, ಬಹುತೇಕ ಇಲ್ಲವೇ ಇಲ್ಲ ಅನಿಸುತ್ತೆ. ಅದು ನನ್ನ ಸ್ವಭಾವ, ಅದು ಬರವಣಿಗೆ. ಬಟ್ ಮೋಹನ ಸ್ವಾಮಿ ಬರೀಬೇಕಲ್ಲಕ್ಕೆ ಮಾತ್ರ ಇಟ್ ಕೇಮ್ ಫ್ರಮ್ ಹಾರ್ಟ್ ಅಂತಾರಲ್ಲ, ಹಂಗದು ಬರಿಲೇಬೇಕದು, ಬರೀದೇ ಇದ್ರೆ ಆಗಲ್ಲ ಆ ಕತೆ, ನಾ ಹಂಗೆ ಆ ರೀತಿಯಾಗಿ ಬರೆಸ್ಕೊಳ್ತದ್ದು ನನಗೆ. ಸೊ ಅಲ್ಲಿ ಬರಿಲೇಬೇಕಾಗಿತ್ತದು, ಬೇಕೇ ಆಗಿತ್ತು. ಇಲ್ಲಿ ನಂಗೆ ಅವಶ್ಯಕತೆ, ಇಲ್ಲಿ ಕಾಮ ಬಂದಿದೆ ಬೇಕಾದಷ್ಟು, ಸಾಕಷ್ಟು ಇದಿದೆ ಅದು.
ಆದರೆ ಕಾದಂಬರಿಯಲ್ಲಿ ಏನೊಂದು ಕಾಮ ಡಾಳಾಗಿ ಇರ್ತದಲ್ಲ,
ಹಾಳಾಗಿ ಆ ಥರ ಏನಿಲ್ಲ,
ಇಲ್ಲ ಬಟ್ ಅದನ್ನ ಹೇಳ್ತಾ ಇರೋದು, ಅಲ್ಲ ಅಂತಾನೆ ನಾನು ಹೇಳ್ತಾ ಇರೋದು.
ಅದು ಇನ್ನು
ನಂಗೆ ಬರೀ ಕಾದಂಬರಿಗಳಲ್ಲಿ
ಇಂಟೆನ್ಷನಲಿ ಅಂತೂ ಅಲ್ಲ, ನಂಗೆ ಬೇಕಾಗಿದೆ ಅಂತ ಅನಿಸ್ಲಿಲ್ಲ ನಂಗೆ. ಈವನ್ ಆ ಒಂದು ಕೇಶವ ಬಂದ್ಬಿಟ್ಟು ಅವಳ ಮುಂದೆ ಬತ್ತಲೆ ಆಗ್ತಾನಲ್ಲ, ಆ ದೃಶ್ಯ ಬರೆದ್ಮೇಲೆ ನಾನು ಕರ್ಕಿ ಕೃಷ್ಣಮೂರ್ತಿ ಕೇಳಿದೆ, ಇದಿರ್ಲಾ ಅಸಹ್ಯವಾಗಿದೆಯಾ ತೆಗೆದ್ಬಿಡ್ಲಾ ಅಂತ. ಅವ್ನು ಹೇಳ್ದೆ ಇಲ್ಲ ಇಲ್ಲ ಇದು ಬರಬೇಕಾಗತ್ತೆ, ಇದು
ಇನ್ನೂ ಡೀಟೇಲ್ ಇರಬೇಕಾಗಿತ್ತು.
ವಯಸ್ಸು ಜಾಸ್ತಿ ಆಯ್ತು ಮರೆ ಐವತ್ತು, ಸಾಕಿನ್ನ
ಓದುವಾಗ ಅದು ಅಗತ್ಯ ಇತ್ತು ಅಂತ, ಇದು ಪಾತ್ರಕ್ಕೇನೆ ಸೀಕ್ವೆನ್ಸಿಗೆ ಅದು ಅಗತ್ಯ ಇತ್ತು ಅಂತ
ಗೊತ್ತಿಲ್ಲ ನಂಗೆ. ನಂಗೆ ಬೇಕು ಅನಿಸ್ಲಿಲ್ಲ, ಹೆಚ್ಚು ಬರೀಬೇಕು ಅನಿಸ್ಲಿಲ್ಲ. ಅಂದರೆ ನಂಗೆ ಅದು ಹೇಳಿದ್ದೀನಲ್ಲ, ನನಗೆ ಇದೊಂದು ಸಮಸ್ಯೆ ಒಂದಿರುತ್ತೆ ನಂಗೆ ಯಾವಾಗಲೂ, ಈ ಗಂಡು ಗಂಡಿನ ಮಧ್ಯದ ಕಾಮವನ್ನು ಅತ್ಯಂತ ವಿವರವಾಗಿ ಬರಿಬಲ್ಲ ನಾನು, ಆದರೆ ಗಂಡು ಹೆಣ್ಣಿನ ನಡುವಿನ ಕಾಮವನ್ನು ಬರಿಬೇಕಲ್ಲಕ್ಕೆ ನನಗೆ ಕೈ ಹಿಡಿಯುತ್ತದು, ಬರೆಯೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಷ್ಟು ಸುಲಭವಾಗಿ. ಇಟ್ಸ್ ಬಿಕಾಸ್ ಆಫ್ ಮೈ ನೇಚರ್. ಸೊ ಅದರಿಂದ ಅತ್ಯಂತ ನಾನು ಬರಿಬೇಕಲ್ಲಕ್ಕೂ ಅಲ್ಲಿ ಕೇಶವ ಹಂಪಮ್ಮನ ಮಧ್ಯದ ಒಂದು ಕಾಮದ ಸನ್ನಿವೇಶಗಳನ್ನ ಬರಿಬೇಕಲ್ಲಕ್ಕೂ ನಂಗೆ ಎರಡು ಗಂಡುಗಳೇ ತಲೆಯಲ್ಲಿರುತ್ತೆ ಹೊರತಾಗಿ ಒಂದು ಗಂಡು ಹೆಣ್ಣು ತಲೆಯಲ್ಲಿರಲ್ಲ, ಆ ಮಟ್ಟದಲ್ಲಿ ಇದಾಗುತ್ತೆ. ಬಹುಶಃ ದಟ್ ಈಸ್ ವಾಟ್ ಈಸ್ ದ ರೀಸನ್ ವೈ ಇಟ್ ಹಸ್ ಕಮ್ ಲೆಸ್ ಇನ್ ದಿಸ್. ಯಾಕೆಂದರೆ ಗೇ ಅನ್ನುವಂಥದ್ದು ಇಲ್ಲವೇ ಇಲ್ಲ ಆಲ್ಮೋಸ್ಟ್ ಇದರಲ್ಲಿ, ಅದನ್ನ ತಂದೆ ಇಲ್ಲ.
ಮಲ್ಲಿಕಾಫರ್ನ ರೆಫರೆನ್ಸ್ ಬರ್ತದೆ,
ಬಂದಿದೆ ಬಟ್ ಸ್ವಲ್ಪ ಸಮುದ್ರ ಚಂಪಕ ಚಂಪ ಬಹಳ ಕಡಿಮೆ, ಅದು ಅದು ಮುಖ್ಯ ಅಲ್ವೇ ಅಲ್ಲ, ಎಲ್ಲೋ ರೆಫರೆನ್ಸಸ್ ಆಗಿ ಬಂದಿದೆ ಅಲ್ಲ, ಅದರಿಂದ ಇಲ್ಲಿ ಬಂದಿಲ್ಲ ನನಗೆ.
ಸೊ ಇನ್ನೊಂದು ಈ ಕಾದಂಬರಿನಲ್ಲಿ ಬಹಳ ವಿಶೇಷ ಅಂತ ನನಗೆ ಅನಿಸಿದ್ದು, ನಾನು ಆರಂಭದಲ್ಲಿ ಹೇಳಿದಂಗೆ ಲಿಬರಲ್ ಆದ ಒಂದು ಒಂದು ಅಂತರದಿಂದ ಧರ್ಮಗಳನ್ನು ನೋಡುವ ಒಂದು ಯೋಚನಾ ಕ್ರಮ ಇದೆಯಲ್ಲ, ಈ ವೈಷ್ಣವ ಮತ್ತು ಶೈವರ ನಡುವಿನ ಜಗಳವನ್ನು ಕಲಬುರ್ಗಿಯವರ ಪರ್ಸೆಪ್ಷನ್ನಲ್ಲಿ ಗ್ರಹಿಸಲಿಕ್ಕೆ ಟ್ರೈ ಮಾಡಿದ್ರೆ ಅಂಥದ್ದೊಂದು ದೃಶ್ಯ
ಕಲಬುರ್ಗಿ, ಅದನ್ನು ಓದಿದ್ದೀನಿ, ಆ ಲೇಖನ ಓದಿದ್ದೀನಿ ಕಲಬುರ್ಗಿ ಅವ್ರದ್ದು ಓದಿದ್ದೀನಿ ನಾನು.
ಆಮೇಲೆ ಮತ್ತೇನಿದೆ ಅಂದರೆ ಅಲ್ಲಿ ಯಹೂದಿಗಳದ್ದು, ಕ್ರಿಶ್ಚಿಯನ್ರು, ಆಮೇಲೆ ಮುಸ್ಲಿಮರು, ಹಿಂದೂ, ಈ ಅಂದರೆ ಕ್ರೌರ್ಯಕ್ಕೆ ಧರ್ಮ ಇಲ್ಲ ಅನ್ನೋದು ಒಟ್ಟು ಈ ಕಾದಂಬರಿಯ ಸಾರ ಮತ್ತು ಆಶಯ ಅದು. ಆಮೇಲೆ ಎಷ್ಟು ಕ್ರೌರ್ಯವನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆ, ಧರ್ಮವನ್ನು ಬಳಸಿಕೊಂಡು ಧರ್ಮ ಮತ್ತು ಕ್ರೌರ್ಯದ ಮಿಕ್ಸ್ಚರ್ ಎಷ್ಟು ಭೀಭತ್ಸವಾಗಿರಲಿಕ್ಕೆ ಸಾಧ್ಯ ಅನ್ನೋದನ್ನು ಚಿತ್ರಿಸ್ತದೆ. ಏನಿದು ವರ್ತಮಾನದ ಹೇರಿಕೆಯ ಇದು
ನಿಮ್ಮಲ್ಲಿ ಅವಾಗ ಓದಿದ್ರೆ ಸಾಕು ನಮಗೆ ಗೊತ್ತಾಗತ್ತೆ. ಸಿ ನೀವು ಸತಿಯ ಚಿತ್ರಣಗಳೇ ಸಾಕಲ್ಲ ನಿಮಗೆ, ಧರ್ಮದ ಕ್ರೌರ್ಯದ ಅತಿರೇಕನೇ ಸತಿಯ ಸತಿ ಮಾಡುವಂಥ ಒಂದು ಕ್ರಮಗಳೇ, ಲೆಂಕ ಕ್ರಮ, ವೇಳಾವಾಳಿದು ಅಥವಾ ಗರುಡರಾಗುವಂಥದ್ದು, ಇವೆಲ್ಲವೂ ಧರ್ಮದ ಕ್ರೌರ್ಯ. ಬಟ್ ಹಂಗಂತ ನಂಗೇನು ಅಂದರೆ ನಾನು ಧರ್ಮ ವಿರೋಧಿ ಅಲ್ಲ, ನಾನದು ಮುಂಚೆನೇ ಹೇಳಿಬಿಡ್ತೀನಿ, ನಾನು ಧರ್ಮ ವಿರೋಧಿ ಅಲ್ಲ. ಧರ್ಮದಲ್ಲಿರುವ ಸಾಕಷ್ಟು ಒಳ್ಳೆಯ ಸಂಗತಿಗಳು ನನ್ನ ಕಣ್ಮುಂದಿವೆ. ನಾನು ಒಂಥರ ಒಟ್ಟಾರೆಯಾಗಿ ಧರ್ಮ ಅಂದರೆ ಕೆಟ್ಟದು ಅನ್ನುವಂಥ ನನ್ನ ಮನೋಭಾವ ನನಗಿಲ್ಲ. ಅಂದರೆ ಧರ್ಮವನ್ನು ಬಳಸ್ಕೊಂಡು ಸಾಕಷ್ಟು ಕ್ರೌರ್ಯಗಳು ನಡೀತಾ ಇರುತ್ತೆ. ಇದಕ್ಕೆ ಸಾಮಾನ್ಯವಾಗಿ ಆ ರಾಜತನವೋ ಅಧಿಕಾರವೋ ಈ ಥರವೂ ಕಾರಣಗಳಾಗಿರುತ್ತೆ ಎಲ್ಲ ಕಡೆಯಲ್ಲಿ. ಸೊ ಅದನ್ನು ನಾನು ಎಲ್ಲ ಕಡೆಗೆ ಹಿಸ್ಟ್ರಿ ಓದಬೇಕಲ್ಲಕ್ಕೆ ಗೊತ್ತಾಗ್ತಿದೆ, ನಾನು ಈ ಕಾಂಟೆಂಪ್ರರಿಯಾಗಿ ಹಿಸ್ಟ್ರಿ ಓದಿದ್ರೆ ಸಾಕಲ್ಲ, ಎಲ್ಲ ಬರೀ ಅದೇ ವಿವರಗಳು. ಸಿ ನಮ್ಮ ನಂಬೋಕ್ಕಾಗಲ್ಲ, ಭಾರತೀಯರು ಯಾರು ನಾವು ಪೋರ್ಚುಗೀಸ್ಗೆ ಹೋಗಿಲ್ಲ, ಆದರೆ ಈ ಭಾರತದ ವ್ಯಾಪಾರದಿಂದ ಬಂದಂಥ ಹಣದಿಂದಾಗಲೇ ಯಹೂದಿಗಳ ಮಾರಣ ಹೋಮ ಪೋರ್ಚುಗೀಸ್ನಲ್ಲಾಯಿತು ಅನ್ನುವಂಥ ಒಂದು ಸಂಗತಿ ನನ್ನನ್ನು ಬಹಳ ಹಾಂಟ್ ಮಾಡ್ತು. ಅದು ಅಂದರೆ ಅವರು ಮಹಾಬಡವರಿದ್ದರು, ಪೋರ್ಚುಗೀಸ್ರ ವಿಪರೀತ ಬಡತನ ಇತ್ತು, ಅಲ್ಲಿ ಶ್ರೀಮಂತರಿದ್ದಿದ್ದು ಯಹೂದಿಗಳು, ಯಹೂದಿಗಳು ಮಾರಾಟ ವ್ಯಾಪಾರಿಗಳವರು, ಅವರು ಯಹೂದಿಗಳ ವ್ಯಾಪಾರ ಸಿಕ್ಕಾಪಟ್ಟೆ ಮಾಡ್ತಿದ್ರು, ಹಣ ಇತ್ತು ಅವ್ರ ಕೈಯಲ್ಲಿ, ಅವ್ರ ಹಣದಿಂದಾಗಿ ಸ್ವಲ್ಪ ಅಧಿಕಾರವನ್ನು ಹಿಡ್ಕೊಂಡ್ಬಿಟ್ಟಿದ್ರು ಯಹೂದಿಗಳು ಕೈಯಲ್ಲಿ. ಬಟ್ ಯಾವಾಗ ವಾಸ್ಕೋಡಿಗಾಮ ಬಂದು ಹೋಗ್ಬಿಟ್ನೋ ಹಣದ ಹೊಳೆ ಹರಿದ್ಬಿಡ್ತು ನಮ್ಮ ಭಾರತದಿಂದ ಪೋರ್ಚುಗೀಸಿಗೆ ಹಣದ ಹೊಳೆ ಹರಿದ ತಕ್ಷಣ ಆ ಹಣವೆಲ್ಲ ಲೋಕಲ್ ಪೋರ್ಚುಗೀಸಿಗೆ ಸೇರಿತು, ಯಹೂದಿಗಳಿಗೆ ಸೇರಿಲ್ಲ. ಅದು ಪೋರ್ಚುಗೀಸಿಗೆ ಸೇರಿದ ತಕ್ಷಣ ಇದ್ದಕ್ಕಿದ್ದಂತೆ ಹಣ ಬಂದುಬಿಟ್ರೆ ಮನುಷ್ಯನಲ್ಲಿ ಕ್ರೌರ್ಯ ಬೆಳೆಯುತ್ತೆ, ಆ ಅಧಿಕಾರ ಮದ ಆ ಇದು ಎಲ್ಲ ಶುರುವಾಗ್ಬಿಟ್ಟು ಅಲ್ಲಿ ತನಕ ಮಾಡಲಾರದ ಯಹೂದಿಗಳ ಮಾರಣ ಹೋಮವನ್ನು ಮಾಡಿದರು ಪೋರ್ಚುಗೀಸರು. ದಟ್ ವಾಸ್ ವೆರಿ ಸ್ಟ್ರೇಂಜ್. ಆ್ಯಂಡ್ ನಮ್ಮ ನಾವಿಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಅದರದ್ದೆಲ್ಲ ನರಹತ್ಯೆಗಳು ಅವೆಲ್ಲ ಓದ್ತೀವಿ, ಬಟ್ ನಂಗೆ ಅದೆಲ್ಲದಕ್ಕಿಂತ ಹೆಚ್ಚು ಕಂಡಿದ್ದು ನನಗೆ ಪೋರ್ಚುಗೀಸರು ಮಾಡಿರುವ ಮುಸ್ಲಿಂ ಮಾರಣ ಹೋಮ. ಅಬ್ಬಬ್ಬಬ್ಬಬ್ಬಬ್ಬಾ, ಅದು ಎಂಥ ಮುಸ್ಲಿಂ ದ್ವೇಷ ಪೋರ್ಚುಗೀಸರಿಗೆ.
ಇದಕ್ಕೆ ಪೂರ್ವವಾಗಿ ನಿಮ್ಮೊಂದು ಪ್ರಶ್ನೆ ಇದೆ ನನಗೆ,
ಹೇಳು.
ಇಸ್ಲಾಮೋಫೋಬಿಯಾ ಅಂತ ಒಂದು ಪದ ಬಳಕೆಯಲ್ಲಿದೆಯಲ್ಲ, ಅದರಿಂದ ನೀವು ತಪ್ಪಿಸ್ಕೊಂಡಿದ್ದೀರಿ ಈ ಪುಸ್ತಕದಲ್ಲಿ. ಹೆಂಗೆ ಅದು ಕಾನ್ಷಿಯಸ್? ಅದು
ಗೊತ್ತಿಲ್ವ, ಹಂಗೇನು ಕಾನ್ಷಿಯಸ್ ಇಲ್ಲ.
ಯಾಕಂದರೆ ಅಲ್ಲಿ ಮುಸ್ಲಿಂ ಇದನ್ನು ವಿವರಿಸಿದಂಥ ಒಂದು ಅಂದರೆ ಆ್ಯಂಟಿ ಇಸ್ಲಾಂ ಅಲ್ಲದೇ ಇರುವ ಒಂದಿಷ್ಟು ರೈಟಿಂಗ್ಸ್ ಇದೆ ಇದರೊಳಗೆ. ನನಗೆ ಅದು ಆಶ್ಚರ್ಯ ಅನ್ನಿಸ್ತು ಆ್ಯಕ್ಚುಲಿ.
ಹೌದಾ, ಗೊತ್ತಿಲ್ಲ ನಂಗೆ ಏನಾದ್ರು ಅವ್ರು ಅದು ಏನು ಪರಿ ಕೊಲೆ ಮಾಡೋಣ, ಅದು ಕಂಡು ಬರೀ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಅವ್ರನ್ನೆಲ್ಲ ಸಂಹಾರ ಮಾಡ್ಕೊಂಡು ಹೋಗೋದು. ಯಾಕೆಂದರೆ ಆ ಪೋರ್ಚುಗೀಸ್ಗೆ ತಮ್ಮ ಕ್ಯಾಥಲಿಕ್ ಧರ್ಮದ ಬಗ್ಗೆ ಅದು ಎಂಥ ಒಂದು ದುರಭಿಮಾನ ಅಂತಂದರೆ, ಸಿ ಆ ಥರದ್ದು ನಮ್ಮ ಭಾರತದಲ್ಲಂತೂ ನಾವು ನೋಡಿಲ್ಲ ಅನ್ಸುತ್ತೆ, ಆ ಮಟ್ಟಿದೆ ಒಂದು ಕ್ರೌರ್ಯ. ಅವರು ಕ್ರೂರಿಗಳೇ, ಅದು ನನ್ನೊಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಟ್ಟಿದ್ದೀನಿ ಅನ್ಸುತ್ತೆ ನನಗೆ ಪೋರ್ಚುಗೀಸ್ ವಿಷಯದಲ್ಲಿ ನಾನು. ಬಟ್ ಇಟ್ ವಾಸ್ ಸಚ್ ಎ ಬ್ಯಾಡ್ ಬಿಹೇವಿಯರ್ ಅಂತಂದರೆ, ಎಲ್ಲೆಲ್ಲಿ ಮುಸ್ಲಿಮ್ಸ್ ಕಾಣಿಸ್ತಾರೆ ಅವ್ರನ್ನೆಲ್ಲ ನರಮೇಧ ಮಾಡೋದು, ಮಾಡಿಬಿಟ್ಟು ಅಲ್ಲಿ ಅವರಿಗೆ ಇಲ್ಲಾಂದರೆ ಅವರಿಗೆ ಕನ್ವರ್ಟ್ ಮಾಡಿಬಿಟ್ಟು ಕ್ರಿಶ್ಚಿಯನ್ನ ಕ್ಯಾಥಲಿಕ್ಕ ಕನ್ವರ್ಟ್ ಮಾಡಿಬಿಟ್ಟು ಅವ್ರನ್ನ ಮತ್ತೆ ತಮ್ಮ ರಾಜನಿಗೆ ಇದನ್ನು ಮಾಡೋದು, ಅಡಿಯಾಲ್ ಶರಣಾಗತಿ ಮಾಡುವಂಥದ್ದು. ಇದು ಒಂಥರ ಭಯಾನಕ ಅನ್ನಿಸ್ತು ನನಗೆ ಪೋರ್ಚುಗೀಸ್ ಇತಿಹಾಸ ಓದಿದಾಗ. ಆಮೇಲೆ ಅವರು ದೇರ್ ಸೋ ನೈಸ್ ಅಲ್ಲ, ಅದನ್ನೆಲ್ಲ ಬರೆದಿಟ್ಟಿದ್ದಾರೆ. ಸಿ ಕೆಟ್ಟದ್ದು ನಾವು ಬರೆಯೋದೇ ಇಲ್ಲ, ತಪ್ಪಿಸ್ಕೊಂಬಿಡ್ತೀವಿ. ನಮ್ಮ ದೇಶದ ಹಿರಿಮೆ ಹಾಳಾಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ ನಾವು ಬರಿಬೇಕಲ್ಲಕ್ಕೆ ಇತಿಹಾಸನ, ಅದನ್ನ ಡೀಟೇಲ್ಸ್ನ ನಾವು ತಪ್ಪಿಸ್ಬಿಡ್ತೀವಿ. ಬಟ್ ಪೋರ್ಚುಗೀಸರು ಬಿಟ್ಟಿಲ್ಲ, ಎಲ್ಲವನ್ನೂ ಬರೆದಿದ್ದಾರೆ. ಅವ್ರು ಮುಸ್ಲಿಮ್ಸ್ನ ಧ್ವಂಸ ಮಾಡಿದ್ದನ್ನು ಬರೆದಿದ್ದಾರೆ, ಪ್ರತಿಯೊಂದು ಬರೆದಾಕ್ಬಿಟ್ಟಿದ್ದಾರೆ ಅವರು ಕಂಪ್ಲೀಟಾಗಿ. ಸೊ ದ್ಯಾಟ್ ಸ್ಕೇರ್ಡ್ ಮೀ, ಇದು ಎಂಥ ಒಂದು ಮುಸ್ಲಿಂ ದ್ವೇಷ ಇವರಿಗೆ, ಯಾವ ಮಟ್ಟದಲ್ಲಿ ಮುಸ್ಲಿಮ್ಸ್ನ ಇದು. ಅವರಿಗೆ ಹಿಂದೂ ಧರ್ಮ ಅಂತೊಂದು ಇದೆ, ಈ ಸನಾತನ ಧರ್ಮ ಅಂತಿದೆ ಅನ್ನೋದೇ ಗೊತ್ತಿರಲಿಲ್ಲ ಅವರಿಗೆ, ಪೋರ್ಚುಗೀಸಿಗೆ ಗೊತ್ತೇ ಇರಲಿಲ್ಲ. ಸೊ ಈ ಒಂದು ಇದು ನೋಡ್ತಾ ಇದ್ದಾಗ ನನಗೆ ಅದು ಬಂದಿದೆ, ನನಗೆ ವಿವರವಾಗಿ. ನನಗೆ ಇಂಟೆನ್ಷನಲಿ ಯಾವುದೋ ಒಂದು ಮುಸ್ಲಿಂ ಇಸ್ಲಾಮ ಫೋಬಿಯಾನೋ ಹಿಂದೂ ಫೋಬಿಯಾನೋ ಅಥವಾ ಹಿಂದೂ ಬಗ್ಗೆ ವೈಭವೀಕರಿಸೋ ನಂಗೆ ಇಂಥವು ಯಾವ ಉದ್ದೇಶಗಳು ಇಲ್ಲ. ನಂಗೆ ಕತೆ
ಕಾಣಿಸ್ತದೆ ಅದು ನನಗೆ,
ನಂಗೆ ಕತೆ ಅಷ್ಟೇ. ಈ ಕತೆಯಲ್ಲಿ ಹಿಂಗಾಯ್ತು 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 ಅವಷ್ಟೇ ಬರಿತೀನಿ ನಾನು. ಸೊ ಇನ್ನು ಯಾವುದೋ ಒಂದು ಇದಕ್ಕೆ ಕಟ್ಟು ಬೀಳಲ್ಲ ನಾನು.
ಈಗ ಬರೆಯುವಾಗ ಸಮಕಾಲೀನ ಸಂಗತಿಗಳು ಅಂದರೆ ವರ್ತಮಾನದಲ್ಲಿ ನಡೆಯುವ ಇನ್ಸಿಡೆಂಟ್ಸು ಚರಿತ್ರೆಯ ಘಟನೆಗೆ ಅದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಫೋರ್ಸ್ ಮಾಡ್ತಿರ್ತಾವ. ಒಂದು ಎರಡು ಎಕ್ಸಾಂಪಲ್ಗಳನ್ನು ಮಾತಾಡಿದ್ರೆ, ಒಂದು ಊರುಗಳ ಹೆಸರುಗಳನ್ನು ಬದಲಿ ಮಾಡುವ ಒಂದು ಪ್ರಕ್ರಿಯೆ ಇದೆ, ಅದನ್ನು ವಿರೋಧಿಸುವ ಧರ್ಮದ ಹೆಸರಿನಲ್ಲಿ ಅದಿದೆ. ಇನ್ನೊಂದು, ನಿಮ್ಮ ಕಥಾನಾಯಕನಿಗೆ ಕನ್ನಡ ಕಲಿಸ್ಬಿಡ್ತೀರಿ.
ಅಲ್ಲ, ಅದು ಟೆಕ್ನಿಕ್. ಅದು ಕಥಾನಾಯಕನ ಕನ್ನಡ ಕಲಿಸೋದು ಟೆಕ್ನಿಕ್ ಇಲ್ಲ ಅಂದರೆ ನಂಗೆ ಮುಂದುವರಿಯೋಕ್ಕೆ ಆಗಲ್ಲ ನಂಗೆ ಇನ್ನು ಕಥೆ. ಅದು ಆಮೇಲೆ ಸಿ ಪೀಪಲ್ ಕ್ಯಾನ್ ಲರ್ನ್, ಇಫ್ ಯು ಆರ್ ಸ್ಟೇಡ್ ಹಿಯರ್ ಫಾರ್ 4-5 ಇಯರ್ಸ್ ಅಂದರೆ ಕನ್ನಡ ಬಂದ್ಬಿಡುತ್ತೆ ನಿಮಗೆ, ಸುಲಭವಾಗಿ ಬಂದೇ ಬರುತ್ತೆ. ಕರ್ನಾಟಕದಲ್ಲಿ ಇದ್ಮೇಲೆ ಯಾವ ದೇಶದವರಾದ್ರೆ ಏನು, ನೀವು ಎಷ್ಟೋ ಜನ ಹಂಪಿಯಲ್ಲೇ ನೆಲೆಸ್ಬಿಟ್ಟಿರ್ತಾರೆ ಒಂದಿಷ್ಟು ಜನ ಫಾರಿನರ್ಸ್, ಅವರೆಲ್ಲ ಕನ್ನಡ ಮಾತಾಡ್ತಾರೆ ಅವರು, ನೀಟಾಗಿ ಬಂದ್ಬಿಡುತ್ತೆ ಅದು ಅಂತ. ಬಟ್ ಈ
ಭಾಷೆ ಯಾವುದು ಆವರಣದಲ್ಲಿ ಇರುವುದರ
ಬರುತ್ತೆ ಅದು ಆ ಕಾಲದಲ್ಲಿ. ಭಾಷೆ ಬರಲಿಲ್ಲ ಅಂದರೆ ಬದುಕೇ ಇಲ್ಲ ಅನ್ನೋಂಥ ಕಾಲ ಈಗಿನ ಕಾಲದಲ್ಲಿ. ಇವಾಗಿನ ಭಾರಿ ಮಜಾ ಇವಾಗ ಇವನು ಹೇಳ್ತೀನಿ ಕೇಳ, ಮೆಕ್ಸಿಕೋಗೆ ಹೋಗಿದ್ದೆ ನಾನು ಮೊನ್ನೆ, ಮೆಕ್ಸಿಕೋಗೆ ನನ್ನ ಮಕ್ಕಳಿಗೆ ಒಬ್ಬರಿಗೂ ಇಂಗ್ಲೀಷ್ ಬರಲ್ಲಪ್ಪ, ಬರೋದಲ್ಲ ಅಂದರೆ ಬರೋದಿಲ್ಲ ಮೆಕ್ಸಿಕೋದಲ್ಲಿ, ಯಾರಿಗೂ ಇಂಗ್ಲೀಷ್ ಬರಲ್ಲ. ಬಟ್ ನಾನು ಮಾತಾಡಿ ನನ್ನ ವ್ಯವಹಾರ ಆಗಬೇಕಲ್ಲ, ನಂಗೆ ದೊಡ್ಡ ಸಮಸ್ಯೆ ಅಂದರೆ ವೆಜಿಟೇರಿಯನ್ನು. ಎಲ್ಲಿ ಅಂಗಡಿಗೆ ಹೋದ ಫಸ್ಟ್ ಹೋಟ್ಲಿಗೆ ಹೋದ ತಕ್ಷಣ ಮೀನು ಬೇಡ ಇದು ಬೇಡ ಅಂದರೆ ಅವ್ರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಇದು ಏನು ಮಾಡೋದಂತ ಪರಿಹಾರ ನೋಡಿ, ಎಷ್ಟು ಸುಲಭ ಅಂದರೆ ಈಗಿನ ಕಾಲ. ನಾನು ಈ ಗೂಗಲ್ ಟ್ರಾನ್ಸ್ಲೇಟ್ ಹಾಕ್ಕೊಂಬಿಟ್ಟಿದ್ದೆ, ನಾನು ಹಾಕ್ಕೊಂಬಿಟ್ಟು ನನಗೇನು ಬೇಕೋ ಅದನ್ನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡೋದು, ಅದನ್ನು ಸ್ಪ್ಯಾನಿಶಿಗೆ ಟ್ರಾನ್ಸ್ಲೇಟ್ ಮಾಡೋದು, ಅವನ ಮುಂದೆ ಹಿಡಿಯೋದು. ಅವರಿಗೂ ಗೂಗಲ್ ಟ್ರಾನ್ಸ್ಲೇಟ್ ಚೆನ್ನಾಗಿ ಗೊತ್ತು, ಅವರು ಸ್ಪ್ಯಾನಿಷ್ನಲ್ಲಿ ಬರೆದ್ಬಿಟ್ಟು ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ನನ್ನ ಮುಂದೆ ಹಿಡಿಯೋರು. ಸೊ ಇದು ಹಿಂಗೆ ಅಂತ ಬರೀ ಆ ಮೊಬೈಲ್ ಮೂಲಕ ಹಿಂಗೆ ಮಾತಾಡ್ತಿದ್ದೀವಿ ನಾವು ಒಬ್ಬೊಬ್ಬರು ಟೆಕ್ಸ್ಟ್, ಆ್ಯಂಡ್ ಇಟ್ ವರ್ಕ್ಡ್ ಔಟ್ ವೆರಿ ವೆಲ್, ದೆರ್ ವಾಸ್ ನೋ ಪ್ರಾಬ್ಲಮ್. ಒಂದೇ ಒಂದು ಸಲ ಮಾತ್ರ ನಾನು ಎಷ್ಟೇ ಕಷ್ಟಪಟ್ಟಿದ್ರು ಅದು ಏನೋ ಟ್ರಾನ್ಸ್ಲೇಷನ್ ಪ್ರಾಬ್ಲಮೋ ಏನೋ ಗೊತ್ತಿಲ್ಲ, ಆ ಇಂಗ್ಲೀಷ್ ಸೆಂಟೆನ್ಸ್ ಏನೇ ಮಾಡಿದರೂ ಅವನಿಗೆ ಅರ್ಥ ಆಗ್ತಿಲ್ಲ. ನಾನು ಸ್ಪ್ಯಾನಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದು ಆ ಹೊತ್ತಿನಲ್ಲಿ ನಂಗೆ ಒಂದು ಹೊಳಿತ್ತು, ಇಂಥ ಪರಿ ಒದ್ದಾಡ್ತಿದ್ದೀನಲ್ಲ ಅಂದರೆ ಟ್ರೈ ಮಾಡೋಣ ನೋಡೋಣ ಅಂತ ಕನ್ನಡದಲ್ಲಿ ಬರೆದ್ಬಿಟ್ಟು ಅದನ್ನು ಸ್ಪ್ಯಾನಿಷ್ ಟ್ರಾನ್ಸ್ಲೇಟ್ ಮಾಡಿದೆ ನಾನು. ಮಾಡಿ ತೋರಿಸಿದ ತಕ್ಷಣ ನನಗೆ ಅರ್ಥ ಆಗ್ಬಿಡ್ತು. ಅಂದರೆ
ಈ ಟೆಕ್ನಿಕ್ ಇಟ್ಟುಕೊಂಡು ಒಂದು ಕತೆ ಮಾಡ್ಬೋದು.
ನಂಗೆ ಎಂಥ ನಗು ಅಂತಂದರೆ, ಸುಮ್ಮನೆ ಈ ಇಂಗ್ಲೀಷ್ ಅನ್ನುವಂತಹ ಒಂದು ಇದು ಏನು ಹೇಳ್ತೇವೆ ಸಂಕ ಅಂತಿರಲ್ಲ, ಅದನ್ನು ಅನಾವಶ್ಯಕವಾಗಿ ನಾವು ಹಾಕ್ಕೊಂಬಿಟ್ಟಿದ್ದೀವಿ. ನಮ್ಮಿಬ್ಬರು ಮಧ್ಯೆ ಬೇಡವೇ ಬೇಡ ನಮಗೆ ಇಂಗ್ಲೀಷು, ಕನ್ನಡ ಮತ್ತು ಸ್ಪ್ಯಾನಿಷ್ ಸಾಕು ನಮ್ಮಿಬ್ಬರು ಮಧ್ಯದಲ್ಲಿ, ಅದನ್ನೇ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ನಾವು ಒಡನಾಡ್ಬೋದು ಅಂತ. ಸೊ ಅಂದರೆ ಈ ಕಾಲಘಟ್ಟದಲ್ಲಿ ಬಹಳ ಸುಲಭ ಬದುಕೋದು, ಆ ಕಾಲಘಟ್ಟದಲ್ಲಂತೂ ಸುಲಭ ಇರಲಿಲ್ಲ. ಯು ಹ್ಯಾವ್ ಟು ಬಿಕಮ್ ಎ ಲೋಕಲೈಟ್, ಲೋಕಲೈಟ್ ಆಗೆ ಬದುಕು ಮಾಡಬೇಕಾಗಿತ್ತು ಅನ್ಸುತ್ತೆ ನನಗೆ ಆ ಹೊತ್ತಿನಲ್ಲಿ. ಅದು ಅದನ್ನು ಇದು ಮಾಡಿಕೊಂಡೆ ನಾನು. ಸೊ ಅದನ್ನು ಇದು ಮಾಡಿದೆ. ಬಟ್ ಈ ಕಾಂಟೆಂಪ್ರರಿ ಅಂತ ಹೇಳ್ತಿದ್ದೀಯಲ್ಲ ನಾನು, ನನಗೆ ನನ್ನ ಉದ್ದೇಶ ಬೇಡಕ್ಕೆ ಮಾಡೋದು ಬೇಡ ಬೇಡ ಬಂದೇ ಬರುತ್ತವು ನಂಗೆ ಆ್ಯಕ್ಚುಲಿ ನಾನು ಓದಬೇಕಲ್ಲ ಏನೇ ಆದ್ರೂ ಕಾಂಟೆಂಪ್ರರಿ ಮನಸ್ಸೇ ಅದು ನಾನು ಭೈರಪ್ಪ ಚೆನ್ನಾಗಿ ಹೇಳ್ತಾರೆ ನೀವು ಎಂಥ ಐತಿಹಾಸಿಕ ಕಾದಂಬರಿ ಬರೆದ್ರೂ ಅದು ಸಮಕಾಲೀನ ಕಾದಂಬರಿನೇ ಅಟ್ ದ ಎಂಡ್ ಆಫ್ ದ ಡೇ ಅಂತ ಹೇಳ್ತಾರವರು ಸೊ ಐತಿಹಾಸಿಕ ಕಾದಂಬರಿನ ಅದಕ್ಕೆ ಅರ್ಥನೇ ಇಲ್ಲ ಅದು ಸಮಕಾಲೀನವೇ ಏನು ಬರೆದ್ರು ಅದು ಸಮಕಾಲೀನ ಕಾದಂಬರಿನೇ ಅಂತ ಹೇಳ್ತಾರವರು ಸೊ ಆ ದೃಷ್ಟಿಯಿಂದ ನಂಗೆ ಏನಾಯ್ತು ಅಂದರೆ ನನಗೆ ಆ ಕೃಷ್ಣದೇವರಾಯ ಎಷ್ಟು ಊರುಗಳ ಹೆಸರನ್ನು ಬದಲಾಯಿಸಿರೋದು ಒಂದು ಪಟ್ಟಿ ಇದೆ ನಿಮಗೆ ಲೇಖನಗಳು ಹಿಸ್ಟ್ರಿ ಓದ್ತಾ ಹೋದ್ರೆ ಸಿಗುತ್ತೆ ನಿಮಗೆ ಆ ಪಟ್ಟಿ ಸಿಗುತ್ತೆ ಎಷ್ಟೊಂದು ಶೈವದ ಊರುಗಳ ಹೆಸರುಗಳನ್ನು ಚೆನ್ನೈ ಕೃಷ್ಣರಾಯಪುರ ಮಾಡಾಕ್ಬಿಟ್ಟಿದ್ದಾನೆ ಎಲ್ಲ ಅವು ಶೈವ ಯು ಕ್ಯಾನ್ ಮೇಕ್ ಔಟ್ ಅವು ಶೈವದ ಊರುಗಳವೆಲ್ಲ ಅವುಗಳ ಹೆಸರುಗಳೆಲ್ಲ ಬದಲಾಯಿಸ್ಬಿಟ್ಟು ನಾವು ವೈಷ್ಣವ ಮಾಡಾಕ್ಬಿಟ್ಟಿದ್ದಾನೆ ಅದನ್ನು ಸೊ ಇದನ್ನು ನೋಡಿದಾಗ ಐ ಫೆಲ್ಟ್ ಸ್ಯಾಡ್ ಆ್ಯಕ್ಚುಲಿ ಆ ಊರಿನ ಜನಕ್ಕೆ ಒಂದು ಊರಿಗೆ ಆ ಹೆಸರು ಬಂದಿದೆ ಶೈವದ ಹೆಸರು ಬಂದಿದೆ ಅಂತಂದರೆ ಅದಕ್ಕೆ ಏನೋ ಒಂದು ಹಿನ್ನೆಲೆ ಇರಬೇಕಲ್ಲ ಏನೋ ಒಂದು ಇದು ಇರುತ್ತೆ ಒಂದು ಕತೆ ಇರುತ್ತೆ ಊರಿಗೊಂದು ದೇವತೆ ಅಂತ ಇರ್ತಾರೆ ಅದರಿಂದಾಗಿ ಶೈವದ ಹೆಸರು ಬಂದಿರಬೇಕು ಇವನು ತನ್ನ ರಾಜಕೀಯ ದರ್ಪವನ್ನು ಬಳಸ್ಕೊಂಡು ಅಥವಾ ಅಧಿಕಾರವನ್ನು ಬಳಸ್ಕೊಂಡು ಅದನ್ನು ವೈಷ್ಣವ ನಗರವಾಗಿ ಮಾಡಿಬಿಡ್ತಿದ್ದಾನಲ್ಲ ಅಂತ ಇದು ನೋಡಿದಾಗ ನನಗೆ ತಲ್ಲಣ ಆಯಿತು ಇದು ಹೆಂಗೆ ಸಾಧ್ಯ ಅಂತ ಅದನ್ನು ಬರೆದಾಗ ಅದು ನಮ್ಮ ಇತ್ತೀಚಿನದು ಕರೆಕ್ಟ್ ಇವಾಗ ಎಷ್ಟೋ ಬೇರೆ ಬೇರೆ ಊರುಗಳ ಹೆಸರುಗಳನ್ನ ಏನೇನೋ ಮಾಡಿ ಹಾಕ್ಬಿಡ್ತಿದ್ದೀವಿ ನಾವು ಕಂಪ್ಲೀಟಾಗಿ ಸಂಬಂಧ ಇಲ್ಲದ್ದೆಲ್ಲ ಮಾಡಾಕ್ತಾ ಇದ್ದೀವಿ ನಾವು ಸೊ ದಿಸ್ ಅಥವಾ ಮೆಟ್ರೋ ಸ್ಟೇಷನಿಗೆ ಹೆಸರಿಡುವಂಥದ್ದು ಸಂಬಂಧ ಇಲ್ಲದ ಹೆಸರನ್ನು ತಂದಿಡೋದು ಅಲ್ಲಿ ಆ ಊರು ಆ ಸ್ಥಳಕ್ಕೇನು ಕಾರಣವಾಗಿದ್ದು ಏನು ಹೆಸರು ಇರುತ್ತೋ ಅದನ್ನೇ ಇಟ್ಕೋಬೇಕು ನಾವು ಬೇರೆ ಏನೇನೋ ಇಟ್ಕೋಬಾರ್ದು ನಂಗೆ ಇಷ್ಟನೇ ಇಲ್ಲ ಬೇರೆ ಯಾರು ಈವನ್ ಬಹುಪ್ರಸಿದ್ಧ ವ್ಯಕ್ತಿಯ ಹೆಸರನ್ನು ತಂದಿಡೋದು ನಂಗೆ ಇಷ್ಟ ಆಗಲ್ಲ ಅಲ್ಲಿ ಲೋಕಲ್ ಏನು ಹೆಸರು ಇರುತ್ತಪ್ಪ ಅದನ್ನೇ ಇಡಬೇಕು ನಮಗೆ ಅಲ್ಲಿ ಏನಿರುತ್ತೆ ಅದನ್ನೇ ಇರಬೇಕು
ಅಸ್ಮಿತೆ
ಅದು ಬೇಕಲ್ಲ ಅದು ಐಡೆಂಟಿಟಿ ಬೇಕು ನಾವು ಯಾವುದೋ ಒಬ್ಬ ಸೆಲೆಬ್ರಿಟಿ ಹೆಸರು ತಂದಿಟ್ರೆ ಹೆಂಗೆ ಲೋಕಲ್ಗೆ ಅಂತ ಹಂಗೆ ಅನಿಸ್ತಿತ್ತು ನಂಗೆ ಆ ಕಾರಣದಾಗ ಅದನ್ನು ತೊಗೊಂಬಂದೆ ನಾನು ಅದು ಕಾಂಟೆಂಪ್ರರಿ ಅದು ಬಿಡಿ ಇದು ಬರುತ್ತೆ ಯಹೂದಿಗಳದಂತೂ ಪಕ್ಕಾ ಇದು ಸಿ ಎ ಮತ್ತು ಇದು ಅದಕ್ಕೆ ಮುಂಚೆನೇ ಬರೆದಿದ್ದು ನಾನು ಆ್ಯಕ್ಚುಲಿ ಬಟ್ ಅದು ಓದ್ಬೇಕಲ್ಲ ನಂಗೆ ಅದೇ ಅಯ್ಯೋ ಅದನ್ನೇ ಬರೆದಿದ್ದೀನಲ್ಲ ನಾನು ಇಲ್ಲಿ ಸಂಪೂರ್ಣವಾಗಿ ಇದು ವಲಸೆಯ ಸಮಸ್ಯೆಗಳದೇ ಬರ್ಕೊಂಡಿದ್ದೀನಲ್ಲ ನಾನು ಅಂತ ಬಟ್ ಏನಂದರೆ ನಿಮಗೆ ಮನುಷ್ಯ ಕಾಳಜಿ ಇತ್ತು ಅಂದರೆ ನೀವು ಎಂಥ ಕಥನವನ್ನು ಬರೆದ್ರೂ ಅದು ಕಾಂಟೆಂಪ್ರರಿನೇ ಆಗುತ್ತೆ ಯಾಕೆಂದರೆ ಎಲ್ಲ ಕಾಲಘಟ್ಟದಲ್ಲೂ ನಮ್ಮ ಸಮಸ್ಯೆಗಳು ಒಂದೇನೆ ಅವೇನು ಮೂಲಭೂತ ಸಮಸ್ಯೆಗಳು ಬೇರೆ ಅಂತ ನನಗೇನು ಅನಿಸಲ್ಲ ಎಲ್ಲವೂ ಅಷ್ಟೇ ಊಟ ವಸತಿ ಪ್ರದೇಶ ಸೊ ಭಾಷೆ ಧರ್ಮ ಇವೇ ತಾನೆ ಮೂಲ ಸಮಸ್ಯೆಗಳು ಅವು ಎಲ್ಲ ಕಾಲಕ್ಕೂ ಇದ್ವು
ಈಗ ನೀವು ಕಥೆ ಬರೆಯುವುದು ಲೇಖಕರಾಗಿ ಎಲ್ಲರಿಗೂ ಗೊತ್ತಿರೋ ಸಂಗತಿ ನೀವು ಸಿನಿಮಾ ನೋಡೋದು ನಿಮ್ಮ ಆಸಕ್ತಿಯ ಹವ್ಯಾಸಗಳಲ್ಲಿ ಒಂದು ನೀವು ನೋಡಿದ ಸಿನಿಮಾಗಳು ಈ ಕಾದಂಬರಿಯಲ್ಲಿ ಎಸ್ಪೆಷಲಿ ಅಕಿರ ಕುರೋಸವ ಮತ್ತು ರೋಷಮನ್ ಢಾಳಾಗಿ ಪ್ರಭಾವ ಬೀರಿದ್ದಾರೆ ಅಂತ ನನಗನ್ಸುತ್ತೆ
ಹೌದಾ ಗೊತ್ತಿಲ್ಲ ನಂಗೆ
ಮೊದಲ ಕಥೆಯ ಕಾದಂಬರಿಯ ಆರಂಭದಲ್ಲಿ ಆ ಥರದ ಒಂದು ರೋಷಮನ್ನಿನ ಸತ್ಯದ ಹುಡುಕಾಟದ ಕ್ರಮವು ಮಧ್ಯದಲ್ಲಿ ಒಂದು ಅದೇ ಥರದ ವಿವರಗಳು ಇದೆ ಸೊ ಅದು ಹೌದಾ ಅದು
ಅಲ್ಲಿ ನಂಗೆ ಗೊತ್ತಿಲ್ಲ ಇದು ಹೆಂಗೆ ಅಂತಂದರೆ ಮನೆಯಲ್ಲೊಂದು ಮಗು ಹುಟ್ಟಿತ್ತು ಅಂದರೆ ಆ ಮಗುಗೆ ಮೂಗು ಅಪ್ಪಂದು ಕಣ್ಣು ಅಮ್ಮಂದು ಕಿವಿ ಅಜ್ಜಂದು ಹೀಗೆಲ್ಲ ಹೇಳ್ತೀವಲ್ಲ ಅದು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅದೆಲ್ಲರೂ ಸೇರಿಕೊಂಡು ಬಂದಿದೆ ಆ ಮಗು ಅನ್ನೋ ಥರ ಅಲ್ವಾ ನಮ್ಮ ಕಲಾಕೃತಿಗಳು ಹಾಗೆ ಆಗಿರುತ್ತೆ ಅನಿಸುತ್ತೆ ಬೇರೆ 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 ನನಗೆ ಗೊತ್ತಾಗದೆ ಬಂದು ಮಗು ಗೊತ್ತಿರುತ್ತೆ ಅದು ಇಂಟೆನ್ಷನಲಿ ಇರಲ್ಲ ಅದು ತಾನಾಗೆ ಬಂದಿರುತ್ತಲ್ಲ ಹಾಗೆ ನನ್ನಲ್ಲೂ ಕೂಡ ಬೇರೆ 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 ಛಾಯೆಗಳು ಬಂದಿದೆ ಬಟ್ ನೀ ಇಂಟರ್ನ್ಯಾಷನಲ್ ಸಿನಿಮಾ ಹೇಳ್ದಲ್ಲ ಅಕಿರ ಕುರುಸವನಂತೂ ಸಿಕ್ಕಾಪಟ್ಟೆ ನೋಡ್ಕೊಂಡಿದ್ದೀನಿ ನಾನು ಸಿನಿಮಾಗಳನ್ನು ನಾನು ವಿಪರೀತ ಸಿನಿಮಾ ನಂದು ಅಂದರೆ ಈ ಭಾಷೆಗಾಗಿ ಸಾಹಿತ್ಯ ಓದ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ನಾನು ಭಾಷೆಗಾಗಿ ವಿಪರೀತ ಪುಸ್ತಕಗಳನ್ನು ಓದಿದ್ರಿಂದ ಭಾಷೆ ಬಂತು ಸಿನಿಮಾ ಭಾಷೆ ಕಲಿಸ್ಕೊಡಲ್ಲ ನನಗೆ ಬಟ್ ಆದರೆ ಕಥೆಗಾರಿಕೆ ಹೇಗೆ ಒಂದು ಪಾತ್ರ ಸೃಷ್ಟಿ ಮಾಡಬೇಕು ಹೇಗೆ ಆರಂಭ ಮಾಡಬೇಕು ಹೇಗೆ ಅಂತ್ಯವನ್ನು ತಂದುಕೊಡಬೇಕು ಹೇಗೆ ತಿರುವುಗಳನ್ನ ಇದನ್ನು ಕಲಿಸ್ಕೊಟ್ಟಿರೋದು ನನಗಂತೂ ಸಿನಿಮಾನೇ ನನಗೆ ಅದನ್ನು ಯಾವುದೇ ಒಂದು ಮುಜುಗರ ಎಲ್ಲ ಹೇಳ್ತೀನಿ ಯಾಕಂದರೆ ನಾನು ನೋಡಿದಷ್ಟು ಇಂಟರ್ನ್ಯಾಷನಲ್ ಫಿಲಮ್ಸ್ ವರ್ಲ್ಡ್ ಸಿನಿಮಾ ಒಂದು ಹೊತ್ತಿನಲ್ಲಿ ಅಂತೂ ಅದು ಹೇಳೋಕೆ ಅಷ್ಟು ದಿನಕ್ಕೆ ಮೂರು ನಾಲ್ಕು ನೋಡೋಕ್ಕೆ ನೋಡ್ತಾ ಇದ್ದೆ ನಾನು ಕೂತ್ಕೊಂಡಂಗೆ ಅದೇ ಕೆಲಸ ಅದು ಪ್ರಭಾವ ಅಂತೂ ಇದ್ದೇ ಇದೆ ಅದಕ್ಕೆ ಯಾರಾದರೂ ನಿಮ್ಮ ಸಿನಿಮಾ ನೋಡ್ತಾ ನಿಮ್ಮ ಕಾದಂಬರಿ ಓದ್ತಾ ಇದ್ರೆ ನಮಗೆ ಹಾಲಿವುಡ್ ಸಿನಿಮಾ ನೋಡಿದಂತ ಆಯಿತು ಅಂದರು ಒಂದು ಇಬ್ಬರು ಮೂರು ಜನ ಹೇಳಿದ್ರು ಐ ಟೇಕ್ ಇಟ್ ಆಸ್ ಎ ಕಾಂಪ್ಲಿಮೆಂಟ್
ನನಗೂ ಕೂಡ ಅನಿಸ್ತದೆ ಇದರಲ್ಲಿ ತುಂಬ ಸಿನಿಮೀಯ ಅಂತ ಹೇಳಬಹುದಾದ ನಾಟಕೀಯ ಅಂತ ಅನ್ನಬಹುದಾದ
ಇರ್ಬೋದು ಅನ್ಸುತ್ತೆ ಏನು ಅಂತಂದ್ರೆ ಈ ಸಿನಿಮೀಯ ಅನ್ನೋ ಪದವನ್ನು ನಾವು ಕೀಳಾಗಿ ಉಪಯೋಗಿಸ್ತಿದ್ದೀವ ಅಥವಾ ಗೌರವದಿಂದ ಉಪಯೋಗಿಸ್ತಿದ್ದೀವ ಅನ್ನೋದ್ರ ಮೇಲೆ ನಮ್ಮ ಪ್ರಶ್ನೆ ನಿಂತ್ಕೊಳ್ಳುತ್ತಲ್ಲ. ನಾನು ಸಿನಿಮಿಯಾ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ನನ್ನಲ್ಲಿ ಅದು ಸಿನಿಮಾದ ಚಲನೆ ಬರುತ್ತೆ ನಂದು, ಹೆಚ್ಚು ಕಡಿಮೆ ನನ್ನ ಕಥನಗಳಲ್ಲೆಲ್ಲ ಬಂದೇ ಬರುತ್ತೆ. ಅದು ನನಗೆ ಬಹುಶಃ ನನ್ನ ಸಿನಿಮಾದ ಮೇಲಿನ ಪ್ರಭಾವದಿಂದ ಆಗಿರ್ಬೋದು. ಆ್ಯಂಡ್ ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಸಿನಿಮೀಯವಾಗಿದೆ ಅಂದರೆ ಅದು ಇಟ್ಸ್ ಎ ಕಾಂಪ್ಲಿಮೆಂಟ್ ಫಾರ್ ಮೀ.
ಆಮೇಲೆ ನಿಮ್ಮ ಕಥಾನಾಯಕ ಇದ್ದಾನಲ್ಲ
ಗೇಬ್ರಿಯಲ್,
ಆ ಗೇಬ್ರಿಯಲ್ ಯಾಕೆ ಅವನಿಗೆ ಅವನ ಆ ಪಾತ್ರ ಇಡೀ ಕಾದಂಬರಿನಲ್ಲಿ ನನಗೆ ಇರೋ ದೊಡ್ಡ ತಕರಾರು ಅಂದರೆ ಗೇಬ್ರಿಯಲ್ನ ಪಾತ್ರದ ಸೃಷ್ಟಿ ಮತ್ತು ಅದರ ನಿರ್ವಹಣೆಗೆ ಸಂಬಂಧಪಟ್ಟ. ಅವನು ಬಹಳ ಶುದ್ಧತೆಯ ಪ್ರತೀಕವಾಗಿ ಯಾಕೆ ಅವನನ್ನು ಹೆಚ್ಚು ಹ್ಯೂಮನ್ ಆಗಿಲ್ಲ ಅವನು?
ಅಲ್ಲ, ಇದು ಎಲ್ಲರೂ ಕೇಳ್ತಿದ್ದಾರೆ ನನಗೆ. ಅಂದರೆ ಅವನಿಗೇನು
ಒಂದೇನೋ ನನಗೆ ಅನಿಸಂದ್ರೆ ರಾಜ್ಕುಮಾರ್ನ ಕಾಲದ ಕಪ್ಪು ಬಿಳುಪು ಹೀರೋಗಳ ಥರದ್ದು ಕಾಣಿಸ್ತಾನೆ ನನಗೆ ಅವನು.
ಹಂಗೆ ಅಲ್ಲ, ಅದು ಯಾಕೆ ಅನಿಸ್ತಿದೆ ಅಂದರೆ ಅವ್ನು ಹೆಣ್ಣುಗಳನ್ನು ಸಹವಾಸ ಮಾಡಲಿಲ್ಲ ಅನ್ನೋದೇ ಕಾರಣ. ಅಂದರೆ ಬೆಲ್ಲ ಜೊತೆಯಲ್ಲಿದ್ದ ಆಮೇಲೆ ಮಾಡಿಲ್ಲ ಅಂತ. ಬಟ್ ನಾನು ಎಷ್ಟು ಸ್ಪಷ್ಟವಾಗಿ ಬರ್ತಿದ್ದೀನಿ ಅಂದರೆ, ಆ ತರಹದ ಅವನನ್ನು ಶುದ್ಧವಾಗಿಡುವಂಥ ಒಂದು ವಾಕ್ಯವೂ ಅದರಲ್ಲಿಲ್ಲ. ನಾನು ಹೇಳಿಲ್ಲ ಅಷ್ಟೇ. ನಾನು ಅಂದರೆ ಅದೊಂದು ಎಪಿಸೋಡ್ ಕೊಡ್ಬೋದಿತ್ತೇ ನಾವೊಂದು ಬೇರೆ ಜೊತೆ. ನಾನು ಐ ನೆವರ್ ಎವರ್ ಕ್ಲೇಮ್ಡ್ ಇನ್ ದ ನಾವಲ್ ದಟ್ ಹಿ ಡಿಂಟ್ ಹ್ಯಾಡ್ ಅಫೇರ್ಸ್ ವಿತ್ ಅದರ್ ವುಮೆನ್ ಬಿಫೋರ್ ಅಂತ ನಾನು ಹೇಳೇ ಇಲ್ಲ. ನಾನು ಎಲ್ಲೆಲ್ಲೂ ಹೇಳಿಲ್ಲ.
ಸೈಲೆಂಟ್ ಆಗಿರೋದು ಕೂಡ
ಬಹುಶಃ ಹೇಳಿದ್ರೆ ಚೆನ್ನಾಗಿತ್ತೇನೋ ಅಂತ ನನಗೆ.
ಅವನು ಹ್ಯೂಮನ್ ಅಂತ ಅನಿಸ್
ಬಹುಶಃ ಬಂದಿದ್ರು ಚೆನ್ನಾಗಿ, ಏಕೆಂದ್ರೆ ತುಂಬ ಜನ ಹೇಳಿದ್ರು. ಅವನು ಎರಡು ಮೂರು ಕಡೆ ಹೇಳ್ತಾನೆ, ಅವನು ಅವಳಿಗೆ ಅವಳಿಗೆ ಅಗ್ವೇದಾಗ ಹೇಳ್ತಾನೆ ಒಂದು ಮಾತು, ಯಾವ ಗಂಡಸು ತಾನೇ ತಾನು ವೇಶ್ಯ ಬಳೆಯಲ್ಲಿ ಹೋಗಿಲ್ಲ ಅಂತ ಧೈರ್ಯವಾಗಿ ಹೇಳಬಲ್ಲ ಅಂತ ಹೇಳ್ತಾನೆ. ಒಂದು ವಾಕ್ಯ ಇದೆ ಅಲ್ಲಿ ಅಲ್ವಾ. ಬಹುಶಃ ಒಂದು ಅಫೇರ್ ಕೊಟ್ಟಿದ್ರೆ ಚೆನ್ನಾಗಿತ್ತೇನಾ, ಒಪ್ಕೊಳ್ತೀನಿ ನಾನು.
ಬಹಳ ದಿನಗಳ ನಂತರ ಸ್ಪರ್ಶಿಸಿದ ಅಂತ ಒಂದು
ಅದು ಕೂಡ ಇದೆ, ತುಂಬಾ ದಿನಗಳ ಸ್ಪರ್ಶಿಸಿದ ಅಂತ. ಆಮೇಲೆ ಇನ್ನೊಂದು, ನಾನು ಇನ್ನೂ ನನ್ನ ತಲೆಯಲ್ಲಿ ಒಂದು ಸೀನ್ ಇತ್ತು ಆ್ಯಕ್ಚುಲಿ, ನಾನು ಅದನ್ನು ನಾನು ತಗೊಂಬರ್ಲಿಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ಇವಳು ಇದರಿಂದ ಏನು ಹೇಳ್ತೀರಾ, ಕೂರೆಗಳಿಂದ ಒದ್ದಾಡ್ತಾಳಲ್ಲ, ಹೇನುಗಳಿಂದ ಒದ್ದಾಡ್ತಾಳಲ್ಲ, ಆ ಒದ್ದಾಟವನ್ನು ಅವನು ಗೋವಾದ ಜರ್ನಿಯಲ್ಲಿ ಅವನು ಅನುಭವಿಸ್ತಾ ಇರ್ತಾನೆ. ಇವಳು ಸೊಲ್ಯೂಷನ್ ಕೊಡ್ತಾಳೆ ಅನ್ನೋ ಒಂದು ದೃಶ್ಯವನ್ನು ಕಲ್ಪಿಸ್ಕೊಂಡಿದ್ದೆ ನನ್ನ ಮನಸ್ಸಿನಲ್ಲಿ ನಾನು. ದಟ್ ವುಡ್ ಹ್ಯಾವ್ ಬಿನ್ ಬೆಟರ್. ನಾನು ತರಬೇಕಾಗಿತ್ತು. ನನಗೆ ಆ ಲವ್ಸ್ರ ನನಗೆ ಎಷ್ಟು ಪುಟಗಳಾಯ್ತಪ್ಪ, ಇದು 450 ಪುಟಗಳಾಗಿಬಿಡ್ತಕ್ಷಣ ಟೆನ್ಷನ್ ಆಗ್ತಿದೆ ನನಗೆ. ಇಷ್ಟು ದೊಡ್ಡ ಪುಸ್ತಕ ಓದಲ್ಲ ಯಾರು, ಇಷ್ಟು ದೊಡ್ಡ ಪುಸ್ತಕ ಓದಲ್ಲ ಅಂತ ಟೆನ್ಷನ್ ಶುರು ಆಗಿಬಿಡುತ್ತೆ ನಂಗೆ ಲಾಸ್ಟಿಗೆ. ಸೊ ಕಡಿಮೆ ಮಾಡಬೇಕಿನ್ನ ಕ್ಲೋಸ್ ಮಾಡಬೇಕು ಅಂತ ಅದಕ್ಕೆ ಹಂಗೆ ಅವಸರ ಮಾಡಿದೆ. ಬಟ್ ನಾನು ಖಂಡಿತವಾಗ್ಲೂ ಅವನು ಯಾವುದೇ ಹೆಣ್ಣು ಸಹವಾಸ ಮಾಡದೆ ಹಂಗೆ ಶುದ್ಧವಾಗಿದ್ದ ಅನ್ನುವಂಥ ಉದ್ದೇಶ ಅಂತೂ ಎಲ್ಲೆಲ್ಲೂ ಇಲ್ಲ. ಇಡೀ ಕಾದಂಬರಿಯಲ್ಲಿ ನಾನು ಹೇಳಿಲ್ಲ ಆ ರೀತಿಯಾಗಿ
ಹೇಳಿಲ್ಲ.
ನಿಮ್ಗೆ ಹಂಗೆ ಅನಿಸಿರ್ಬೋದು,
ಪಾತ್ರದ ನಿರ್ವಹಣೆಯಲ್ಲಿ ಅದು ಸ್ಪಷ್ಟವಾಗಿ
ಹಂಗೆ ಅನಿಸುತ್ತಲ್ಲ. ಮೇ ಬಿ ಐ ಶುಡ್ ಹ್ಯಾವ್ ಬಾಟ್ ಒನ್ ಸೀನ್.
ಈವನ್ ಆಕೆ ಕಥಾನಾಯಕಿ ಇದ್ದಾಳಲ್ಲ, ಯಾರಿಗಾಗಿ ಅವನು ಬಿಟ್ಟು ಬರ್ತಾನೆ, ಅವಳು ಕೂಡ ಮಾನವೀಯವಾಗಿದ್ದಾಳೆ, ಮದುವೆ ಆಗಿದ್ದಾಳೆ, ಅವಳಿಗೊಂದು ಮಗು ಇದೆ. ಆದರೆ ಬಟ್ ಇಲ್ಲಿ ಮಾತ್ರ ಅದೊಂದೇ ಪಾತ್ರ, ಇಡೀ ಕಾದಂಬರಿಯ ಎಲ್ಲ ಪಾತ್ರಗಳು ಜೀವಂತವಾಗಿವೆ. ಇದೊಂದು ಮಾತ್ರ ನನಗೆ ಒಂದು ಕ್ರಿಯೇಷನ್ ಅಂತ ಅನಿಸ್ತಾ ಇದೆ.
ಹೌದು, ಇರ್ಬೋದೇನೋ ಮೋಸ್ಟ್ಲಿ ಗೊತ್ತಿಲ್ಲ. ನಾ ಇಲ್ಲ ಆಕ್ಸೆಪ್ಟ್ ಫೀಡ್ಬ್ಯಾಕ್, ಎನಿಥಿಂಗ್ ಇಸ್ ಫೈನ್ ಫಾರ್ ಮೀ, ಸೊ ಐಲ್ ಆಕ್ಸೆಪ್ಟ್ ಆನ್ ದ್ಯಾಟ್.
ಆಮೇಲೆ ಇಷ್ಟೆಲ್ಲ ಓದಿದ್ದೀನಿ ಸಂಶೋಧನೆ ಅಂತ ಹೇಳಿದ್ರಲ್ಲ, ಬಟ್ ಫ್ಯಾಕ್ಚುಯಲ್ ಎರರ್ಸ್
ಉಳ್ಕೊಂಡಿರ್ಬೋದು.
ಅದೊಂದು ಸಣ್ಣ
ಇರುತ್ತೆ ಅನ್ಸುತ್ತೆ ನಂಗೆ. ಯಾರೋ ಮೊನ್ನೆ ಹೇಳಿದ್ರು, ಮೊನ್ನೆ ಓದ್ಕೊಂಡ ತಕ್ಷಣ ಹೇಳಿದ್ರು, ಮಲಯಾಳಂ ಅಂತ ಬಳಸ್ಬಿಟ್ಟಿದ್ದಿರಲ್ರಿ ಪದನ, ಮಲಯಾಳಂ ಅನ್ನೋ ಪದ ಅವಾಗ ಇರಲಿಲ್ಲ, ಮಲಯಾಳಿ ಅಂತಿರಲಿಲ್ಲ ಅವರು ಭಾಷೆಯನ್ನು, ತಮ್ಮ ಭಾಷೆನ ಬೇರೆ ಏನೋ ಹೆಸರಿತ್ತಂತೆ ಮಲಯಾಳಂಗೆ, ಗೊತ್ತಿಲ್ಲ ನನಗೆ ಅಷ್ಟೊಂದು ಗೊತ್ತಾಗಿಲ್ಲ. ಆಮೇಲೆ ಇನ್ನೊಬ್ರು ಯಾರೋ ನಂಗೊಂದು ಕರೆಕ್ಷನ್ ಮಾಡಿಸಿದ್ರು, ಶ್ರೀಲಂಕಾ ಅಂತ ಬಳಸ್ಬಿಟ್ಟಿದ್ದೆ ನಾನು, ಶ್ರೀಲಂಕಾ ಅಂತಿರಲಿಲ್ಲ, ಸಿಂಹಳ ಅಂತಲೇ ಅನ್ನಬೇಕು, ಸಿಂಹಳ ದ್ವೀಪ ಅದು, ಸಿಂಹಳ ಬಳಸಿ ಬದಲಾಯಿಸಿದೆ ಅದನ್ನೆಲ್ಲ ಸಿಂಹಳ. ಆಮೇಲೆ ಒಂದು ಕಡೆಗೆಲ್ಲೋ ನಾನು ತುಳುವ ನರಸನಾಯಕನ ಬದಲು ಸಾಲ್ವ ನರಸಿಂಹ ಅಂತ ಬರೆದ್ಬಿಟ್ಟಿದ್ದೆ. ಸೊ ಅದನ್ನು ಬದಲಾಯಿಸಿದ್ರು, ಹಂಗೆ ಮಾಡಿಸ್ದೆ ನಾನು. ಇನ್ನು ನನ್ನ ಓ ವಿದ್ವದ ಮೀರಿ ತಪ್ಪುಗಳಾಗಿರೋ ಸಾಧ್ಯತೆಗಳಿದೆ, ನೀವು ಹೇಳಿದ್ರೆ ತಿದ್ಕೋಬಲ್ಲೆ. ಬಟ್ ಕಾದಂಬರಿ ಬದಲಾಯಿಸೋದು ಕಷ್ಟ ನಾನು ಇವಾಗ.
ಕಾದಂಬರಿಯಲ್ಲಿ ಇರೋದ್ರಿಂದ ಆ ವಿವರಗಳನ್ನೇನು ಬದಲಿಸ್ಬೇಕಾಗಿ, ಆ ಎಚ್ಚರ ಕೂಡ
ಇದೆ. ಅಂದರೆ ಈ ಕಾದಂಬರಿ ಸ್ವಲ್ಪ ಲಿಬ್ರಲ್ಲು, ಸೊ ನಾವು ಏನೋ ಬರಿಬೋದಪ್ಪ, ಒಂದು ಸ್ವಲ್ಪ ತುಂಬ ಘೋರ ಘನಘೋರ ತಪ್ಪುಗಳನ್ನ ಮಾಡ್ದೇ ಇದ್ರೆ ಸಾಕು. ಸೊ ಸಣ್ಣ ಪುಟ್ಟ ತಪ್ಪುಗಳು ಫ್ಯಾಕ್ಚುಯಲ್ ಎರರ್ಸ್ ಬರುತ್ತೆ ಅನಿಸುತ್ತೆ ನನಗೆ ಐತಿಹಾಸಿಕ ಕಾದಂಬರಿಯಲ್ಲಿ ಇರ್ಬೋದು.
ಕೆಲವು ಪದಗಳು ವಾಕ್ಯಗಳು ಒಂದು ಎಡಿಟಿಂಗ್ಗೆ
ಸ್ಪೇಸ್ ಇರೋಂಥದ್ದು ಅಲ್ಲ. ಬಟ್ ಸಿಗಲ್ಲ ಸರ್ ಕನ್ನಡದಲ್ಲಿ ಆ ಥರದವ್ರು ಯಾರು ಇರ್ತಾರೋ ಹುಡ್ಕೋದೇ ಕಷ್ಟ ನಿಮಗೆ ಆ್ಯಕ್ಚುಲಿ. ಅಂದರೆ ಸಿ ಇಂಗ್ಲೀಷ್ನಲ್ಲಾದರೆ ಆ ಪ್ರೊಫೆಷ್ನಲಿಸಮ್ ಬಂದುಬಿಟ್ಟಿದೆ, ಕನ್ನಡಲ್ಲಿ ನನಗೆ ಈ ಐತಿಹಾಸಿಕ ಕಾದಂಬರಿನೇ ಎಡಿಟ್ ಮಾಡುವಂಥವ್ರು ಯಾರು ಅಂತಂದರೆ ಯಾರೂ ಫ್ರೆಂಡ್ಲಿಯಿಂದ ಮಾಡುವಂಥವ್ರು ಇರ್ತಾರೆ ಹೊರತಾಗಿ ಸರ್ವಿಸ್ ಪ್ರೊವೈಡರ್ಸ್ ಥರದವ್ರು ನಮಗೆ ಯಾರೂ ಇರಲ್ಲ. ಅದರಿಂದ ಭಾಳ ಕಷ್ಟ ಆಗುತ್ತೆ. ನಾನೇ ಎಡಿಟರು ಕಡೆಗೂ, ನಾನೇ ಎಲ್ಲ ಇದು ಮಾಡಿ. ಬಟ್ ಪುಣ್ಯಕ್ಕೆ ನನಗೆ ಒಳ್ಳೆ ಪ್ರೂಫ್ ರೀಡರ್ಸು ಎಲ್ಲರೂ ಸಿಗ್ತಾರೆ ನನಗೆ. ಸೊ ಪುನರ್ವಸು ಅಂತ ಅವ್ರು ನಿವೇದಿತ ಅನ್ನೋರು ಮಾಡಿಕೊಟ್ರು, ನೀಟ ಮಾಡಿಕೊಟ್ರು ಪ್ರೂಫ್ ಎರರ್ಸ್ ಎಲ್ಲ, ಎಲ್ಲ ಕರೆಕ್ಷನ್ಸ್ ಮಾಡಿದೆ. ಇನ್ನೂ ಉಳ್ಕೊಂಡಿದೆ, ಇಲ್ಲ ಅಂತಲ್ಲ, ಇನ್ನೂ ಒಂದಿಷ್ಟು ಇದ್ದೇ ಇದೆ. ಅದೊಂಥರ
ಪ್ರೂಫ್ ಎರರ್ಸ್ ಕಡಿಮೆನೇ
ಇದೆ ನನಗೆ. ಈ ಪ್ರೂಫ್ ಎರರ್ಸ್ ಹೆಂಗೆ ಅಂದರೆ ಈ ಲೈಫ್ ಬಾಯ್ ಸೋಪ್ ಅಡ್ವರ್ಟೈಸ್ಮೆಂಟೇ ನೆನಪಾಗುತ್ತೆ. ಆ ಲೈಫ್ ಬಾಯ್ ಸೋಪ್ ಯೂಸ್ ಮಾಡಿ ಆದಮೇಲೆ ಕೂಡ ಒಂದು ಹುಳ ಉಳ್ಕೊಂಡಿರೋದು ತೋರಿಸ್ತಾರೆ ಅವ್ರು, ಇಷ್ಟು ಪ್ರಾಮಾಣಿಕವಾಗಿ ಎಲ್ಲ ಒಂದು ಹುಳ ಉಳ್ಕೊಂಡಿರುತ್ತೆ. ಇನ್ನೂ ಅದು ಪೂರ್ತಿಯಾಗಿ ಹೋಗಲ್ಲ ಆ ಹುಳ ಅಲ್ವಾ. ಪ್ರೂಫ್ ಎರರ್ಸ್ ಹಂಗೆ ಒಂಚೂರು ಉಳ್ಕೊಳ್ಳುತ್ತೆ ದೃಷ್ಟಿ ಬಟ್ತರ.
ಒಂದು ಮೂರು ಇದೆ ಅಷ್ಟೇ,
ಮೂರು ಇದೆ ಅಲ್ಲ ಸರ್, ಹಾಗೆ ಬದಲಾಯಿಸೋಣ.
ಮೂರೇ ಹೆಚ್ಚು,
450 ಪುಟಕ್ಕೆ ಮೂರು ಪ್ರೂಫ್ ಎರರ್ಸ್, ಇಟ್ಸ್ ಓಕೆ, ಇಟ್ಸ್ ಎ ಕಾಂಪ್ಲಿಮೆಂಟ್.
ಸೊ ವಸು ಜೊತೆಗೆ ಕಾದಂಬರಿಯ ಬಗ್ಗೆಗಿನ ಒಂದು ಚರ್ಚೆಯನ್ನು ಸ್ವಲ್ಪ ದೀರ್ಘವಾಗೇ ಮಾಡಿದ್ದೀವಿ. ನೀವೆಲ್ಲ ಪ್ರಶ್ನೆ ಕೇಳಲಿಕ್ಕೆ ಇರೋದ್ರಿಂದ ಸ್ಟೇಜನ್ನು ಪಬ್ಲಿಕ್ಕಿಗೆ